ಜಗನ್ಮೋಹನನೆ ಕೃಷ್ಣ ಜಗನ್ಮೋಹನನೆ ಕೃಷ್ಣ ಜಗವನೆ ಪಾಲಿಪನೆ ಜಗನ್ಮೋಹನನೆ ಕೃಷ್ಣ ಲೋಕದೊಡಗೆ ನೀನು ಶಿಶುವಾಗಿ ಲೋಕವನೆಲ್ಲ ಬಾಗಲಿ ತೋರಿದೆ ಲೋಕದೊಡಗೆ ನೀನು ಶಿಶುವಾಗಿ ಲೋಕವನೆಲ್ಲ ಬಾಗಲಿ ತೋರಿದೆ ಆ ಕಡುಕಾಯುವ ಚಿನ್ನನೆಂತೆನಿಸಿದೆ ಕಡುಕಾಯುವ ಚಿನ್ನನೆಂತೆನಿಸಿದೆ ಕುಟಿಲವನೆಲ್ಲ ಎಲ್ಲಿ ಕಲಿತೆಯೋ ರಂಗ ಈ ಕುಟಿಲವನೆಲ್ಲ ಎಲ್ಲಿ ಕಲಿತೆಯೋ ರಂಗ ಜಗನ್ಮೋಹನನೆ ಕೃಷ್ಣ ಮಾಡುವುದು ಮುಖಿ ಕಾಳಿಂಗನ ಶಿರದಲ್ಲಿ ರುಡ ಸುಡ ಪಾದ್ಯರು ಪೊಗಡುತ್ತೀರೆ ಮಾಡುವುದು ಮುಖಿ ಕಾಳಿಂಗನ ಶಿರದಲ್ಲಿ ರುಡ ಸುಡ ಪಾದ್ಯರು ಪೊಗಡುತ್ತೀರೆ ಹೆಡೆಯ ಮೇಲೆ ಕುಣಿದ ಹೆಡೆಯ ಮೇಲೆ ಕುಣಿದಾಡುತ್ತ ಪಾಡುತ್ತ ಕಡೆತಾರೆಂಬುದ ಎಲ್ಲಿ ಕಲಿತೆಯೋ ರಂಗ ಕಡೆತಾರೆಂಬುದ ಎಲ್ಲಿ ಕಲಿತೆಯೋ ರಂಗ ಜಗನ್ಮೋಹನನೆ ಕೃಷ್ಣ ಎಂದೆಂದಿಗೂ ನಿನ್ನ ಗುಣಗಡ ಪೊಗಡಲು ಇಂದ್ರಾದಿಗಳಿಗೆ ಅಡಬಲ್ಲ ಎಂದೆಂದಿಗೂ ನಿನ್ನ ಗುಣಗಳ ಪೊಗಡಲು ಇಂದ್ರಾದಿಗಳಿಗೆ ಅಡಬಲ್ಲ ಮಂದರೋದರ ಶ್ರೀ ಪುರಂದರ ವಿಠಲನ ಮಂದರೋದರ ಶ್ರೀ ಪುರಂದರ ವಿಠಲನ ಮಂದರೋದರ ಶ್ರೀ ಪುರಂದರ ವಿಠಲನ ಒಂದೊಂದಾಟವ ಎಲ್ಲಿ ಕಲಿತೆಯೋ ರಂಗ ಒಂದೊಂದಾಟವ ಎಲ್ಲಿ ಕಲಿತೆಯೋ ರಂಗ ಒಂದೊಂದಾಟವ ಎಲ್ಲಿ ಕಲಿತೆಯೋ ರಂಗ ಜಗನ್ಮೋಹನನೆ ಕೃಷ್ಣ ಜಗವನೆ ಪಾಲಿಪನೆ ಜಗನ್ಮೋಹನನೆ ಕೃಷ್ಣ ಬಾಗಿ ಭಜಿಸುವೆ ಗತಿಗೆ ರಾಗದಿಂದಲಿ ನಿನ್ನ ಬಾಗಿ ಭಜಿಸುವೆ ಗತಿಗೆ ರಾಗದಿಂದಲಿ ನಿನ್ನ ತ್ಯಾಗಿ ಕುಲ ತಿಲಕ ಶ್ರೀ ರಾಘವೇಂದ್ರ ಗ್ರಣಿಗೆ ಬಾಗಿ ಭಜಿಸುವೆ ಗತಿಗೆ ರಾಗದಿಂದಲಿ ನಿನ್ನ ತ್ಯಾಗಿ ಕುಲ ತಿಲಕ ಶ್ರೀ ರಾಘವೇಂದ್ರ ಗ್ರಣಿಗೆ ಬಾಗಿ ಭಜಿ ಸುವೆ ಗತಿಗೆ ಜಗದೊಳ ದೂತ ಮಹಿಮಾ ಭಾಗವತ ಜನ ಸ್ತೋಮ ಜಗದೊಳ ದೂತ ಮಹಿಮ ಭಾಗವತ ಜನ ಸ್ತೋಮ ತುಂಗತೀರದ ಧಾಮ ಮಂಗಳ ಪ್ರದ ನಾಮ ತುಂಗತೀರದ ಧಾಮ ಮಂಗಳ ಪ್ರದ ನಾಮ ತುಂಗವಿಕ್ರಮನಾದ ಹರಿಯ ಸ್ತಂಭದಿ ತರಿಸಿ ತುಂಗವಿ ಭಂಗಗೊಳಿಸಿದೆ ಪೀತನ ರಂಗ ಪ್ರಿಯ ಪ್ರಹ್ಲಾದ ಭಂಗಗೊಳಿಸಿದೆ ಪೀತನ ರಂಗ ಪ್ರಿಯ ಪ್ರಹ್ಲಾದ ಬಾಗಿ ಭಜಿಸುವೆ ಯತಿಗೆ ರಾಗದಿಂದಲೀ ನಿನ್ನ ತ್ಯಾಗಿ ಕುಲ ತಿಲಕ ಶ್ರೀ ರಾಘವೇಂದ್ರ ಗ್ರಣಿಯೇವಾಗಿ ಭಜಿಸುವೆ ಯತಿಗೆ ಬಾರಿ ಬಾರಿಗೂ ನಿಂದ ಚರಣ ಕಮಲವರೆನೆಗೆ ಬಾರಿ ಬಾರಿಗೂ ನಿಂದ ಚರಣ ಕಮಲವರೆನೆಗೆ ಮರೆಗದೆಲೆ ನೀನವರ ಅತಿಶಯದಿ ಪೊರೆದೆ ಮರೆಗದೆಲೆ ನೀನವರ ಅತಿಶಯದಿ ಪೊರೆದೆ ಪರಮ ಕರುಣಾ ಜಲದಿ ಹರಿಮತಾಂಬುದ ತರಣಿ ಪರಮ ಕರುಣಾ ಜಲದಿ ಹರಿಮತಾಂಬುದ ತರಣಿ ವರದ ಕಮಲೇಶನ ಪ್ರಿಯ ಕರ ಪಿಡಿದು ಸಲಹೈಯ ವರದ ಕಮಲೇಶನ ಪ್ರಿಯ ಕರ ಪಿಡಿದು ಸಲಹೈಯ ಬಾಗಿ ಭಜಿಸುವೆ ಯತಿಗೆ ರಾಗದಿಂದಲೀ ನಿನ್ನ ತ್ಯಾಗಿ ಕುಲ ತಿಲಕ ಶ್ರೀ ರಾಘವೇಂದ್ರ ಗ್ರಣಿಯೇ ಬಾಗಿ ಭಜಿಸುವೆ ಯತಿಗೆ
ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನದೋ ನಃ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಲಸತು ಶ್ರೀಮದಾನಂದತೀರ್ಥೇಂದ್ರನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಗೃಂತತಿ ವಾಣಿತೇ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ಹರಾಯ ಭಜಕಾನಿಷ್ಟ ಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ ಉಮೇಶಾದ್ಯಾ ಸುರಾವೋಹಂ ಈಡೇ ಚೇತೋಪಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋ ಮೇ ಮಧ್ವಭಾವಗಂ ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುಕ್ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯ ಮುನಿತ್ರಯ ಮುದಾಹೃತಂ ವಾದಿರಾಜಗುರೂನ್ ವಂದೇ ರಘುತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ. ಪರಮ ಪವಿತ್ರವಾದಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವದ ಶುಭ ಸಂದರ್ಭ ಇದು. ವೃಂದಾವನ ಪ್ರವೇಶ ಮಾಡಿ 337 ವರ್ಷಗಳು ಪೂರೈಸಿವೆ. ಅಂಥ ಅಪೂರ್ವ ಸಮಯದಲ್ಲಿ ಅವರ ಸ್ಮರಣೆ ನಮಗೆ ಅನೇಕ ರೀತಿಯಾದಂತಹ ಚಿಂತನೆಗೆ, ನಮ್ಮ ಜೀವನದ ಅವಲೋಕನಕ್ಕೆ ಸ್ಫೂರ್ತಿ ಕೊಡತಕ್ಕಂಥ ಒಂದು ಪ್ರಸಂಗ. 337 ವರ್ಷಗಳ ಕಾಲ ವೃಂದಾವನ ಪ್ರವೇಶ ಮಾಡಿದ ಮೇಲೂ ಸಹ ಅವರ ಹೆಸರು ಇಡೀ ವಿಶ್ವದಲ್ಲಿ ಹರಡಿರತಕ್ಕಂಥ ಒಂದು ಯತಿಗಳ ಹೆಸರು ಅಂದರೆ ಇವತ್ತು ರಾಘವೇಂದ್ರ ಸ್ವಾಮಿಗಳ ಹೆಸರು. ಪಾಮ ಪಂಡಿತರು ಪಾಮರರ ಮಧ್ಯೆ ರಾಘವೇಂದ್ರ ಅನ್ನೋ ಮಾತು ಒಂದು ಮಂತ್ರದಂತೆ ಕೆಲಸ ಮಾಡತಕ್ಕಂಥ ಅಪೂರ್ವವಾದ ಹೆಸರು ರಾಘವೇಂದ್ರ ಸ್ವಾಮಿಗಳು. ಒಬ್ಬ ವ್ಯಕ್ತಿ ತನ್ನ ಜೀವಿತ ಕಾಲದಲ್ಲಿ ಗೌರವ ಗಳಿಸೋದು ಕಷ್ಟ. ಉನ್ನತ ಅಧಿಕಾರದಲ್ಲಿದ್ದ ವ್ಯಕ್ತಿಗೆ ಅಧಿಕಾರ ಕಳೆದು ಹೋಗ್ತಿರ್ಲಿಕ್ಕೇನೆ ಮರ್ಯಾದೆಯ ಬದಲು ಹಿಂದಿನ ತಪ್ಪನ್ನೆಲ್ಲ ನೆನೆಸಿ ಜನಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಮನೆಯಲ್ಲಿ ಪೂಜ್ಯರುಗಳೇ ತಂದೆ ತಾಯಿಗಳೇ ಪೂಜ್ಯರಾಗೋ ಕಾಲ ಹೋಗ್ತಾ ಇದೆ ದಿನ ಬೆಳಗಾದ್ರೆ ಇವತ್ತಿನ ದಿವಸ. ಅಂತ ಹೊತ್ತಿನಲ್ಲಿ ಸುದೀರ್ಘ ಕಾಲ ಒಂದು ವರ್ಗದ ಜನಕ್ಕೆ ಕೆಲವರು ಪೂಜ್ಯರಾಗಿ ಉಳಿಯೋದು ಸ್ವಲ್ಪ ಸಂಭವ ಉಂಟು. ಒಂದು ವರ್ಗದ ಜನಗಳಿಗೆ, ರಾಯರ ಹಾಗಲ್ಲ, ಎಲ್ಲ ವರ್ಗದ ಜನಗಳಿಗೆ. ಕೆಲವರು ಪಂಡಿತರಿಗೆ ಪ್ರಿಯರಾದರೆ ಕೆಲವರು ಪಾಮರರಿಗೆ ಪ್ರಿಯರಾಗ್ತಾರೆ. ಕೆಲವರು ಇಬ್ಬರಿಗೂ ಪ್ರಿಯರಾಗೋದು ಬಹಳ ದುರ್ಲಭ. ಆದರೆ ರಾಘವೇಂದ್ರ ಸ್ವಾಮಿಗಳದು ಒಂದು ಕಡೆಗೆ ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರೋ ಮಹಾಯಶ. ಅಗಮ್ಯ ಮಹಿಮರು, ಅರ್ಥವಾಗದ ಮಹಿಮೆಯವರು. ಕೆಲವರು ಅರ್ಥವಿಲ್ಲದ ಮಹಿಮೆ ಬೇಕಾಡ್ಸನಕ್ಕೆ ಇರ್ತದೆ. ಅರ್ಥವಿಲ್ಲದ ಮಹಿಮೆ ಬೇರೆ, ಅರ್ಥವಾಗದ ಮಹಿಮೆ ಬೇರೆ. ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರೋ ಮಹಾಯಶ. ಇನ್ನೊಂದು ಕಡೆಗೆ ವಿದ್ವತ್ ಪರಿಜ್ಞೇಯ ಮಹಾವಿಶೇಷ. ಸಾಮಾನ್ಯವರಿಗೆ ಬಹಳಷ್ಟು ದೊಡ್ಡವನಾಗಿ ಕಂಡ ವ್ಯಕ್ತಿ ವಿದ್ವಾಂಸರ ಮುಂದೆ ಕುಳ್ಳಾಗಿ ಬಿಡ್ತಾನೆ. ವಿದ್ವಾಂಸರ ಮುಂದೆ ಬರೋದೇ ಇಲ್ಲ, ಅವ್ರು ಓಡೋಗ್ಬಿಡ್ತಾರೆ. ಎಷ್ಟೋ ಜನಗಳು ಮಾಟ ಮಂತ್ರ ಮಾಡೋರೆಲ್ಲ ವಿದ್ವಾಂಸರ ಕಂಡ್ರೆ ಓಡೋಗ್ಬಿಡ್ತಾರೆ. ಸೈಂಟಿಸ್ಟ್ನ ಕಂಡ್ರೆ ಓಡೋಗ್ತಾರೆ ಅವರೆಲ್ಲ ಕೂಡ. ಅವ್ರು ಏನಿದ್ರು ಕೂಡ ತಿಳಿಯದವರ ಮುಂದೆ ಪರಾಕ್ರಮ ಅಷ್ಟೇನೆ, ತಿಳಿದವರ ಮುಂದೆ ಅಲ್ಲ. ಅಜ್ಞಾನಿಗಳ ಮುಂದೆ ಪರಾಕ್ರಮ ತೋರಿಸ್ತಕ್ಕಂಥ ಜನಗಳೇ ಜಾಸ್ತಿ. ರಾಯರದಾಗಲ್ಲ, ತಿಳಿದೇ ಇದ್ದವರು ಹೋದ್ರೂ ಭಾರಿ ಆಕರ್ಷಣೆ, ತಿಳಿದೋದ್ರು ಇನ್ನೂ ಆಕರ್ಷಣೆ. ಅವರ ಪರಿಮಳಾದಿ ಗ್ರಂಥ ಓದಿದವರಿಗೆ ಹೊಸ ಪ್ರಪಂಚವನ್ನು ಕಾಣಿಸ್ತಕ್ಕಂಥ ಕೌಶಲ ಅವರು. ಅವರು ಎಲ್ಲಿಯೂ ತಮ್ಮ ಪಾಂಡಿತ್ಯ ತೋರಿಸೋದಕ್ಕೆ ಹೋಗೋದಿಲ್ಲ ರಾಘವೇಂದ್ರ ಸ್ವಾಮಿಗಳು. ಇದು ಅವರ ಮೊದಲ ವೈಶಿಷ್ಟ್ಯ. ಅಂದರೆ ಪಾಂಡಿತ್ಯ ಪ್ರದರ್ಶನ ಮಾಡೋದಿಲ್ಲ. ಎಷ್ಟು ಉಪಯುಕ್ತ ಬೇಕೋ ಅಷ್ಟನ್ನು ಖಚಿತವಾಗಿ ಸ್ಪಷ್ಟವಾಗಿ ನೇರವಾಗಿ ಬಹಳ ಗೌರವದಿಂದ ಹರಿಗುರುಗಳ ಮೇಲೆ ಮಾತಿತ್ತಿದ್ರೆ ಭಾರಿ ಗೌರವ. ತಮ್ಮ ಗುರುಗಳನ್ನಂತೂ ಗುರುಪಾದ ಕೃತೋಪ್ಯಸ್ತಿ ಸಂಗಮೋ ಹೃದಯಂಗಮಃ. ಅವರಿಗೆ ಅಪಾರ ಗುರುಭಕ್ತಿ ರಾಘವೇಂದ್ರ ಸ್ವಾಮಿಗಳದು. ಅದೆಲ್ಲ ಗುಣಗಳನ್ನು ನೋಡ್ತಾ ಹೋದರೆ ನಮಗೆ ಆಗ ಅರ್ಥ ಆಗುತ್ತೆ. ನಾವು ಸ್ವಲ್ಪವಾದರೂ ಮಾನ್ಯತೆ ಗಳಿಸಬೇಕು ಅಂತಿದ್ರೆ ಅವರ ಜೀವನದ ಆದರ್ಶ ನಮ್ಮ ಮುಂದೆ ಇರಬೇಕು. ಅವರ ಜೀವನದ ಯಶಸ್ಸು ಎಲ್ಲಿದೆ ಅಂದರೆ ಸತ್ಯಧರ್ಮ ರಥಾಯ. ಒಬ್ಬ ವ್ಯಕ್ತಿಗೆ ಪೂಜ್ಯತೆ ಬರೋದು ಸತ್ಯದ ಅನುಷ್ಠಾನ, ಧರ್ಮದ ಅನುಷ್ಠಾನ ಮಾಡಿದಾಗ ಮಾತ್ರ ಹೊರತು ಅವುಗಳನ್ನು ಬಿಟ್ಟಾಗ ಅವನಿಗೆ ಮರ್ಯಾದೆ ಹೋಗಿಬಿಡುತ್ತೆ. ಮುಖ ಎತ್ತಲಿಕ್ಕಾಗೋದಿಲ್ಲ ಅವನ ಕೈಲಿ. ಲೇಟಾ ಬಂದ ವ್ಯಕ್ತಿನೇ ತಲೆ ತೆಗೆಸ್ಬೇಕಾಗುತ್ತೆ ಎಷ್ಟೋ ಸಲ. ತಪ್ಪು ಮಾಡಿದವನು ತಲೆ ಎತ್ತಲಿಕ್ಕಾಗೋದಿಲ್ಲ. ಆದರೆ ದುಷ್ಟ ತಲೆ ಎತ್ತಾನೆ, ಆದರೆ ಅವನ ತಲೆ ಇನ್ನೊಬ್ಬರು ತೆಗಿತಾರೆ ಅಷ್ಟೇನು. ದುಷ್ಟ ತಲೆ ಎತ್ತಾನೆ, ತಲೆ ತೆಗಿತಾರೆ. ಶಿಶುಪಾಲಾದಿಗಳ ತಲೆಯನ್ನು ಭಗವಂತ ತೆಗೆದನಲ್ಲ ಹಾಗೆ. ಆದರೆ ಉಳಿದವರು ನಾಚಿಕೆಯಿಂದ ತಲೆ ಬಗ್ಗಿಸಿಬಿಡ್ತಾರೆ. ಭಕ್ತಿಯಿಂದ ತಲೆ ಬಗ್ಗಿಸ್ಬೇಕಾದ್ರೆ ರಾಘವೇಂದ್ರ ಸ್ವಾಮಿಗಳ ಜೀವನ ಆಗಬೇಕು. ಭಕ್ತಿಯಿಂದ ತಲೆ ಬಗ್ಸೋ ಬೇರೆ, ನಾಚಿಕೆಯಿಂದ ತಲೆ ಬಗ್ಸೋದು ಬೇರೆ. ನಾಚಿಕೆಯಿಂದ ತಲೆ ತಗ್ಸೋದು ಅಪರಾಧದ ಸಂಕೇತ, ಭಕ್ತಿಯಿಂದ ತಲೆ ತಗ್ಸೋದು ಜ್ಞಾನದ ಸಂಕೇತ. ಜ್ಞಾನಿ ಬಾಗಿದಂತೆ ಬೇರೆಯವರು ಬಾಗೋದಿಲ್ಲ ಅಂತ ಹೇಳ್ತಾರೆ. ಅದು ತುಂಬಿದ ಹಣ್ಣಿನ ಮರ ಬಾಗ ಹಾಗೆ ಈ ಜಾಲಿ ಮರ ಬಾಗಲಿಕ್ಕೆ ಆಗೋದಿಲ್ಲ. ಹಣ್ಣಿನ ಮರ ಹೇಗೆ ಬಾಗುತ್ತೆ? ಹಣ್ಣು ಫಲದಿಂದಾಗಿ ಬಾಗುತ್ತೆ. ಅದು ಜೀವನದ ಪರಿಪಾಕವನ್ನು ಕಂಡ ವ್ಯಕ್ತಿಗಳು ಮಾತ್ರ ಬಾಗ್ತಾರೆ. ವಿದ್ಯಾದದಾತಿ ವಿನಯಂ, ವಿನಯಾದ್ಯಾತಿ ಪಾತ್ರತಾಂ, ಪಾತ್ರತ್ವ ಧನಮಾಪ್ನೋತಿ, ಧನ ಧರ್ಮಂ ತತ ಸುಖಂ. ಇವತ್ತು ಎಲ್ಲ ಸುಖದ ಮೂಲ ವಿನಯ. ವಿನಯ ಕೊಡತಕ್ಕಂಥ ಒಂದು ಶ್ರೇಷ್ಠವಾದ ಗುಣ ಅಂದರೆ ಅದು ಜ್ಞಾನ ಅಂತ ಹೇಳ್ತಾರೆ. ಜ್ಞಾನ ಇದ್ದವನಿಗೆ ವಿನಯ ಬರುತ್ತೆ, ಜ್ಞಾನ ಇಲ್ಲದವನಿಗೆ ವಿನಯ ಬರೋದಿಲ್ಲ, ದೈನ್ಯ ಬರುತ್ತೆ ಅಂತ ಹೇಳ್ತಾರೆ. ಜ್ಞಾನ ಇಲ್ಲದವನು ಕೈ ಚಾಚುತ್ತಾನೆ, ಜ್ಞಾನ ಇದ್ದವನು ಕೈ ಚಾಚಿದವರಿಗೆ ಕೊಡ್ತಾನೆ. ರಾಘವೇಂದ್ರ ಸ್ವಾಮಿಗಳ ಜೀವನದಲ್ಲಿ ಸತ್ಯಧರ್ಮಗಳ ಅನುಷ್ಠಾನ ಎದ್ದು ಕಾಣತಕ್ಕಂಥ ಗುಣ ಅದು. ಆಗ ನಮಗೆ ಸತ್ಯಧರ್ಮಗಳ ಅನುಷ್ಠಾನ ನಮಗೆ ಯಾತಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಪ್ರಶ್ನೆ ಬರುತ್ತೆ. ಹೇಳೋದು ಸುಲಭ ತಾನೆ. ಬಿಲ್ಡಿಂಗ್ ನೋಡ್ತಾನೆ, ಅಬ್ಬ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾನೆ. ಎಷ್ಟು ಖರ್ಚು ಮಾಡಿದ್ದೇನೆ ಗೊತ್ತಾ ಅಂತ ಹೇಳ್ತಾವ್ರು. ಖರ್ಚು ಮಾಡಿದಷ್ಟು ಕೂಡ ಬಿಲ್ಡಿಂಗ್ ಹೇಳ್ತಾ ಹೋಗುತ್ತೆ. ಇನ್ನೂ ನೋಡ್ತಾನೆ, ಇನ್ನೊಂದು ಫ್ಲೋರ್ ಹಾಕಿಬಿಡಿ ಅಂತ ಕೇಳಿದರೆ, ಇಲ್ಲ ಫೌಂಡೇಶನ್ ಲೋಡ್ ತಗೊಳ್ಳೋದಿಲ್ಲ ಅಂತ ಹೇಳ್ತಾನೆ. ಫೌಂಡೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಇವತ್ತು ಸತ್ಯಧರ್ಮಗಳು ಸೂಪರ್ ಸ್ಟ್ರಕ್ಚರ್ ಇದ್ದಾಗೆ ಅದು ಫೌಂಡೇಶನ್ ಬೇಕದು. ಇವತ್ತು ಫೌಂಡೇಶನ್ ಬಗ್ಗೆ ಯೋಚನೆ ಮಾಡದೆ ಬಿಲ್ಡಿಂಗ್ ಕಟ್ಟದಾಗ್ತಾ ಇದೆ ಇವತ್ತನೇ ದಿವಸ. ಆ ಫೌಂಡೇಶನ್ ಯಾವುದು ಅಂದರೆ ತತ್ವಜ್ಞಾನ ಅಂತ ಹೇಳ್ತಾನೆ. ತತ್ವಜ್ಞಾನದ ಫೌಂಡೇಶನ್ ಮೇಲೆ ಸತ್ಯಧರ್ಮಗಳ ಆಚರಣೆ ಬರುತ್ತಲ್ಲ ಅದು ಫರ್ಮದ್. ಇವತ್ತು ಅದನ್ನು ಬಿಟ್ಟು ಕಟ್ಟಲಕ್ಕೆ ಹೊರ ಬಿದ್ದು ಹೋಗ್ತಾರೆ. ಇವತ್ತು ನಡೀತಿರೋದು ಹಾಗೆ, ಜ್ಞಾನ ಬೇಡ ಸತ್ಯ ಹೇಳಿ ಧರ್ಮ ಹೇಳಿ, ಯಾರಿಗೆ ಬೇಕಾಗಿರುತ್ತೆ ಬಾಯಲ್ಲಿ ಹೇಳ್ತಾರೆ ಹೊರತು ಯಾರು ಅವನೇ ಹೇಳೋನೇ ಹೇಳೋದಿಲ್ಲ. ಫಸ್ಟ್ ಆಫ್ ಆಲ್ ಯಾವನು ಹೇಳಿ ಅಂತ ಹೇಳ್ತಾನೆ ಅವನೇ ಸುಳ್ಳು ಹೇಳಿರ್ತಾನೆ. ಕಾರಣ ಜ್ಞಾನದ ಒಂದು ಅವನಿಗೆ ರೀಇನ್ಫೋರ್ಸ್ಮೆಂಟ್ ಇಲ್ಲ. ಜ್ಞಾನದ ರೀಇನ್ಫೋರ್ಸ್ಮೆಂಟ್ ಇಲ್ಲದೆ ಹೋದರೆ ಸತ್ಯಧರ್ಮಗಳು ತಿನ್ನಕ್ಕೆ ಕಾಣುತ್ತೆ ಅಂತ ಹೇಳ್ತಾರೆ. ಜ್ಞಾನದ ರೀಇನ್ಫೋರ್ಸ್ಮೆಂಟ್ ಇದ್ದರೆ ಆಗ ಅದರ ರೀತಿಯೇ ಬೇರೆ. ಇವತ್ತು ನಾವು ಸಮಾಜದಲ್ಲಿ ತುಂಬ ಮಿಸ್ ಮಾಡ್ಕೋತಿರೋದು ಅಂದರೆ ಅದೇನು, ಬರೀ ಭಕ್ತಿ ಮಾಡಿ ಭಜನೆ ಎಷ್ಟು ದಿವಸ ಭಜನೆ ಮಾಡ್ತಾನೆ, ಬಾಯಿ ಬಾಯಿ ನೋವಾಗ ಸುಮ್ಮನೆ ಆಗಿಬಿಡ್ತಾನೆ ಅಷ್ಟೇ. ಆದರೆ ಯಾವಾಗ ಬಾಯಿ ಸೋಲ್ಬಹುದು ಮನಸ್ಸು ಸೋಲೋದಿಲ್ಲ, ಯಾವಾಗ ಭಕ್ತಿಯ ಬ್ಯಾಕ್ಗ್ರೌಂಡ್ ಇದ್ರೆ. ಅದು ಭಕ್ತಿಗೆ ಫರ್ಮ್ ಆಗಿರಬೇಕಾದದ್ದು ಜ್ಞಾನ. ಅದು ಅಂತ ಜ್ಞಾನ ವಿಕಾಸದ ಕೇಂದ್ರವಾಗಿ ರಾಘವೇಂದ್ರ ಸ್ವಾಮಿಗಳಿದ್ದಾರೆ ಅಂತ ಅರ್ಥ ಮಾಡಿಕೊಂಡ್ರೆ ಇವತ್ತು ಆರಾಧನೆ ನೋಡಿ ಭಾರಿ ಖುಷಿಯಾಗುತ್ತೆ, ಭಾರಿ ದುಃಖನೂ ಆಗುತ್ತೆ ಎರಡೆರಡು ಕಡೆ. ಭಾರಿ ಖುಷಿಯಾಗುತ್ತೆ, ಕಾರಣ ಎಲ್ಲಿ ನೋಡಿ ಆರಾಧನೆ ವೈಭವಿನ ಬಹುಶಃ ಇಂಥ ಈ ರೀತಿ ಹಬ್ಬವನ್ನು ಆಚರಿಸೋದನ್ನು ನಾವು ದುರ್ಲಭವಾಗ್ತಾ ಇದೆ. ಮನೆ ಮಠಗಳಲ್ಲಿ ಅಲ್ಲ, ಮನೆ ಮನೆಗಳಲ್ಲಿ ಸಾಲ ಸಾಡಿದ್ರೆ ಅವ್ರ ಮನೆಯಲ್ಲಿ ಆರಾಧನೆ ಮಾಡ್ತಾರೆ ಅಂತ ಹೇಳ್ತಾರೆ. ಅದು ಬೆಳಿಗ್ಗೆ ಒಂದು ಕಡೆ ಹೋಗಿದ್ದೆ ಅಂದ್ರಹಳ್ಳಿ ಆ ಕಡೆಗೆ, ಎಷ್ಟು ಕಡೆ ಮಾಡ್ತಾರೆ ಅಂದರೆ ಮಠಗಳಲ್ಲಿ ನಾಲ್ಕು ಮಾಡ್ತಾರೆ, ಮನೆಗಳಲ್ಲಿ 10-6 ಕಡೆ ಮಾಡ್ತಾರೆ ಅಂತ ಹೇಳಿ. ಇರೋದು ಅಷ್ಟು ಜಾಗದಲ್ಲಿ ಎಷ್ಟು ಕಡೆ ಆರಾಧನೆ ಅದು. ಸ್ವಂತ ತಂದೆ ತಾಯಿಗಳು ಸಾಧ್ಯ ಪಕ್ಷ ಮಾಡೋಕ್ಕಾರೆ ಗುಟ್ಟಾಗಿ ಕದ್ದು ಮಾಡ್ತಿರ್ತಾರೆ ಎಷ್ಟೋ ಜನ ಭಯಪಟ್ಟುಕೊಂಡು. ಅದು ಏನು ಕಾಟಾಚಾರ ಮಾಡಿ ಮುಗಿಸಿಬಿಡ್ರಿ ಅಷ್ಟೇ, ಇನ್ನೇನಿಲ್ಲ, ಮಾಡಿ ಮುಗಿಸಿಬಿಡ್ರಿ ಅಷ್ಟೇ ಹೊರತು ಇನ್ನೇನು ಇರೋದಿಲ್ಲ. ಈ ಶ್ರದ್ಧೆ ಭಕ್ತಿ ಎಲ್ಲಿಂದ ಬಂತು ಅಂತ ಶ್ರದ್ಧಾ ಕೇಂದ್ರ ಹೇಗಾದರೂ. ಇವತ್ತು ಬಹುಶಃ ಲೆಕ್ಕಕ್ಕೆ ಸಿಗೋದಿಲ್ಲ ಎಷ್ಟು ಕಡೆ ಆರಾಧನೆ ಮಾಡಿದ್ರೆ ಲೆಕ್ಕಕ್ಕೆ ಸಿಗೋದಿಲ್ಲ. ಲಕ್ಷಾಂತರ ಜನಗಳ ಊಟ ಆಗುತ್ತೆ ಇಡೀ ಜಗತ್ತಿನೊಳಗೆ. ಆ ರೀತಿಯಲ್ಲಿ ಭಕ್ತಿಯಿಂದ ಊಟ ಹಾಕೋದು ಬೇರೆ, ಈ ಹೋಟೆಲ್ ನಿತ್ಯ ಲಕ್ಷಾಂತರದಲ್ಲಿ ಊಟ ಆಗುತ್ತೆ ಬಿಡಿ, ಅದು ದೊಡ್ಡದಲ್ಲ ಬಿಸಿನೆಸ್. ಅದು ಬಿಸಿನೆಸ್ ಸರ್, ಕೇವಲ ಭಕ್ತಿ, ಕೇವಲ ಭಕ್ತಿಯಿಂದ ತೃಪ್ತಿಗೋಸ್ಕರ ಮಾಡ್ತಕ್ಕಂಥ ಒಂದು ಆರಾಧನೆ ನಡೆಯುತ್ತಲ್ಲ, ಎಷ್ಟು ಒಗಟದು, ಬಹಳ ಆಶ್ಚರ್ಯ, ಭಾರಿ ಸಂಭ್ರಮ. ಆದರೆ ದುಃಖ ಆಗೋದೆಲ್ಲಿ ಅಂತ ಕೇಳಿದರೆ, ಇಷ್ಟು ಜನ ಮಾಡ್ತಾರಲ್ಲ, ಒಬ್ಬರಾರು ರಾಯರ್ಯಾರು ಯೋಚನೆ ಕೂಡ ಮಾಡೋದಿಲ್ಲ, ಬಹಳ ಯೋಚನೆ ಆಶ್ಚರ್ಯ ಅಂತ. ರಾಯರು ಎಷ್ಟು ದೊಡ್ಡ ವ್ಯಕ್ತಿಗಳು, ಎಂಥ ಮಹಾನುಭಾವರು, ಅವ್ರ ಜೀವನ ಆದರ್ಶ ಎಂಥದ್ದು. ಅದನ್ನು ತಿಳ್ಕೊಂಡ್ರೆ ನಾವು ಎಷ್ಟು ಮುಂದಕ್ಕೆ ಬರ್ತೇವೆ ಯೋಚನೆ ಮಾಡಬೇಕು. ಊಟ ಮಾಡಿದರೆ ಹೊಟ್ಟೆ ಮುಂದಕ್ಕೆ ಬರ್ತದೆ ಅಷ್ಟೇ, ಇನ್ನೇನಲ್ಲ. ಇವತ್ತು ನಮ್ಮ ವ್ಯಕ್ತಿತ್ವ ಮುಂದೆ ಬರಬೇಕಾದ್ರೆ ಅವರ ಆದರ್ಶವನ್ನು ಪಾಲನೆ ಮಾಡಬೇಕು. ಆ ಶೋಕ ಬಾಯಲ್ಲಿ ಹೇಳ್ತಾರೆ ಹೊರತು ಯೋಚನೆ ಮಾಡೋದಿಲ್ಲ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅವರ ಸತ್ಯಧರ್ಮ ರಥರು, ಅದಕ್ಕೆ ಅವರ ಸೇವೆ ಮಾಡೋರಿಗೆ ಕಲ್ಪವೃಕ್ಷ ಕಾಮಧೇನವಾಗಿದ್ದ ಅಂತ ಹೇಳಿದ್ದಾರೆ. ಇನ್ನೊಬ್ಬರಿಗೆ ನಾವು ಕೊಡ್ಬೇಕಾದ್ರೆ ನಾವು ಅರ್ನ ಮಾಡಬೇಕಲ್ಲ ಫಸ್ಟು, ದಾನ ಮಾಡಿ ನಾವು ಅರ್ನ ಮಾಡಿದ್ರೆ ಇನ್ನೊಬ್ಬರಿಗೆ ಕೊಡಲಿಕ್ಕೆ ಸಾಧ್ಯ? ನಮ್ಮ ಅರ್ನಿಂಗ್ ಎಲ್ಲಿಂದ ಬರಬೇಕು? ಸತ್ಯಧರ್ಮಗಳ ಮೂಲಕ ಬರಬೇಕು. ವಿನಿಯೋಗ ಹೇಗಾಗಬೇಕು? ಕಲ್ಪವೃಕ್ಷ ಕಾಮಧೇನು ಅಂತ ಆಗಬೇಕು. ಅಲ್ಲಿ ಎರಡು ಎಕ್ಸಾಂಪಲ್ ಕೊಡೋದು ನೋಡಿ, ಕಲ್ಪವೃಕ್ಷ ಒಂದು, ಕಾಮಧೇನು ಒಂದು. ಒಂದು ಕೊಡಬಾರದೆ, ಎರಡರ ಪರ್ಪಸ್ಸು ಒಂದೇ. ಕಲ್ಪವೃಕ್ಷ ಅಂದ್ರೆ ಏನು? ಕಲ್ಪಿತವಾದದ್ದನ್ನು ಮನಸ್ಸಲ್ಲಿ ಅನ್ಕೋತೇವಲ್ಲ ಅದನ್ನೆಲ್ಲ ಕೊಟ್ಟರೆ ಕಲ್ಪವೃಕ್ಷ. ಕಾಮಧೇನು ಅಂದ್ರೆ ಏನು? ಕಾಮಿತವಾದನ್ನು ಕೊಡೋದೇನು, ಅದು ಹಾಗೇನೆ. ಕೇಳಿದ್ದನ್ನು ಕೊಡೋದೇನು, ಕೇಳಿದ್ದನ್ನು ಕೂಡ ವೃಕ್ಷ ಅಷ್ಟೇ. ಮತ್ತೆ ಎರಡು ಎಕ್ಸಾಂಪಲ್ ಯಾತಕ್ಕೊಂದು ಸಾಕಲ್ಲ ಅಂತ ಕೇಳಿದರೆ ಅಲ್ಲೂ ಸಾಧ್ಯ. ನಾವು ಯೋಚನೆ ಮಾಡೋದಿಲ್ಲ ಅದನ್ನು ಗೊತ್ತಾಗೋದಿಲ್ಲ. ಯೋಚನೆ ಮಾಡಿದರೆ ಕಲ್ಪವೃಕ್ಷ ಏನು ಕೇಳಿದ್ದು ಕೊಡುತ್ತೆ, ಆದರೆ ಅದು ಇಮ್ಮೂವಬಲ್, ಒಂದು ಕಡೆ ಇರುತ್ತೆ ಅಷ್ಟೇ. ಅದು ಅದರ ಹತ್ರ ನಾವು ಹೋದರೆ ಕೇಳಿದ್ದು ಕೊಡುತ್ತೆ ಅಷ್ಟೇ. ಕಾಮಧೇನು ಆಗಲ್ಲ, ಮೊಬೈಲ್ ಅದು, ಕಾಮಧೇನು ಓಡಾಡುತ್ತೆ. ಅಂದರೆ ನಾವು ಇದ್ದಲ್ಲಿಗೆ ಬಂದು ಅನುಗ್ರಹ ಮಾಡ್ತಾರೆ, ಅವರಿದ್ದಲ್ಲಿ ಹೋರು ಅನುಗ್ರಹ ಮಾಡ್ತಾರೆ. ಮಂತ್ರಾಲಯ ಕಲ್ಪವೃಕ್ಷ, ನಾವು ಅಲ್ಲಿಗೆ ಹೋಗಬೇಕು. ಲೋಕಲ್ ಮಠಗಳೆಲ್ಲ ಕಾಮಧೇನು ಇದ್ದಲ್ಲೇ ಬಂದುಬಿಡ್ತಾರೆ. ಆದ್ದರಿಂದ ರಾಯರ ಜೀವನದಲ್ಲಿ ಎರಡು ಮುಖ ಇದೆ, ಯೋಚನೆ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ನಾವು ಆಗಲ್ಲ, ಹೋದಲ್ಲೂ ಕಿರಿಕಿರಿ ಮಾಡಿ ಬರೋದು, ಇದ್ದಲ್ಲಿ ಬಂದರೂ ಬೈದು ಕಳಿಸೋದು, ಎರಡಾಗತ್ತೆ ನಮ್ಮ. ಇದ್ದಲ್ಲೂ ವಿಷವೃಕ್ಷ, ಹೋದಲ್ಲೂ ವಿಷವೃಕ್ಷ, ಹಾಗಾಗಬಾರದು. ಇವತ್ತು ರಾಯರ ಜೀವನ ಕಡೆದ ನೋಡಿದ ವ್ಯಕ್ತಿಗೆ ನಾಚಿಕೆ ಆಗುತ್ತೆ. ಅಂಥ ವ್ಯಕ್ತಿ ಒಂದು ಕಾಲಕ್ಕೆ ಹೇಗಿದ್ರು ಪ್ರತಿ ಸರ್ತಿ ಹೇಳುತ್ತೇನೆ, ವಾರಕ್ಕೆ 9 ಅರ್ಧ ಹೊಟ್ಟೆ ಊಟ ಮಾಡಿ ಬದುಕಿದ್ದಾರೆ. 4 ವರ್ಷಗಳ ಕಾಲ ವಾರಕ್ಕೆ 9 ಅರ್ಧ ಹೊಟ್ಟೆ ಊಟ ಅಂದರೆ ಇವತ್ತು ನಂಬಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಯಾರು ಆ ರೀತಿ ಇಲ್ಲ. ಇವತ್ತು ಮತ್ತು ನಮ್ಮ ಕೊರಗೆಲ್ಲ ಲಕ್ಸುರೀಸ್ ಇಲ್ಲ ಅಂತ ಕೊರಗ್ತೇವೆ ಹೊರತು ನಮಗೆ ನೆಸೆಸಿಟೀಸ್ ಎಲ್ಲರಿಗೂ ಇದೆ ಇವತ್ತು ಹೆಚ್ಚು ಕಡಿಮೆ. ಇವತ್ತು ಎಂಥವನು ಕೂಡ ಸಾವಿರಗಟ್ಟಲೆ ಎಣಿಸ್ತಕ್ಕಂಥ ಕಾಲ. ಆದರೆ ಮನಸ್ಸಿನೊಳಗೆ ಮಾತ್ರ ನಿಜವಾದ ಅರ್ಥದಲ್ಲಿ ಒಂದು ಕೊರಗು ತುಂಬಿಸ್ಕೊಂಡಿರ್ತಾನೆ. ಅವರಿಗೆ ಹೊರಗೆ ಅನ್ನದ ಕೊರಗಿತ್ತು. ಆದರೆ 4 ವರ್ಷಗಳ ಕಾಲ ಬದುಕೋದು ಅಂದರೆ ಇಲ್ಲ, ಪೇಪರಲ್ಲಿ ನೋಡ್ತೇವಲ್ಲ, ಆತ್ಮಹತ್ಯೆ ಇಲ್ಲ ಸಾಯ್ಬೇಕಷ್ಟೆ. ಅಥವಾ ಉಳಿದವ್ರ ಕೊಲೆ, ಎರಡು ಮಾಡಬೇಕು. ತಾನು ಸತ್ತ ಆತ್ಮಹತ್ಯೆ ಇನ್ನೊಬ್ಬರು ಕೊಂದು ಬಾನ್ ಬದುಕಬೇಕಷ್ಟೆ. ಆದರೆ ರಾಯರು ಎರಡಾಗದ ಲೋಕೋದ್ಧಾರಕದರಾದ್ರು ಎಂಬುದರ ಆಶ್ಚರ್ಯ. ಕಾರಣ ಏನು ಗೊತ್ತಾ? ಅವರ ಹಿಂದೆ ತತ್ವಜ್ಞಾನ ಯಾವಾಗಲೂ ಇತ್ತು. ಅದಕ್ಕೆ ತತ್ವಜ್ಞಾನದ ಒಂದು ಉಸಿರಿದ್ರೆ ಮನುಷ್ಯನಿಗೆ ಎಷ್ಟು ಅನ್ನ ಕೊಟ್ಟರೂ ಕೂಡ ಅವನ್ನು ಉಳಿಸ್ಲಿಕ್ಕಾಗೋದಿಲ್ಲ. ಜ್ಞಾನ ಕೊಡಿ ಉಳಿದು ಬಿಡ್ತಾನೆ ಅಂತ ಹೇಳಿ ಲೋಕದಲ್ಲೇ ನೋಡಿಬೇಕು. ದಿವಸ ಅನ್ನ ಹಾಕ್ತಿದ್ರೆ ಎಷ್ಟು ದಿವಸ ಹಾಕ್ತೀರಿ? ಸಾಯುವರಿಗೆ ಹಾಕಬೇಕಷ್ಟೆ. ಅವನಿಗೆ ಜ್ಞಾನ ಕೊಟ್ಬಿಡಿ, ಅನ್ನ ಹಾಕಾಗ್ತಾನೆ. ಅವನು ತಾವೇ ಅನ್ನ ಸಂಪಾದನೆ ಮಾಡ್ತಾನೆ, ಇನ್ನೊಬ್ಬರಿಗೆ ಅನ್ನ ಹಾಕಕ್ಕೆ ಶುರು ಮಾಡ್ತಾನೆ. ಲೌಕಿಕ ಜ್ಞಾನ ಎಷ್ಟು ಶಕ್ತಿ ಕೊಡೋದಾದರೆ ಅಧ್ಯಾತ್ಮ ವಿದ್ಯಾ ವಿದ್ಯಾನ ವಿದ್ಯೆಗಳ ರಾಜ ಅಂದ್ರೆ ಅಧ್ಯಾತ್ಮ ವಿದ್ಯಾ. ಅದನ್ನು ತಿಳಿದವರಿಗೆ ಮಾತ್ರ ಅದು ಸಾಧ್ಯ ಅಂತ. ಇವತ್ತು ಗಾಯರ ಆರಾಧನೆ ನೋಡಿದಾಗ ಮೊದಲು ಅರ್ಥ ಮಾಡಿಕೊಳ್ಬೇಕಾದ ನಾವೆಲ್ಲ ತತ್ವಜ್ಞಾನ ಸಂಪಾದನೆಗೆ ಪ್ರಯತ್ನ ಪಡಬೇಕು. ತತ್ವಜ್ಞಾನ ಅಂದರೆ ಎಲ್ಲ ಜ್ಞಾನಗಳು ಕೂಡ ಬ್ರಾಂಚಸ್ ಇದ್ದಾಗೆ, ತತ್ವಜ್ಞಾನ ಅದಕ್ಕೆ ಮೂಲಭೂತವಾದ ಬೇರೆ ಇದ್ದಾಗಲೇ ಅಂತ ಹಿರಿಮೆ ತತ್ವಜ್ಞಾನಕ್ಕೆ ಮಾತ್ರ ಇದೆ. ಅದಕ್ಕೆ ಭಗವಂತ ಕೊಂಡಾಡ್ತಾನೆ ಅದನ್ನು. ಎಲ್ಲೆಲ್ಲಿ ನಹಿ ಜ್ಞಾನೇನ ಸದೃಶ್ಯಂ ಪವಿತ್ರ ಮಿಹ ವಿದ್ಯತೆ ಅಂತ ಬರುತ್ತೆ, ಅದೆಲ್ಲವೂ ಕೂಡ ನಿಜವಾದ ಅರ್ಥದಲ್ಲಿ ಯೋಚನೆ ಮಾಡ್ತಾ ಹೋದರೆ ತತ್ವಜ್ಞಾನ ಹೊರತು ಬೇರೆ ಜ್ಞಾನಕ್ಕೆ ಅಪ್ಲೈ ಆಗೋದಲ್ಲ, ಅದು ತತ್ವಜ್ಞಾನಕ್ಕೆ ಮಾತ್ರ. ಬೇರೆ ಯಾವ ಜ್ಞಾನ ಬೇಕಾದರೂ ಬರಲಿ, ಮನುಷ್ಯ ಕಮರ್ಷಿಯಲ್ ಆಗ್ತಾರೆ. ಬೇರೆ ಯಾವ ಜ್ಞಾನಕ್ಕೂ ತ್ಯಾಗ ಮಾಡಿ ಅಂತ ಹೇಳೋದಿಲ್ಲ, ತತ್ವಜ್ಞಾನ ಮಾತ್ರ ತ್ಯಾಗ ಮಾಡಿ ಅಂತ ಹೇಳ್ಕೊಡುತ್ತೆ. ಬೇರೆ ಎಲ್ಲ ಜ್ಞಾನ ಬಿಸಿನೆಸ್ ಅಷ್ಟೇ, ಅವತ್ತು ಓದಿದ್ದಾನೆ ಸಂಪಾದನೆ ಮಾಡ್ತಾನೆ ಅಷ್ಟೇ. ಆದರೆ ತಾನು ತಗೊಳ್ಳೋದಕ್ಕೆ ಏನು ಬೇಕಾದ್ರೂ ಓದಬಹುದು. ಇನ್ನೊಬ್ಬರಿಗೆ ಕೊಡಬೇಕಂತ ಜ್ಞಾನ ಬಂದರೆ ತತ್ವಜ್ಞಾನದಿಂದ ಮಾತ್ರ ಸಾಧ್ಯ. ಅಂದರೆ ಭೋಗವನ್ನು ಹೇಳ್ಕೊಡೋದು ಉಳಿದ ಜ್ಞಾನಗಳು, ತ್ಯಾಗವನ್ನು ಹೇಳ್ಕೊಡೋದು ತತ್ವಜ್ಞಾನ ಅಂತ. ಅದು ಋಷಿ ಮುನಿಗಳನ್ನೆಲ್ಲ ತ್ಯಾಗಿಗಳು ಅಂತ ಯಾತಕ್ಕೆ ಕರೀತಾರೆ. ತತ್ವಜ್ಞಾನ ಹೇಳುತ್ತೆ ಅದನ್ನು. ಕೊಡೋದು ದೊಡ್ಡ ಸ್ಥಿತಿ ಹೊರತು ತಿನ್ನೋದು ದೊಡ್ಡ ಸ್ಥಿತಿಯಲ್ಲ. ಇವತ್ತು ಯಾವ ಪ್ರಾಣಿಗಳು ದಾನ ಧರ್ಮ ಮಾಡಿ ಅಂತ ಹೇಳಿಲ್ಲ, ಯಾಕೆಂದ್ರೆ ಅವ್ರು ಯಾವ್ದು ಇಲ್ಲೇ ಇಲ್ಲ, ತಿನ್ನೋದು ಹೋಗೋದಷ್ಟು ಬೇರೆ ಇಲ್ವೇ ಇಲ್ಲ. ಅದಕ್ಕೆ ಮನುಷ್ಯನಿಗೆ ಮಾತ್ರ ಯಾತಕ್ಕೆ ಹೇಳ್ತಾರೆ ಅಂದರೆ ಅವರಿಗೆ ಮಾತ್ರ ಸಾಮರ್ಥ್ಯ ಇದೆ, ಅವನು ತಿಳಿಯಬಲ್ಲ ಇನ್ನೊಬ್ಬರಿಗೆ ಕೊಡಬಲ್ಲ ಅಂತ ಶಕ್ತಿ. ಇವತ್ತು ಒಂದು ಹಸು ಇದೆ, ಇನ್ನೊಂದು ಹಸು ಹುಲ್ಕೊಳ್ಳಕ್ಕೆ ಬರೋದಿಲ್ಲ ಪಾಪ. ಅದಕ್ಕೆ ತನ್ನ ತಾನು ತಿನ್ನಬಲ್ದು ಇನ್ನೊಬ್ಬರಿಗೆ ಕೊಡಲಿಕ್ಕೆ ಬರೋದಿಲ್ಲ. ಮನುಷ್ಯ ಮಾತ್ರ ತಾನು ಅಡಿಗೆ ಇನ್ನೊಬ್ಬರಿಗೆ ಹಾಕಬಲ್ಲ ಶಕ್ತಿ ಮನುಷ್ಯನಿಗೆ ಮಾತ್ರ ಇದೆ. ಆ ಮನುಷ್ಯನಿಗೆ ಬಂದಿದ್ದ ಜಾತಕ್ಕೆ ಜ್ಞಾನದಿಂದ, ಆ ಜ್ಞಾನದ ಒಂದು ಹಂತಕ್ಕೆ ನಾವು ಸ್ಟಾಪ್ ಆಗಿಬಿಡ್ತೇವೆ ಅಷ್ಟೇ. ಇವತ್ತು ಸಂಪಾದನೆ ಮಾಡಿ ಓದ್ದ ಹುಡುಗ ಕೆಲಸ ಸಿಕ್ತಂದ್ರೆ ಮುಗಿತು, ಕ್ಲೋಸ್ ಅಲ್ಲಿ ದಿವಸ ಮುಗಿದಂತೆ ಲೆಕ್ಕ. ಮೋಸ್ಟ್ ಸಕ್ಸಸ್ಫುಲ್ ಲೈಫ್ ಇದ್ದಾಗ ಲೆಕ್ಕ ತಪ್ಪೋದು. ಜಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಅಷ್ಟೇ. ಓ ಇನ್ನ ಲೋಕದಲ್ಲಿ ಭದ್ರ ಆಯ್ತಲ್ಲ, ಇನ್ಮೇಲಾದರೂ ಕೂಡ ಆದದ್ದಾಯಿತು, ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ. ಲೋಕದ ವಿಚಾರ ಮುಗಿತಲ್ಲ, ಇನ್ನು ಫರ್ಮ್ ಆದ್ರಲ್ಲ, ಇನ್ನಾದ್ರೂ ದೇವ್ರ ಬಗ್ಗೆ ಯೋಚನೆ ಮಾಡಬಹುದಲ್ಲ. ಅದನ್ನು ಮಾಡೋದಿಲ್ಲ, ಅವನಿಗೆ ಗೊತ್ತಿಲ್ಲ ಲೋಕದಲ್ಲಿ ಫರ್ಮ್ ಆಗ್ತಾನೆ ಏನು ಗೊತ್ತಿಲ್ಲ ಅಲ್ಲ, ಕುಡಿಯಕ್ಕೆ ಶುರು ಮಾಡ್ತಾನೆ. ಡ್ರಗ್ಸ್ ತಗೋತಾನೆ, ಯಾಕೆ ಮುಂದೆ ಪರ್ಪಸ್ ಗೊತ್ತಿಲ್ಲ, ಯಾವ ಪರ್ಪಸ್ ಅವನ ಮುಂದೆ ಇಲ್ಲ. ಇವತ್ತು ನಮ್ಮ ಮುಂದೆ ಧನ ಕೊಡೋ ಪದ್ಧತಿ ಇದೆ ಹೊರತು ಧನದ ವಿನಿಯೋಗ ಹೇಳೋ ಪದ್ಧತಿ ನಮ್ಮಲ್ಲಿಲ್ಲ. ಬೇಕೆ ಯಾವ ಶಾಸ್ತ್ರದಲ್ಲಿ ವಿನಿಯೋಗದ ಕಾನ್ಸೆಪ್ಟ್ ಇಲ್ಲ, ಇನ್ವೆಸ್ಟ್ಮೆಂಟು ಡೆವಲಪ್ಮೆಂಟ್ ಅಷ್ಟೇ. ಅದು ವಿನಿಯೋಗದ ಕಾನ್ಸೆಪ್ಟ್ ಇರೋ ತತ್ವಜ್ಞಾನದಲ್ಲಿ ಮಾತ್ರ. ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ರಾಯರು 4 ವರ್ಷ ದಾರಿದ್ರ್ಯವನ್ನು ಅನುಭವಿಸಿದ್ರಲ್ಲ, ಯಾವಾಗಲೂ ನೋಡಿ ಕಷ್ಟಪಟ್ಟು ಯಾರು ಬಂದಿರ್ತಾರೆ, ಉಳಿದವ್ರ ಕಷ್ಟ ಅರ್ಥ ಆಗುತ್ತೆ ಅವ್ರಿಗೆ. ತಾವು ಕಷ್ಟಪಟ್ಟು ಉಳಿದವ್ರ ಕಷ್ಟ ಅರ್ಥ ಆಗುತ್ತೆ, ಇಲ್ಲದೆ ಹೋದ್ರೆ ಉಳಿದವ್ರ ಕಷ್ಟಪಟ್ಟು ನಕ್ಕ ಬಿಡ್ತಾರೆ ಅಷ್ಟೇ. ಇವತ್ತು ರಾಘವೇಂದ್ರ ಸ್ವಾಮಿಗಳದ್ದು ಪ್ರಾರಬ್ಧವಶಾತ್ ಬಂದ ದಾರಿದ್ರ್ಯ, ಆ ಪ್ರಾರಬ್ಧವಶಾತ್ ಬಂದ ದಾರಿದ್ರ್ಯ ಲಕ್ಷಾಂತರ ಜನರ ಪ್ರಾರಬ್ಧವನ್ನು ತೆಗೆದುಹಾಕೋಷ್ಟು ಶಕ್ತಿ ಇದೆ ಅದಕ್ಕೆ. ಇನ್ನೊಬ್ಬರು ದುಃಖ ಕಟ್ಟರೆ ರಾಯರಿ ಭಾರಿ ಇದು ತಕ್ಷಣ ಪರಿಹಾರ ಮಾಡಿಬಿಡ್ತಾರೆ. ಅದಕ್ಕೆ ಕಾರುಣ್ಯ ಸಿಂಧು ಅಂತ ಕರೀತಾರೆ. ತುರ್ವಾದಿ ಧ್ವಾಂತ ರವಯೇ ವೈಷ್ಣವೇಂದೀವರೆಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ. ಈ ಪದ ಮುಖ್ಯ, ಅದು ದಯಾಳು ಅನ್ನಿಸ್ಕೊಳ್ಳೋದೇ ಕಷ್ಟ. ಅತ್ಯಂತ ದಯಾಳವೇ, ತುಂಬ ತುಂಬ ಕರುಣಾಳುಗಳ ರಾಯರು. ಅದು ಒಂದು ಬ್ಯಾಕ್ಗ್ರೌಂಡ್. ಅಂದರೆ ಜ್ಞಾನಿಗಳಾದವರು ತಮಗೇನು ಕೊಟ್ಟರು ಕೂಡ ಕೆಟ್ಟದನ್ನು ಕೊಟ್ಟರು ಒಳ್ಳೇದಕ್ಕೆ ಅಪ್ಲೈ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಅವರ ದಾರಿದ್ರ್ಯ, ಲೋಕದ ದಾರಿದ್ರ್ಯವನ್ನು ಪರಿಹಾರ ಮಾಡ್ತಕ್ಕಂಥ ದೊಡ್ಡ ತಪಸ್ಸಾಯಿತು ಅನ್ನೋದು ವಿಶೇಷ. ಆದರೆ ಉನ್ಮತ್ತನಿಗೆ ದಾರಿದ್ರ್ಯ ಕೊಟ್ಟರೆ ಅವ್ನು ಲೋಕನ ಉಳಿದವರು ದರಿದ್ರ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಹೊರತು ನಾನು ದರಿದ್ರೆ ನೀವು ದರಿದ್ರಾಗಲಿ ಅಂತ ಹೇಳ್ತಾರೆ. ಆ ಟೈಪ್ ಅವನು, ನಾವು ದರಿದ್ರೆ ನೀವು ದರಿದ್ರಾಗಲಿ, ನನ್ನಂತೆ ಆಗಲಿ ಅಂತ ಹೇಳ್ತಾರೆ. ಇವರು ನನ್ನಂತೆ ಆಗಬೇಡಿ ಅಂತ ಹೇಳ್ತಾರೆ, ನನ್ನಂತೆ ಆಗಬೇಡಿ. ಸತ್ಯಧರ್ಮ ಸ್ವಾಮಿಗಳು ಕಡೆ ಬರೀತಾರೆ, ಒಬ್ಬ ಇವನು ಇರ್ತಾನಲ್ಲ ಭಿಕ್ಷುಕ, ಆ ಭಿಕ್ಷುಕ ಏನು ಮಾಡ್ತಾನಂತೆ, ಭಿಕ್ಷೆ ಕೇಳೋದಿಲ್ಲ, ನಮಗೆ ಟೀಚ್ ಮಾಡ್ತಾನೆ ಅಂತ ಹೇಳ್ತಾರೆ. ಅದೇನು ಟೀಚ್ ಮಾಡ್ತಾನೆ ಅಂತ ಕೇಳಿದರೆ, ನೋಡಿ ನಾನು ಇದ್ದಾಗ ದಾನ ಮಾಡಲಿಲ್ಲ, ಹೀಗಾಗಿ ಬಿಟ್ಟಿದ್ದೇನೆ, ದಯವಿಟ್ಟು ನನ್ನಾಗಿ ನೀವು ಆಗಬೇಡಿ ಅಂತ ಹೇಳ್ತಾನಂತೆ. ನನ್ನಾಗಿ ನೀವು ಆಗಬೇಡಿ, ಹರಿಕೊಟ್ಟ ಕಾಲಕ್ಕೆ ಉಣಲಿಲ್ಲ ಅಂತ ಹೇಳ್ತಾರಲ್ಲ, ನೀವು ಕೊಟ್ಟರೆ ನಿಮ್ಮಂತೆಯೇ ಇರ್ತೀರಿ, ಕೊಡದವ್ರೆ ನನ್ನಂತೆ ಆಗಿಬಿಡ್ತೀರಿ ಅಂತ. ಗೊತ್ತಾಯ್ತಾ? ಅದೇ ಯಾಚಂತಿ ಶಿಕ್ಷಂತಿ ನತು ಯಾಚಂತಿ ಭಿಕ್ಷುಕಾಹ ಪಾತ್ರಪಾಣಯ. ಗೊತ್ತಾಯ್ತಾ? ಅದತ್ವಾತ್ವಂ ಮಾದೃಶೋ ಬಾಭೂಹು, ಕೊಡದೆ ನನ್ನಂತೆ ಆಗಬೇಡಿ, ತತ್ವಾತ್ವಂ ತಾದೃಶೋ ಭವ, ನೀನು ಕೊಟ್ಟು ನಿಮ್ಮಂತೆ ದಾನಿಗಳಾಗಿ ನನ್ನಂತೆ ಆಗಬೇಡಿ ಅಂತ ಹೇಳ್ತಾರೆ. ಅದೇ ದಾರಿದ್ರ್ಯನೂ ನಮಗೆ ಅರ್ಥ ಮಾಡ್ಕೊಳ್ಳೋ ಎಚ್ಚರಿಕೆಯಾಗುತ್ತೆ, ಮಾಡ್ಕೊಳ್ತಾರೆ. ಆ ದಾರಿದ್ರ್ಯವನ್ನು ದುಃಖ ಅನುಭವ ಮಾಡಲಿಲ್ಲ, ತಪಸ್ಸನ್ನಾಗಿ ಮಾಡಿಕೊಂಡ್ರು ಅಂತ ಹೇಳಿದ್ದಾರೆ. ದೊಡ್ಡ ತಪಸ್ಸಾಯಿತು ನಮಗೆ, ದಾರಿದ್ರ್ಯ ಇತ್ತು ಅವರು ತಪಸ್ಸು ಮಾಡಿಕೊಂಡ್ರು, ನಮಗೆ ಬೇಡ. ಏಕಾಶ ಉಪಾಸನೆ ತಪಸ್ಸು, ಅದು ಒಂದು ಏಕಾಶ ಉಪಾಸ ಅಂದರೆ ನಮಗೆ ಮನಸ್ಸು ತಾಪ ಆಗುತ್ತೆ ಹೊರತು ತಪಸ್ಸಾಗೋದಿಲ್ಲ. ತಪಸ್ಸು ಮಾಡ್ಕೋಬೇಕು, ದೇವರು ಕೊಟ್ಟ ದೊಡ್ಡ ಒಂದು ಯೋಗ ಇದು. ಅಂತ ಜ್ಞಾನಿಗಳ ಜೀವನ ನೋಡಿದಾಗ ಇನ್ಸ್ಪಿರೇಷನ್ ಸಿಗುತ್ತೆ, ಇನ್ಸ್ಪೈರ್ ಆಗ್ತಾನೆ ಮನುಷ್ಯ. ಅವ್ರು ಯಾಕೆ ಆಗಿರಬಾರದು ಅಂತ, ಅಂಥ ಮಹಾನುಭಾವರಾಗಿದ್ದಾಗ ಸ್ವಲ್ಪ ಯಾಕಿರಬಾರದು ಕೊನೆ ಪಕ್ಷ, ಆಗ ಅವರ ದಾರಿಯಲ್ಲಿ ಸ್ವಲ್ಪ ಮುಂದೋದಾಗತ್ತೆ. ನಭ ಪತಂತಿ ಆತ್ಮಸಮಂ ಪತತ್ರಿಣ ತಥಾಸಮಂ ವಿಷ್ಣುಗತಿಂ ವಿಪಶ್ಚಿತ. ಗರುಡ ಭಾರಿ ಮೇಲೆ ಹರ್ತಾನೆ, ಆದರೆ ಶಕ್ತಿ ಇದ್ದಷ್ಟಾರ ಹಾರಬೇಕಲ್ಲ. ಆ ದೃಷ್ಟಿಯಿಂದ ಇಂಥವರ ಚರಿತ್ರೆ ಬಹಳ ಅತ್ಯಂತ ಮೂಲಭೂತವಾದ ಇತಿಹಾಸವನ್ನು, ಚರಿತ್ರೆಯನ್ನು, ಶಿಕ್ಷಣವನ್ನು ಅವರು ಕೊಡ್ತಾ ಇದ್ದಾರೆ ರಾಯರು. ಅದನ್ನು ಉಪಯೋಗ ಮಾಡಿಕೊಂಡ್ರೆ ಆರಾಧನೆ ಎಂಬುದು ದೊಡ್ಡ ಎಜುಕೇಷನ್ ಸೆಂಟರ್ಸ್ ಆಗಿಬಿಡುತ್ತೆ. ಗೊತ್ತಾಯ್ತಾ? ಎಲ್ಲ ಮಠಗಳು ಕೂಡ ತತ್ವಜ್ಞಾನದ ಕೇಂದ್ರಗಳು. ಆ ಮುನ್ಸಾಚನೆಯಲ್ಲಿ ಆರಾಧಿಸುವ ಪ್ರವಚನ ಕೂಡ ಇರೋದಿಲ್ಲ ಅಂತ ವ್ಯವಸ್ಥೆ ಮಾಡಿಬಿಟ್ಟಿರ್ತಾರೆ. ಬರೀ ಉತ್ಸವ ಉತ್ಸವ ವೈಭವ ಅಷ್ಟೇ ಹೊರತು ಎಷ್ಟೋ ಕಡೆಗೆ ಬರೀ ಸಂಗೀತ ಕಚೇರಿ ಇರುತ್ತೆ ಹೊರತು ಅದರ ಹಿನ್ನೆಲೆಯಾಗಿ ಏನು ಇರುತ್ತೆ. ಸಂಗೀತ ಹೇಳಿ ಏನು ತಪ್ಪಲ್ಲ, ಸಂಗೀತ ಅಂಬೋದು ಒಂದು ಸೇವೆಗಳಲ್ಲಿ ಒಂದು, ಅದೇ ಅಲ್ಟಿಮೇಟ್ ಅಲ್ಲ. ಅನೇಕ ಸೇವೆಗಳು ಸಂಗೀತ ಒಂದು ಸೇವೆ ಅಷ್ಟೇ ಹೊರತು ಅದು ಫೈನಲ್ ಅಲ್ಲ. ಫೈನಲ್ ತತ್ವಜ್ಞಾನನೇ. ರಾಯರ್ಯಾರು ಅಂತ ಅರ್ಥ ಮಾಡಿಕೊಳ್ಳದೆ ಬಂದ ಜನ ಹೋಗುತ್ತಾರೆ ಅಂತಾಗೋದಾದರೆ ಅದು ನಮ್ಮ ಲ್ಯಾಬ್ಸ್ ಅಂತ ಅರ್ಥ. ಮತ್ತು ಇಂಜಿನಿಯರಿಂಗ್ ಕಾಲೇಜು ಇಂಜಿನಿಯರಿಂಗ್ ಹೇಳ್ಕೊಡ್ತಾರೆ, ಮೆಡಿಕಲ್ ಮೆಡಿಕಲ್ ಹೇಳ್ಕೊಡ್ತಾರೆ, ಮಠಕ್ಕೆ ಹೋದ್ರೆ ಅನ್ನೇ ಅನ್ನ ಹಾಕಿದ್ರೆ ಹೇಳ್ಕೊಡೋದಿಲ್ಲ ಅಂತ ಆಯ್ತಲ್ಲ ಕೊನೆ ಪಕ್ಷ. ಅವ್ರ ಬಗ್ಗೆ ಯಾರು ಹೇಳಬೇಕಲ್ಲ ರಾಯರ ಬಗ್ಗೆ, ರಾಯರು ಯಾರು ಹಾಕಿದ್ರೆ ಯಾವ ಸಿದ್ಧಾಂತ ಅನುಸರಿಸಿ ಬದುಕಿದ್ರು, ಯೋಚನೆ ಮಾಡ್ತಾರೆ. ವಾಟ್ ಈಸ್ ಯುವರ್ ಫಿಲಾಸಫಿ ಅಂತ ಕೇಳ್ತಾರೆ. ಒಬ್ಬ ಮನುಷ್ಯನ ಸಾಧನೆ ನೋಡಿದಾಗ ವಾಟ್ ಈಸ್ ಯುವರ್ ಪ್ರಿನ್ಸಿಪಲ್ ಅಂತ ಕೇಳ್ತಾರೆ, ನಿಮ್ಮ ಫಿಲಾಸಫಿ ಏನು ಅಂತ ಕೇಳ್ತಾರೆ. ರಾಯರ ಮಾತು ಕೇಳಬಾರದು ಯಾರು ಕೂಡ. ಸ್ವಾಮಿ ಇಷ್ಟು ದೊಡ್ಡವರಾಗಿದ್ದೀರಾ, ನಿಮ್ಮ ಪ್ರಿನ್ಸಿಪಲ್ ನಿಮ್ಮ ಫಿಲಾಸಫಿ ಏನು ನಿಮ್ಮದು? ಅವ್ರಿಗೆ ಉತ್ತರ ಕೊಡೋಕೆ ತಯಾರಿದ್ದಾರೆ, ನಾವು ಕೇಳ್ತಾ ಇಲ್ಲ ಅಷ್ಟೇನೆ. ಮಧ್ವಮತ ವರ್ಧನಃ ಅವರ ಫಿಲಾಸಫಿ. ಸರ್ವತಂತ್ರ ಸ್ವತಂತ್ರೋಸೌ ಶ್ರೀ ಮಧ್ವಮತ ವರ್ಧನಃ. ಮಧ್ವಮತವನ್ನು ತುಂಬ ತುಂಬ ಬೆಳೆಸಿದವರು, ಪ್ರಸಾರ ಮಾಡಿದವರು. ಮಧ್ವ ಸಿದ್ಧಾಂತದ ಪ್ರಸಾರಕರು ರಾಯರು ಎರಡು ರೀತಿಯಲ್ಲಿ. ಒಂದು ಕಡೆಗೆ ಗ್ರಂಥಗಳಿಂದ, ಮತ್ತೊಂದು ಕಡೆಗೆ ಮಹಿಮೆಗಳಿಂದ ಪ್ರಸಾರ ಮಾಡ್ತಿದ್ದಾರೆ. ಅವರು ಮಹಿಮೆ ಕೇಳಿದವನು ಇವರ ಹತ್ರ ಹೋಗಬೇಕು, ಬೇರೆ ಕಡೆ ಹೋಗಬಾರ್ದು ಅನಿಸಿಬಿಡುತ್ತೆ. ಗ್ರಂಥ ಓದಿದವರಿಗೆ ಅವರು ಮತ ಹಿಡಿಬೇಕು ಅನಿಸುತ್ತೆ, ಮಹಿಮೆ ಕೇಳಿದವರು ಇವರ ಹತ್ರ ಹೋಗಬೇಕು ಅನಿಸುತ್ತೆ. ಎರಡು ರೀತಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದಾರೆ ಮಹಾನುಭಾವರು. ಕೆಲವರು ಇರ್ತಾರೆ ತಮ್ಮ ಮತ ಭಾರಿ ದೊಡ್ಡದು ಅಂತ ಹೇಳ್ತಾರೆ, ಯೋಚನೆ ಇಲ್ಲ, ಆದರೆ ಉಳಿದ ಮತ ಗೊತ್ತೇ ಇರೋದಿಲ್ಲ ಅವರಿಗೆ. ಕೂಪ ಬಂಡೂಕ ಅಂತ ಕರೀತಾರಲ್ಲ, ಅಂದರೆ ತಾವು ಇದ್ದಿದ್ದೇ ಫೈನೆಸ್ಟ್ ಜಾಗ ಅಂತ ತಿಳ್ಕೊಳ್ಳೋ ಜನಗಳು. ರಾಯರು ಹಾಗಲ್ಲ, ಸರ್ವತಂತ್ರ ಸ್ವತಂತ್ರೋಸೋ, ಎಲ್ಲ ಸಿದ್ಧಾಂತ ಗೊತ್ತಿದೆ, ಗೊತ್ತಿದ್ದು ಮಧ್ವ ಸಿದ್ಧಾಂತ ವರ್ಧನೆ ಮಾಡ್ತಿದ್ದಾರೆ. ಬಿಕಾಸ್ ಮೋಸ್ಟ್ ಪ್ರಾಕ್ಟಿಕಲ್ ಸಿದ್ಧಾಂತ, ಪ್ರಾಕ್ಟಿಕಬಲ್ ಸಿದ್ಧಾಂತ. ಸತ್ವಜ್ಞಾನ ಅಂದರೆ ಇದೆ ಅಂತ ಹೇಳಿ ಜಗತ್ತಿಗೆ ಸಾರಿಸಲಿಕ್ಕೆ ಸಾಧನಕ್ಕೆ ಬಂದ ಪುಣ್ಯಾತ್ಮರು. ಅದರ ಮೊದಲ ಗುಟ್ಟು ಮಧ್ವ ಸಿದ್ಧಾಂತವನ್ನು ಪ್ರಸಾರ ಮಾಡಕ್ಕೆ ಬಂದಿದ್ದಾರೆ. ಮೇಲೆ ಮೊದಲ ಗುರುತೇನು ಅಂದರೆ, ಸಾಮಾನ್ಯ ಸಣ್ಣ ಪುಟ್ಟ ಉಪವಾದ ಮಾಡೋ ವ್ಯಕ್ತಿನೇ ತನ್ನನ್ನು ಭಗವಾನ್ ಅಂತ ಕರ್ಕೊಳ್ಳೋ ಕಾಲ ಇದು. ಅವನೇ ದೊಡ್ಡದೇನು ಕೊಡೋದಿಲ್ಲ, ಓದೋರು ಒಂದು ಅನ್ನ ಕೂಡ ಹಾಕೋದಿಲ್ಲ, ಏನನ್ನು ಕೊಟ್ಟುಬಿಡ್ತಾನೆ, ತಿನ್ನಕ್ಕೂ ಬರೋದಿಲ್ಲ ಅಂತದ್ದು ಕೊಟ್ಟುಬಿಡ್ತಾನೆ. ಬೂದಿಗಿದಿ ಕೊಟ್ಟು ಹಾಕಿಬಿಡ್ತಾನೆ, ಅವು ಕ್ಲೇಮ್ ಮಾಡೋದು ಭಗವಾನ್ ಅಂತ ಹೇಳ್ಬಿಟ್ಟು. ಬೂದಿ ಕೊಟ್ಟರೆ ಭಗವಾನ್, ಹಾಲು ಕೊಟ್ಟರೆ ಹಸು ಆದ್ರೆ ಆಗ್ತಿ ಕೊನೆ ಪಕ್ಷ. ನೀನು ಹಸು ಕೂಡ ಅಲ್ಲ, ಬರೀ ಬೂದಿ ಕೊಡ್ತೀಯ ಅಂತ ಆಯ್ತಲ್ಲ, ಇದ್ರಿಂದ ಏನು ಪ್ರಯೋಜನ? ಹಾಲಾದ್ರು ಕೊಡಬಾರದೆ. ಆದರೆ ಇವತ್ತು ಭಗವಾನ್ ಅಂತಂದ ಸಣ್ಣ ಪುಟ್ಟ ಪವಾಡ ಮಾಡೋರು ಹಾಗೆ ಮಾಡಿಕೊಂಡ್ರೆ ರಾಯರು ಎಷ್ಟು ಪವಾಡ ಮಾಡ್ತಾರೆ ಅಂದರೆ ಅದನ್ನು ಪವಾಡ ಪುರುಷರ ಚಕ್ರವರ್ತಿಗಳು ಅಂದರೆ ರಾಘವೇಂದ್ರ ಸ್ವಾಮಿಗಳು. ಪವಾಡ ಪುರುಷರ ಚಕ್ರವರ್ತಿಗಳು, ಅಂಧೋಪಿ ದಿವ್ಯ ದೃಷ್ಟಿ ಸ್ಯಾತ್ ಎಡ ಮುಖೋಪಿ ವಾಕ್ಪದಿ. ಇಷ್ಟು ಭಾವಗಳ ಬಗ್ಗೆ ಕೆಡ್ತಾರಲ್ಲ, ಒಬ್ಬರ ಕಣ್ಣೋದರಿ ಕಣ್ಣು ಕೊಟ್ಟು ತೋರಿಸಿ ನೋಡಂತೆ, ಕಣ್ಣು ತೆಗೆದು ತೋರಿಸಕ್ಕೆ ಬರುತ್ತೆ ಅವರಿಗೆ, ಕಿವಿ ತೆಗೆದು ತೋರಿಸ್ಲಿಕ್ಕೆ ಕೊಟ್ಟೋ ಕಟ್ಟು ತೋರಿಸಿ ನೋಡಂತೆ, ಅದೆಲ್ಲ ಸಾಧ್ಯ ಇಲ್ಲ. ರಾಯರು ಎಷ್ಟು ಮಾಡ್ತಿದ್ದಾರೆ ಅಂದರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಐ ಡಾಕ್ಟರ್ ಫೇಲ್ ಆಗಿರ್ತಾರೆ, ಇಲ್ಲಿ ಕಂಡು ಕೊಡ್ತಾರೆ. ಅಲ್ಲಿ ಫೇಲ್ ಅಂದರೆ ನೋಡಿ ಏನು ಮಾಡೋಕ್ಕಾಗಲ್ಲ, ಇನ್ಕ್ಯೂರಬಲ್ ಅಂತ ಹೇಳಿದ್ರೆ ವಾಸಿಯಾಗಿರುತ್ತೆ. ಇನ್ಕ್ಯೂರಬಲ್, ಇದು ಎಂಥ ಮ್ಯಾಜಿಕ್ ಗೊತ್ತಾ? ಇನ್ಕ್ಯೂರಬಲ್. ನಿನ್ನೆ ಒಬ್ಬರು ಮನೆಗೆ ಬಂದಿದ್ರು, ಮೊನ್ನೆ ಆಮೇಲೆ ವಾಪಸ್ ಹೋಗ್ತಿದ್ದೇನೆ ಅಂತ ಬಂದರು. ಸುಮಾರು 6-8 ತಿಂಗಳಿಂದ ಫೋನ್ನಲ್ಲಿ ಕೇಳಿದ್ರು. ಭಾಳ ದುಃಖ, ಚಿಕ್ಕ ವಯಸ್ಸು, ಮದುವೆಯಾಗಿದೆ ಹೊಸದಾಗಿ, ಒಬ್ಬ ಹೆಂಗಸರು ತುಂಬ ದುಃಖಪಟ್ಟು ಫೋನ್ ಮಾಡಿದ್ರು. ಆಚಾರ್ಯ, ನನಗೆ ಪರಿಚಯ ನಿಮಗಿಲ್ಲ, ನಾನು ನೋಡಿಲ್ಲ ನಿಮ್ಮನ್ನು, ವೆಬ್ಸೈಟಲ್ಲಿ ನೋಡಿ ಲೆಕ್ಚರ್ ಕೇಳಿಬಿಟ್ಟು ನಾನು ಭಾಗವತ ಇತ್ಯಾದಿ ಕೇಳಿಕೊಂಡು ಸ್ವಲ್ಪ ಇದಕ್ಕೆ ಬಂದಿದ್ದೇನೆ, ನಾನು ತುಂಬ ದುಃಖದ ಪರಿಸ್ಥಿತಿ ಬಂದಿದೆ, ನನಗೇನಾದ್ರೂ ಅಡ್ವೈಸ್ ಮಾಡಿ ಅಂತ ಕೇಳಿದ್ರು. ಏನಾಗಿದೆ ಅಂತ ಕೇಳಿದೆ, ಬ್ಲಡ್ ಕ್ಯಾನ್ಸರ್ ಆಗಿದೆ ಅಂತ ಹೇಳಿದ್ರು. ಬ್ಲಡ್ ಕ್ಯಾನ್ಸರ್ ಆಗಿದೆ, ಯಾವ ಹೋಪ್ಸು ಇಲ್ಲ ಅಂತ ಡಾಕ್ಟರ್ ಹೇಳ್ತಾರೆ. ಏನಾದ್ರು ಮಾಡ್ಲಿಕ್ಕೆ ಬರುತ್ತಾ ನಾನು ಅಂತ ಅಲ್ಲಿಂದ ಕೇಳಿದಾಗ, ಏನು ಹೇಳಬೇಕು ಇಷ್ಟು ದೂರದಿಂದ ಇದ್ರೆ? ಅವಾಗ ಕೇಶವನಾಮ ಹೇಳಿ, ಮಧ್ವನಾಮ ಹೇಳಮ್ಮ ಪರವಾಗಿಲ್ಲ, ಏಕಾಶಿ ಉಪವಾಸ ತಪ್ಪದೇ ಮಾಡಬೇಕು, ಎಲ್ಲಿದ್ದೀವೋ ಅಷ್ಟು ಮಾಡ್ಕೊಂಡು ಹೋಗಿ ಅಂತ ಹೇಳಿದ ತಕ್ಷಣ, ಆಯ್ತು ಮಾಡ್ತೇನೆ. ನೀವು ಎಷ್ಟು ಸರ್ತಿ ಹೇಳುತ್ತೋ ಅಷ್ಟು ಸರ್ತಿ ಹೇಳು, ನೀವು ದಿವಸಕ್ಕೆ ಎಷ್ಟು ಅಷ್ಟು ಇಟ್ಕೋಬೇಡ, ಹಗಲು ರಾತ್ರಿ ಹೇಳ್ತೇನೆ ಇರಿ ಅಂತ ಹೇಳಿ. ಆಯ್ತು ಅಂತ ಹೇಳಿದ್ರೆ ಮೊನ್ನೆ ಬಂದಿದ್ದಾರೆ ಅವರು, ಡಾಕ್ಟ್ರೇ ನಾನು ಪೂರ್ತಿ ವಾಸಿ ಆಗಿದೆ ಅಂತ ಹೇಳಿ, ಪೂರ್ತಿ ವಾಸಿ ಆಗಿದೆ ಬೆಡ್ ಕ್ಯಾನ್ಸರ್. ಎಷ್ಟೋ ಇಲ್ಲ ಈಗ ಡಾಕ್ಟ್ರ್ ಆಶ್ಚರ್ಯಪಟ್ಟಿರ್ತಾರೆ, ನಾನು ಇಂಥ ಕೇಸ್ ನೋಡೇ ಇಲ್ಲ, ಈ ರೀತಿ ವಾಸಿ ಆಗುತ್ತೆ ನನಗೆ ಗೊತ್ತೇ ಇಲ್ಲ, ಔಷಧಿನೂ ಕೊಡಲಿಲ್ಲ, ನಾವು ವಾಸಿ ಆಗಲ್ಲ ಅಂತ ಹೇಳಿಬಿಟ್ಟು ಪೂರ್ತಿ ವಾಸಿ ಆಗಿದ್ರೆ ನನಗೆ ಅಂತ ಕೇಳಿ ಮನೆಗೆ ಬಂದು ಹೊರಟೋದ್ರು. ನನಗೆ ಬಹಳ ಆಶ್ಚರ್ಯ ಆಯಿತು, ಇವತ್ತು ನಾನು ನೋಡಲಿಕ್ಕೆ ಅಂತ ಮನೆಗೆ ಬಂದೆ ಅಂತ ಹೇಳ್ತಾರೆ. ಅದಕ್ಕೆ ಡಿವೈನ್ ಕ್ಯೂರ್ ಅದು, ನೆನ್ಪಿಟ್ಕೊಂಡಿರಿ. ಈ ಕ್ಯೂರ್ ಬೇರೆ, ಡಿವೈನ್ ಕ್ಯೂರ್ ಅದು, ರಾಯರು ಮಾಡೋ ಕ್ಯೂರ್ ಅಂಥದ್ದು, ನೆನ್ಪಿಟ್ಕೊಂಡಿರಬೇಕು. ಅವ್ರು ಹೇಳೋದೆಲ್ಲ ತಮ್ಮ ಹೇಳೋದೇ ಇಲ್ಲ. ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್, ವಾಯುಸ್ತುತಿಗ ಶಕ್ತಿ ಇದೆ. ಜನ್ಮಾಧಿ ವ್ಯಾಧ್ಯುಪಾಧಿ ಪ್ರತಿಹತಿ ವಿರಹ ಪ್ರಾಪಕಾಣಾಂ ಅಂತಾನೆ ವಾಯುದೇವರ ಹಿರಿಬೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ಇಂಥ ಕಲ್ಪವೃಕ್ಷ ಕಾಮಧೇನು ಅಂದ್ರೆ ಅದು, ಅದನ್ನು ನಾವು ಮರ್ತಿದ್ದೇವೆ. ಇವತ್ತು ನಮ್ಮ ಜನಗಳಿಗೆ ಹೇಳೋದಕ್ಕೆ ನಾವು ಸೋಲ್ತಾ ಇದ್ದೇವೆ. ರಾಯರು ಮಾಡ್ತಕ್ಕಂಥ ಶಕ್ತಿ ಅಂಥ ಶಕ್ತಿ. ಆದರೆ ಅವ್ರು ಹೇಳ್ಕೊಳ್ಳೋದೇನಂತ, ಈ ಸಣ್ಣ ಪುಟ್ಟ ಕೆಲಸ ಮಾಡ್ತಾರೆ, ಭಗವಾನ್ ಅಂತ ಬೋರ್ಡ್ ಹಾಕ್ಕೊಂಡಿರ್ತಾರೆ. ಆದರೆ ರಾಯರು ಇಷ್ಟೆಲ್ಲ ಮಾಡ್ತಾರೆ, ನಾನು ಭಗವಂತನಲ್ಲ, ಭಗವಂತನ ದಾಸ ಅಂತ ಹೇಳ್ತಾರೆ. ಇದೇ ದೊಡ್ಡ ಪವಾಡ, ಇದು ಜ್ಞಾನದ ಒಂದು ಮಿರಕಲ್ ಅಂದ್ರೆ ಅದು. ಅಷ್ಟು ದೊಡ್ಡ ವೈದ್ಯ ಅಕಸ್ಮಾತ್ ರಾಯರೇನಾದರೂ ತಮ್ಮ ದೇವರಂತ ಕರ್ಕೊಂಡಿದ್ರೆ ಅಲ್ಲಗಳಿಲ್ಲಕ್ಕೆ ಆಗ್ತಿರ್ಲಿಲ್ಲ ನಮಗೆ, ಬಿಕಾದ ಅಂಡ್ರೆಸ್ ನೋಡಿಬಿಟ್ರೆ ಒಪ್ಕೊಂಡ್ಬಿಡ್ಬೇಕಾಗ್ತಿತ್ತು. ಅವ್ರು ಹೇಳ್ತಾರೆ, ದೇವರಲ್ಲ ನಾನು, ದೇವರ ತುಣುಕು ಅಲ್ಲ ಅಂತ ಹೇಳ್ತಾರೆ. ದೇವರ ಹತ್ರ ಬರಲಿಕ್ಕೂ ಸಾಧ್ಯ ಇಲ್ಲ, ಅಷ್ಟು ದೊಡ್ಡ ವ್ಯಕ್ತಿ ನಾರಾಯಣ. ಇದು ಅವರ ಡಿವೈನ್ ಪರ್ಸನಾಲಿಟಿ ಅಂದ್ರೆ. ಇದು ಮನುಷ್ಯನಿಗೆ ಸಾಮಾನ್ಯವಾಗಿ ಅಹಂಕಾರ ಅನ್ನೋದು ಬಲುಬೇಗ ಬಂದ್ಬಿಡುತ್ತೆ. ಇದ್ದು ಬರೋದು ಕೆಲವರಿಗೆ, ಇಲ್ಲದೇ ಇದ್ರು ಬರೋದು ಕೆಲವರಿಗೆ. ಆದರೆ ಅಷ್ಟು ಇದ್ದು ಬರದೇ ಇರೋದು ಅಂದ್ರೆ ವೈಶಿಷ್ಟ್ಯ. ಯಾವುದಕ್ಕೆ ಗೊತ್ತಾ? ಅವ್ರ ಮೂಲ ಗುರುಗಳು ಮಧ್ವಾಚಾರ್ಯರು, ಹನುಮಂತ 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 ಸಮುದ್ರ ಹಾರಿದವರು, ಸಮುದ್ರ ಹಾರಿದವರು, ಅಶೋಕವನ್ನು ಸುಟ್ಟವರು, ಅಷ್ಟಕುಮಾರನ ಕೊಂದವರು, ಬ್ರಹ್ಮಾಸ್ತ್ರಕ್ಕೆ ಸಿಗದೇ ಇದ್ದ ವ್ಯಕ್ತಿ ರಾವಣ ನೀನು ಯಾರು ಅಂತ ಕೇಳಿದರೆ ದಾಸೋಹಂ ಕೋಸಲೇಂದ್ರಸ್ಯ, ನಾನು ಸಾಕ್ಷಾತ್ ರಾಮನ ದಾಸ. ಮಧ್ವ ಫಿಲಾಸಫಿ ಅಂದ್ರೆ ಅದೇನೆ, ಯಾವ ಕಾಲಕ್ಕೂ ನಾವು ಭಗವಂತನ ದಾಸರು ಅಂತ ಎಂದು ಕರ್ಕೊಂಡ್ಬಿಡ್ತೇವೆ, ಆಗ ನಮ್ಮ ಜೀವನ ಪರಮ ಸಾರ್ಥಕ. ಯಾವಾಗ ನಾವು ಇಲ್ಲದನ್ನು ತಿಳ್ಕೊತೇವೆ, ದೇವರು ಅಂತ ಯಾವ ತಿಳ್ಕೊತಾನೆ, ಅದರಿಂದ ಒಂದು ಭಯಂಕರವಾದ ಅಪರಾಧ ಮತ್ತೊಂದಿಲ್ಲ. ಇವತ್ತು ಜಗತ್ತಿನ ಸಂತರೆಲ್ಲ ಆ ಗುಂಪಿಗೆ ಸೇರಿದ್ರು. 99% ಪಾಲು ಸಂತರು ತಮ್ಮನ್ನೇ ದೇವರು ಅಂತ ಕರ್ಕೊಂಡವರು. ಇತ್ತೀಚಿನವರು ಅಂತೂ ಅದೇ ಅವ್ರ ಮಿನಿಮಮ್ ಕ್ವಾಲಿಫಿಕೇಶನ್, ಹೇಳೋದು ಫಸ್ಟ್ ನಾ ದೇವರು ಅಂತಲೇ ಶುರು ಮಾಡೋದು. ಈ ಮಹಾಮೂರ್ಖರು ಇವರು, ಅವರು ಹುಚ್ಚರು ಹೇಳ್ಕೊಂಡು ಹೋಗ್ಲಿ, ಇವ್ರು ನಂಬಿಕೊಂಡ್ರೆ ಹುಚ್ಚ ಆಸ್ಪತ್ರೆಗೆ ಕೂತಿರ್ತಾರೆ, ಹುಚ್ಚ ನಾನು ರಾಜ ಅಂತ ಕರ್ಕೋತಾನೆ. ನಾವೇನ್ ಮಾಡ್ತೀವಿ, ಪಾಪ ಅಂತ ಹೋಗ್ತೇವೆ ಅಷ್ಟೇ. ಇರೋ ಬದಲು ಪಾಪ ಹುಚ್ಚು ಜಾಸ್ತಿ ಆಗಿದೆ ಅಂತ ಇನ್ನೇನು ಅನ್ಕೊಳ್ಳೋದಿಲ್ಲ. ಈ ನಾನು ರಾಜ ಅನ್ಕೊಂಡ್ರೆ ಹುಚ್ಚು ಜಾಸ್ತಿ ಅಂತಿರಲ್ಲ, ದೇವ್ರ ಅಂತ ಕರ್ಕೊಂಡು ಎಂತ ಹುಚ್ಚಿರ್ಬೇಕು ಲೆಕ್ಕ ಹಾಕಿವರು. ನಾನು ದೇವ್ರಂತ ಕರ್ಕೊಂಡ ವ್ಯಕ್ತಿಗಳು ಪರಮ ಹುಚ್ಚಿರೋರು. ಅಂಥವ್ರನ್ನ ಜನ ಸಾಲು ಸಾಲು ಫಾಲೋ ಮಾಡ್ತಾರೆ ಅಂದ್ರೆ ನಂಬ್ಲಕ್ಕೆ ಸಾಧ್ಯನ? ಅನ್ಫಾರ್ಚುನೇಟ್ಲಿ ಎಜುಕೇಟೆಡ್ ಕ್ಲಾಸ್ ಒಂದಷ್ಟಿಂದ ಭಾರಿ 21st century ಹೈಲಿ ಎಜುಕೇಟೆಡ್ ಕರ್ಕೋತಾರೆ. ಇಲ್ಲಿಟ್ರೆಸ್ಟ್ ಕೋಟಿ ಪಾಲು ವಾಸಿ. ಇವತ್ತು ಹಳ್ಳಿ ಜನಗಳು ಕೋಟಿ ಪಾಲು ವಾಸಿ. ಯಾವ್ದಕ್ಕೆ ಗೊತ್ತವ್ರು? ಯಾವ ಇರೋತ್ರ ಹೋಗೋದಿಲ್ಲ, ಹನುಮಂತ ನೋಡಿ ಹೋಗ್ತಾರೆ ಅಷ್ಟೇ, ಅವ್ರು ಬೇರೆ ಕಡೆ ಹೋಗೋದೇ ಇಲ್ಲ. ತಮ್ಮ ಗುರು ಅಂದ್ರೆ ಹನುಮಂತನೇ, ಬೇರೆ ಕಡೆ ನೋಡಬೇಕು. ರಾಯರ ಆರಾಧನೆ ಅದಕ್ಕಿಂತ ದೊಡ್ಡ ಮೇರೆಗೆ ಹನುಮಂತನ ಗುಡಿಗಳು. ಆ ಊರಿನ ಜನಗಳಿಗೆ ಭಕ್ತಿಯ ಕೇಂದ್ರ ಅಂದ್ರೆ ಹನುಮಂತನೇ. ಅದಕ್ಕೆ ಹನುಮಂತನ ತತ್ವವೇ ರಾಯರ ತತ್ವ. ಅದಕ್ಕೆ ಮಧ್ವಮತ ವರ್ಧನ, ಸೇಫೆಸ್ಟ್ ಫಿಲಾಸಫಿ. ಮತ್ತೆ ನಾನು ನಿಮ್ಮ ದಾಸ, ಯಾರು ಏನು ಮಾಡಾಗಿಲ್ಲ, ಇಲ್ಲ ಸರೆಂಡರ್ ಆದಾಗ ಲೆಕ್ಕ. ಕಳ್ಳರು ಕೈ ಬಿಟ್ಬಿಡ್ತಾರೆ, ಸರೆಂಡರ್ ಆಗಿಬಿಟ್ಟು ಹೋಗಿ ಬಿಡಿದ್ರೆ ಕಳಿಸಿಬಿಡ್ತಾರೆ. ಇನ್ನು ಭಗವಂತ ಬಿಡ್ತಾರೆ ಲೆಕ್ಕ ಹಾಕಿ. ಇನ್ನು ಸರೆಂಡರ್ ಆಗದೆ ಹೋದ್ರೆ ಕೂಸು ಕೂಡ ಬಿಡೋದಲ್ಲಿ ಹೊಡೆದು ಬಿಡ್ತಾರೆ ತಿರುಗಿ. ಸರೆಂಡರ್ ಆಗದೆ ಹೋದ್ರೆ ಏನೋ ಯಾಕೆ ಮಾಡ್ತಾರೆ, ನಾನು ಕೈ ನೋಡೇ ಬಿಡ್ತೇನೆ ಅಂತ ಹೇಳ್ತಾರೆ. ಅಂದ್ರೆ ಈಶೋಹಂ ಅನ್ನೋ ಫಿಲಾಸಫಿ ಅದು ಡಿಸ್ಟ್ರಕ್ಟಿವ್ ಫಿಲಾಸಫಿ, ಸೂಯಿಸೈಡಲ್ ಫಿಲಾಸಫಿ. ದಾಸೋಹಂ ಅನ್ನೋದು ತಾರಕವಾದ ಸಿದ್ಧಾಂತ. ಅದನ್ನು ಹೇಳೋದಕ್ಕೆ ರಾಯರು ಕೂತಿರೋದು. ತಾವು ಫಲ ಕೊಡೋ ಉದ್ದೇಶ ಏನು ಅಂದ್ರೆ, ಫಲ ಕೊಟ್ಟು ತತ್ವ ಹೇಳಿ ಕಳಿಸ್ತಾರೆ. ಆಶ್ಚರ್ಯ ಅಂತ ಫಲ ಕೊಟ್ಟು ತತ್ವ ಹೇಳಿ ಕಳಿಸ್ತಾರೆ. ಕೈ ತುಂಬಾ ಫಲ, ತಲೆ ತುಂಬಾ ಜ್ಞಾನ. ಆದ್ರೆ ತಲೆ ಒಡ್ಡದೆ ಉದ್ಬಿಡ್ತಲ್ಲ ಪದಿತೆ ಆಗುತ್ತೆ. ತಲೆ ಚಾಚಿದ್ರೆ ಕೊಡ್ತಾರೆ. ನಾನು ಹಾಲು ಇರುವಾಗ ಬರೀ ಹಾಲು ಕೇಳಿ ಪಾತ್ರೆ ಒಡ್ಡು ಅಂತ ಹೇಳ್ತಾರಲ್ಲ, ಹಾಕಿ ಪಾತ್ರೆ ಹಾಲು ಕೊಡು ಬರೀ ಅಂತಕೊಂಡು ಹಾಲು ಕೊಡು ಅಂತ ಎಲ್ಲ ಆಗ್ಲಿ ಹಾಲು ಅಂತ ಕೇಳ್ತಾರೆ. ಇವತ್ತು ತಲೆ ಬಗ್ಗಿಸಿದ್ರೆ ರಾಯರು ಖಂಡಿತ ನಮಗೆ ತತ್ವಜ್ಞಾನ ಕೊಡ್ತಾರೆ. ಆ ಸಿದ್ಧ ಆ ಒಂದು ಪ್ರಚಾರ ಮಾಡಲಿಕ್ಕೆ ಆರಾಧನೆಯ ಕಾರ್ಯಕ್ರಮ ಒಂದು ಸುಸಂದರ್ಭ ಅಂದ್ರೆ ಪರ್ವಕಾಲ ಇದ್ದಾಗಲೆ. ದುರ್ದೈವ, ಅದನ್ನು ಉಪಯೋಗ ಮಾಡಿಕೊಳ್ಳೋ ಜನತೆ ಬಹಳ ಕಡಿಮೆ ಇದ್ದಾರೆ. ಎಷ್ಟೋ ಜನಕ್ಕೆ ಹೋದ ನೋಡಿದ್ರೆ ಆ ವಾತಾವರಣ ನಮ್ಮ ಕೊಲಿಗೆ ಕೇಳ್ತಿರ್ತಾರೆ ಎಷ್ಟೋ ಸರ್ತೆ ಕಾಲೇಜಿನಲ್ಲಿ. ರಾಯರ ಬಗ್ಗೆ ಅಷ್ಟು ಹೇಳ್ತಾರೆ. ಆರಾಧನೆ ಕೇಳೋದಕ್ಕೆ ಹೋದ್ರೆ ಮಠದಲ್ಲಿ ಬರೀ ಸಂಗೀತ ಹಾಕಿರ್ತಾರಲ್ಲ ಸರ್, ಏನು ಇರೋದೇ ಇಲ್ಲ ಅಂತ ಕೇಳಿ. ಸಂಗೀತನೇ ಹಾಕಿರ್ತಾರೆ, ರಾಯರ ಬಗ್ಗೆ ಇರೋದು ಗೊತ್ತೇ ಆಗೋದಿಲ್ಲ ನಮಗೆ. ಎಷ್ಟು ಲ್ಯಾಪ್ಸ್ ಇದೆ ನೋಡಿದ್ರೆ. ಅವ್ರಿಗೆ ಬೇಕು, ಕೊಡೋ ವ್ಯವಸ್ಥೆ ನಮ್ಮಲ್ಲಿಲ್ಲ. ಅವ್ರಿಗೆ ಏನು ನ್ಯಾಚುರಲ್, ಯಾರದಾರು ವಿಷಯ ಅಂತ ಅವ್ರು ಯಾರು ಅಂತ ಫಸ್ಟ್ ಕ್ವಶನ್ ಬರೋದು. ಅವ್ರು ಯಾರು, ಯಾತಕ್ಕೆ ದೊಡ್ಡವರು, ನಮಗೆ ಏನು ಮಾಡಿದ್ದಾರೆ, ಬೇಸಿಕ್ ಕ್ವಶನ್ಸ್ ಅವೆಲ್ಲ ಕೂಡ. ಅದನ್ನು ನಾವು ಕೇಳೋದು ಉತ್ತರ ಕೊಡದೆ ಹೋದರೆ ಅದೆಂಥ ಜ್ಞಾನ ಅದು. ಸೊ ಅಜ್ಞಾನಪೂರ್ವಕ ಆರಾಧನೆ ಮಾಡ್ತಾರೆ ಅಂತ ದುಃಖ ಆಗುತ್ತೆ. ಆದರೆ ಆರಾಧನೆ ಯಾರದೋ ಮಾಡಿದ್ರೆ ರಾಯರು ಮಾಡ್ತಾರ ಅಂತ ಖುಷಿ ಆಗುತ್ತೆ ಅಷ್ಟೆ. ಯಾರೋ ಅಯೋಗ್ಯರದ ಮಾಡದೇನೆ ಪಡ ಯೋಗ್ಯ ವೈಷ್ಣವ ಶಿರೋಮಣಿಯನ್ನು ಆರಾಧನೆ ಮಾಡ್ತಾರೆ ಎಂಬುದು ಹೆಮ್ಮೆ ಪಡ್ತಕ್ಕಂಥ ಸಂಗತಿ. ಇವತ್ತು ಮಠಮಾನ್ಯಗಳಲ್ಲಿ ಆರಾಧನೆಗಳು ದಾರಿ ತಪ್ಪಿರೋದು ಆ ಹಿನ್ನೆಲೆಯಲ್ಲೇನೆ. ಅಲ್ಲಿ ಆಚರಣೆ ಮಾಡೋದಿಲ್ಲ ಕೆಲವು ಕಡೆಗೆ, ಎಷ್ಟೋ ಜನಗಳು ಆಚರಣೆ ಮಾಡೋದಿಲ್ಲ. ಆದರೆ ಮಾಡಿದರೆ ಅದರ ಬ್ಯಾಕ್ಗ್ರೌಂಡ್ ಇರೋದಿಲ್ಲ, ಫಾರ್ಮ್ ಬ್ಯಾಕ್ಗ್ರೌಂಡ್ ತಿಳಿಸೋದಿಲ್ಲ. ಆ ಎಚ್ಚರವನ್ನು ಕೊಡಲಿಕ್ಕೆ ನಾವು ರಾಯರು ಏನು ಅನುಗ್ರಹ ಮಾಡಿದ್ದಾರೆ ಚಿಂತನೆ ಮಾಡಬೇಕು ನಾವು. ಅವರ ಜೀವನದಲ್ಲಿ ಎರಡು ದೊಡ್ಡ ಘಟ್ಟ, ಘೋರ ದಾರಿದ್ರ್ಯಾನುಭವ ಒಂದು ಘಟ್ಟ, ಇನ್ನೊಂದು ಘಟ್ಟ ಅವರು ಭಾರಿ ಶ್ರೀಮಂತರಾಗಿದ್ದರು. ತುಂಬ ಜನ ಗೊತ್ತಿಲ್ಲ, ಅವ್ರು ಬಾರನ್ ಗ್ರಿಫ್ಟ್ ಗ್ರೇಟ್ ಅಂತಾರಲ್ಲ ಆ ಥರ, ಬಾರನ್ ರಿಚ್ಚು ಬಾರನ್ ಗ್ರೇಟ್ ಎರಡೂ ಆಗಿದ್ರು. ರಾಘವೇಂದ್ರ ವಿಜಯ ಬರೆದವರು ಅವರೋ ಇವರೋ ಅಲ್ಲ, ಸಾಕ್ಷಾತ್ ಅವರ ಸೋದರಳಿಯ ರಾಘವೇಂದ್ರ ವಿಜಯ ಬರೆದಿರು. ಅವರ ಅಕ್ಕನ ಮಗ ನಾರಾಯಣಾಚಾರ್ಯ ಬರೆದವರು ಹೇಳ್ತಾರೆ, ರಾಯರನ್ನ ಗರ್ಭದಲ್ಲಿ ಹೊತ್ತಿದ್ದಾಗ ಅವರ ತಾಯಿ ಗೋಪಿಕಾಂಬ ಅಂತ ಹೆಸರು. ಎಷ್ಟು ಶ್ರೀಮಂತರಾಗಿದ್ದರು ಅಂದರೆ ಬಂಗಾರ ತಟ್ಟೆಯಲ್ಲಿ ಊಟ ಮಾಡ್ತಿದ್ರು ಅಂತ. ಇಮ್ಯಾಜಿನ್ ಮಾಡಿ ನೋಡೋಣ, ಇವರು ನೆಲದ ಮೇಲೆ ಊಟ ಮಾಡ್ತಿದ್ರು ಅಂತ. ಮಗ ರಾಯರ ಆಮೇಲೆ 40-40 ಬರೀ ನೆಲದ ಮೇಲೆ ಊಟ ಮಾಡ್ತಿದ್ರು, ಅಷ್ಟು ಚೇಂಜ್. ಬಂಗಾರದ ಲೋಟದಲ್ಲಿ ನೀರು ಕುಡಿತಿದ್ರಂತೆ, ಬರೀ ಪೀತಾಂಬರ ಉಡ್ತಿದ್ರಂತೆ. ಅಂಥ ರಿಚ್ನೆಸ್ ಅವರಿಗಿತ್ತು, ಅಂಥ ವೆಲ್ತ್ ಅವರಲ್ಲಿ ಕೂತಿತ್ತು. ಯಾತಕ್ಕೆ ಅಂದರೆ ತನ್ನ ಗಂಡ ದೊಡ್ಡ ವಿದ್ವಾಂಸರು, ತಿಮ್ಮಣ್ಣ ಭಟ್ಟರು. ಆಗಿನ ಕಾಲ ವಿದ್ವಾಂಸರಿಗೆ ಅಂತ ಹೇಳಿದರೆ ಒಂದೆರಡು ಕೊಡೋದಲ್ಲ, ಊರು ಜಹಗೀರು ಕೊಡ್ತಾ ಇದ್ರಂತೆ. ಅಂಥ ಕಾಲ ಇತ್ತು, ಜಹಗೀರುಗಳು, ರಾಜ ಮಹಾರಾಜ ಜಹಗೀರುಗಳು. ಎಷ್ಟೋ ಜನ ಆ ಮನೆ ತಂದವರು ಇದ್ದಾರೆ ಇವರು, ಇವತ್ತಿಗೂ ಕೂಡ ತಾತ ಸಾವಿರಾರು ಎಕರೆಗಳ ಜಮೀನು ಹೊಂದಿದವರು ಇದ್ದಾರೆ. ಅದು ಆಸ್ತಿ ಒಂದೇ ವಿದ್ವತ್ ಮಾತ್ರ. ಅದು ರಾಯರ ತಂದೆ ತಿಮ್ಮಣ್ಣ ಭಟ್ಟರು ದೊಡ್ಡ ವಿದ್ವಾಂಸರು, ವೀಣಾ ವಿದ್ವಾಂಸರು ಒಂದು ಕಡೆಗೆ, ವಿಜೇಂದ್ರ ಸ್ವಾಮಿಗಳ ಶಿಷ್ಯರಾಗಿ ದೊಡ್ಡ ಪಂಡಿತರಾಗಿ ಎರಡೆರಡು ಕೆಲಸ ಮಾಡಿದರು. ಅವ್ರ ಬಗ್ಗೆ ಶಾಸನ ಸಿಗುತ್ತೆ. ರಾಯರು ಯಜುರ್ವೇದದವರು, ಋಗ್ವೇದಿಗಳಲ್ಲ, ಯಜುರ್ವೇದಿಗಳವರು. ಅವರಿಗೆ ವಿಜೇಂದ್ರ ಸ್ವಾಮಿಗಳು ಒಂದು ಶಾಸನ ಹಾಕಿಕೊಡ್ತಾರೆ. ತಿಮ್ಮಪ್ಪ, ವೀಣಾ ತಿಮ್ಮಪ್ಪಯ್ಯ ಓಪಿಚ ಅಂತವ್ರ ಬಗ್ಗೆ ಉಲ್ಲೇಖನ ಮಾಡ್ತಾರೆ. ವೀಣಾ ತಿಮ್ಮಪ್ಪಯ್ಯ ಅಂತ ತಂದೆ ಹೆಸರು ಅವರಿಗೆ, ದೊಡ್ಡ ಜಹಗೀರುಗಳು, ಅಷ್ಟು ಶ್ರೀಮಂತಿಕೆ ಇದ್ದಿದ್ದರಿಂದ ಸುಖವಾಗಿದ್ದರು. ರಾಯರು 16 ವರ್ಷ ಬರೋ ಹೊತ್ತಿಗೆ ದಾರಿದ್ರ ಬಂದು ಹೋಗಿತ್ತಂತೆ. ಅಷ್ಟು ಸಂಪತ್ತು ಹೋಗಿತ್ತು ಇವತ್ತು. ಅಂಥ ಶ್ರೀಮಂತರು ಅಂಥ ಇದು ಎಲ್ಲಿ ಹೋಯಿತು ಅಂತ ಪ್ರಶ್ನೆ ಇದೆ. ಇವತ್ತು ಅಪ್ಪ ಕೊಟ್ಟಾದೀಶ, ಮಗ ಭಿಕ್ಷಾದೀಶ, ಅದೇನು ಹೊಸದಲ್ಲಿ ಬೇಕಾದ ಕಡೆ ನಡೀತಾ ಇರುತ್ತೆ. ಹಾಳು ಮಾಡ್ಕೊಂಡಿರ್ತಾರೆ ಆಸ್ತಿ ಅಷ್ಟೇ. ಇವರೇನು ಮಾಡ್ಕೊಂಡು ಹಾಗಿದ್ರೆ ಅಂತ ಪ್ರಶ್ನೆ ಇತ್ತು. ಇವರೇನು ಮಾಡ್ಕೊಂಡ್ರು ಅಂದರೆ, ಇವರು ಆಸ್ತಿ ಕಳ್ಕೊಂಡ್ರು. ಏನು ಮಾಡಿ ಕಳ್ಕೊಂಡ್ರು ಗೊತ್ತಾ? ಬಹಳ ಜನ ಗೊತ್ತಿಲ್ಲ, ಅವರು ದಾನ ಮಾಡಿ 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 ಆಸ್ತಿ ಕಳ್ಕೊಂಡಿದ್ದಿರಂತೆ. ಇದು ಬಹಳ ಆಶ್ಚರ್ಯ. ಇದನ್ನೆಲ್ಲ ನಾವು ಉಳಿಸ್ಕೊಂಡು ದಾನ ಮಾಡಿ, ಭಾರಿ ಹುಷಾರು ದಾನ ಮಾಡಬೇಕಾದ್ರೆ ಸರ್ಪ್ಲಸ್ ಮಾತ್ರ ಮಾಡೋದಷ್ಟೇನೆ. ಅವ್ರು ಹಾಗಲ್ಲ, ಬೇಸಿಕ್ಕೇ ಕೊಟ್ಬಿಟ್ಟಿದ್ರೆ ಅಂತ ನಡೆಯುತ್ತೆ, ಎಲ್ಲ ದಾನ ಮಾಡಿದ್ರೆ. ನಮ್ಗೆ ಈಗ ಅನಿಸುತ್ತೋ, ರಾಘವೇಂದ್ರ ಕೇಳಿ ಒಂದು ಗುಟ್ಟು ಗೊತ್ತಾಯ್ತು ನಮಗೆ, ದೇವರಾಣಿ ದಾನ ಮಾಡಬಾರದು, ನಾವು ಈಗ ಆಗಿಬಿಟ್ರೆ ಕಷ್ಟ, ಅವ್ರ ಪಾಠ ಕಲ್ತು ಇನ್ಮೇಲೆ ದಾನ ಏನೇ ಮಾಡಬಾರದು ಅಂತೆ. ಅದಲ್ಲ, ಅವರು ದಾನ ಮಾಡಿದ್ದರ ಫಲ ಮಗ ಇವತ್ತು ಲೋಕಕ್ಕೆ ದಾನ ಮಾಡೋಕಾಗಿಬಿಟ್ಟಿದ್ದಾರೆ, ಅದು ಸಿದ್ಧಿ. ಅದು ತಂದೆ ತಾಯಿಗಳ ದಾನದ ಪದ್ಧತಿ ಎಲ್ಲಿ ಬಂತು ಅಂದರೆ, ಎಲ್ಲಿ ಏನು ಕೇಳಿದ್ರು ದಾನ, ಮಂತ್ರಾಲಯಕ್ಕೆ ಹೋಗಿ ಬರೀ ಕೈಲಿ ಬರಹಾಗಿಲ್ವೇ ಇಲ್ಲ. ಅಷ್ಟರ ಮಟ್ಟಿಗೆ ಇವತ್ತು ದಾನದ ವೈಶ್ಯರಿ ತಂದಿದ್ದು ಮಗನಲ್ಲಿ ಬಂತದಿಷ್ಟು ಕೂಡ. ತಂದೆ ತಾಯಿಗಳ ಒಂದು ದಾನದ ಪ್ರವೃತ್ತಿ ಮಗನಲ್ಲಿ ಹೇಗೆ ಬೇರೂರಿತು ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಹಾಗಾದ್ರೆ ಮಕ್ಕಳಿಗೆ ಹೇಳ್ಕೊಡೋದು ಮೊದಲೇ ಅಷ್ಟೇ, ಯಾರಿಗೂ ಕೊಡಬೇಡ, ಫಸ್ಟ್ ಹೇಳ್ಕೊಡೋದು ಅದನ್ನೇ. ಅದು ಇದಲ್ಲ, ಏನು ದುಡ್ಡು ಕಾಸಲ್ಲ, ಏನೋ ಮನೆ ಏನೋ ಮೈಸೂರು ಪಾಕ್ ಮಾಡಿರ್ತಾರೆ. ಮಗ ಬರ್ತಾನೆ, ಫ್ರೆಂಡ್ಸ್ ಕರ್ಕೊಂಬಂದಿರ್ತಾನೆ, ಅವನು ಅಲ್ಲೇ ಬಿಟ್ಟು ಒಬ್ಬನೇ ಬಾಳುವ ಅಂತ ಕರಿತೇವೆ. ಅವನು ಅಲ್ಲೇ ಕುಡಿಸಿ ಒಬ್ಬನೇ ಒಳಗುವ. ಅವನಿಗೆ ಕೊಟ್ಟಷ್ಟು ಮಗುನ ಟೆಂಡೆನ್ಸಿ ಏನು ಗೊತ್ತಾ, ಫ್ರೆಂಡ್ಸಿನ ಕರೆ ಒಳಗೆ ಹೋಗ್ತಾನೆ, ಹಾಗೆಲ್ಲ ಹೋಗಬಾರ್ದು, ಇಲ್ಲೇ ಕೊಡು ಅಂತೇಳಿ ಅವನು ತಿನ್ನಿಸಿ ಕೈ ತೊಳ್ಕೊಂಡು ಬಾಯಿ ಒರೆಸಿ ಕಳಿಸಿಬಿಡ್ತಾರೆ. ಮುಗಿದ್ರೆ ನಿಧಾನಾಗಿ ಅಭ್ಯಾಸ ಮಾಡ್ಕೋತಾನೆ, ಅವನು ಅಭ್ಯಾಸ ಮಾಡ್ಕೊಂಡು ಬರ್ತಾನೆ. ಕೊನೆಗೆ ಯಾರು ಕೇಳಿದ್ರು ಇಲ್ಲ ಇಲ್ಲ ಅಂತ ಶುರು ಮಾಡ್ತಾರೆ. ಕೊನೆಗೆ ಅಪ್ಪ ಅಪ್ಪಗೆ ಟಾಟಾ, ನಿಮಗೂ ಇಲ್ಲ ಅಂತ ಹೇಳಿಬಿಡ್ತಾರೆ. ನೀವೇ ತಾನೇ ಹೇಳ್ಕೊಟ್ಟಿದ್ದೀನ, ಇನ್ನೊಬ್ರು ಕೊಡಬೇಡ ಅಂದ್ರೆ ನೀವೇ ತಾನೇ ಹೇಳ್ಕೊಂಡು, ನಿಮಗೆ ಇಲ್ಲ. ಕೊನೆಗೆ ಅಂದರೆ ಸಹಜವಾದ ಒಂದು ತ್ಯಾಗ ಪ್ರವೃತ್ತಿಯನ್ನು ಕರ್ಪ್ ಮಾಡಿಬಿಡ್ತಾನೆ ಮನುಷ್ಯ. ಇವತ್ತು ತಾ ಮಾಡಿದ ಅದನ್ನೇ ತಿಳ್ಕೊಂಡ್ಬಿಟ್ಟಿದ್ದಾಚಾರ್ಯ ಹೇಳೋದು. ಪ್ರಾಚೀನ ಚಿರಣ ಪುಣ್ಯೋಚ್ಚಯ ಚತುರತ ರಾಚಾರತಃ ಚಾರುಚಿತ್ತ. ತಂದೆ ತಾಯಿಗಳು ಎಲ್ಲಿ ಇನ್ವೆಸ್ಟ್ ಮಾಡಿದ್ರು ಮಕ್ಕಳಿಗೆ ಮಕ್ಕಳಿಗೆ ಬರೋದಿಲ್ಲ, ದಾನ ಮಾಡಿದ್ರೆ ಮಕ್ಕಳಿಗೆ ಶಿಫ್ಟ್ ಆಗುತ್ತಂತ. ದಾನ ಬೇರೆ ಕಡೆ ಇನ್ವೆಸ್ಟ್ ಮಾಡಿದ್ದು ಬರೋ ಚಾನ್ಸಸ್ ಇಲ್ಲ, ದಾನ ಮಾಡಿದ್ದು ಮಾತ್ರ ಶಿಫ್ಟ್ ಆಗುತ್ತೆ. ನಮಗೆ ಗೊತ್ತು, ಕೆಲವು ಡಯಾಬಿಟಿಸ್ ಬಾರನ್ ಗಿಫ್ಟ್ ತಂದೆ ತಾಯಿಗಳದು ಮಕ್ಕಳಿಗೆ, ಅದು ನಮಗೆ ಗೊತ್ತಿದೆ. ದಾನ ಮಾಡೋ ಪ್ರವೃತ್ತಿ ಬಾರನ್ ಗಿಫ್ಟ್ ಆಗಬೇಕು, ಅದು ರಾಯರಿಗಾಯ್ತು. ತಂದೆ ಅಂಥ ತಂದೆ ತಾಯಿಗಳು, ಗೋಪಿಕಾಂಬ ಅಂತ ಹೇಳಿದರೆ ಎಂಥ ಪುಣ್ಯಾತಿಗಿತ್ತು ಗೊತ್ತ. ದೊಡ್ಡ ಅವರನ್ನು ರಾಯರು ಬರೀತಾರೆ, ಆಕೆ ಒಳ್ಳೆ ವಿದ್ವಾಂಸಳಾಗಿದ್ರು ಅಂತ ಬರೀತಾರೆ. ವಿದುಷಿ ಅಂತ ಕರೆದು, ಬಹುಶಃ ಒಬ್ಬ ಹೆಂಗಸಿನ ಬಗ್ಗೆ ವಿದ್ವತ್ತನ ಪ್ರಶಸ್ತಿ ಬಂದರೆ ರಾಯರ ತಾಯಿ. ಅವರು ತಮ್ಮ ಜತೆಗಾರನ ಕೂಡಿಸ್ಕೊಂಡು ಪ್ರವಚನ ಮಾಡ್ತಾ ಇದ್ದಂತ ರಾಯರ ತಾಯಿ. ಅದು ತುಂಬ ಜನ ಗೊತ್ತೇ ಇಲ್ಲ. ಅವರ ಅಡಿಯಂದ್ರು ಬರೀತಾರೆ, ತಮ್ಮ ರಾಘವೇಂದ್ರಲ್ಲಿ ಬರೀತಾರೆ, ಪ್ರವಚನ ಮಾಡ್ತಾ ಇದ್ರಂತೆ ಪುಣ್ಯಾತಿಗಿತ್ತು. ಅಷ್ಟೇ ಅಲ್ಲ, ಅವರು ಹಾಡುಗಳನ್ನು ಕಟ್ಟಿ ಹಾಡ್ತಾ ಇದ್ರಂತೆ, ಗರುಡವಾಹನ ಅಂಕಿತದಿಂದ ಹಾಡು ಮಾಡ್ತಾ ಇದ್ರಂತ. ಅಂದರೆ ಮೊತ್ತ ಮೊದಲ ಹರಿದಾಸಿ ಅಂತ ಹೇಳಿದರೆ ಅವರೇನು, ಇಡೀ ನಮ್ಮ ಅಧಿಕೃತವಾಗಿ ಸಿಗತಕ್ಕಂಥ ಹರಿದಾಸರ ಉಲ್ಲೇಖ ಸಿಗೋದು ಸೇನಗಸರ ಬಗ್ಗೆ, ರಾಯರ ತಾಯಿ ಬಗ್ಗೆ. ಅಂದರೆ ಅವರ ವಿದ್ವತ್ತು, ಅವರ ದಾನ ಪ್ರವೃತ್ತಿ ಎಲ್ಲ ಮಗನಲ್ಲಿ ಗುಣಗಳು ಬರಲಿಕ್ಕೆ ಸಾಧ್ಯವಾಯಿತು. ಶುಚೀನಾಂ ಶ್ರೀಮತಾಂಗೇಹೇ ಯೋಗ ಭ್ರಷ್ಟೋಭಿ ಜಾಯತೆ. ಆ ಕಥೆ ಕೇಳಿದಾಗ ನಾವು ಮಾಡ್ತಕ್ಕಂಥ ದಾನದ ಇದನ್ನು ಕುಮಣೇಶ್ವರ ವಾದಿರಾಜ ಸ್ವಾಮಿಗಳು ಹೇಳುತ್ತಾರೆ. ಕೃಷ್ಣ ಅವತಾರ ಮಾಡಿದ್ದಾನೆ, ತಕ್ಷಣ ಏನು ಮಾಡಿದ್ದಂತ ನಂದಗೋಪಾಲ ಲಕ್ಷಾಂತರ ಗೋದಾನ ಮಾಡಿಬಿಟ್ಟನಂತೆ. ಯಾತಕ್ಕೆ ಅಂತ ಪ್ರಶ್ನೆ ಹಾಕೋತಾರೆ ವಾದಿರಾಜ ಸ್ವಾಮಿಗಳು. ಅವರ ಸ್ಟೈಲೇ ಸ್ಟೈಲು, ಅವರು ಕವಿತ್ವ ಶಾಸ್ತ್ರ ಮಿಕ್ಸ್ ಮಾಡ್ತಾರೆ. ಯಾಕೆ ಅಂತ ಕೇಳಿದರೆ ಯೋಚನೆ ಮಾಡಿದ್ರಂತೆ, ಈ ಸಿಸರವೆಲ್ಲ ಹಸುಗಳನ್ನ ಕಾಯ್ತಾ ಇದ್ವಿ, ನಮಗೆ ಸ್ವಲ್ಪ ಹಸುಗಳು ಸಾಕಾಗ್ತಿತ್ತು. ಇನ್ನು ಕೃಷ್ಣ ಹಸು ಕಾಯ್ತಾರೆ ಅಂದಮೇಲೆ ಮ್ಯಾಚಿಂಗ್ ಆಗಿರ್ಬೇಕಲ್ಲ, ಸಿಕ್ಕಾಬಿಟ್ಟು ಕ್ವಾಂಟಿಟಿ ಇರಬೇಕು. ಮಠದ ಅಡಿಗೆ ಅಂದ ತಕ್ಷಣ ದೊಡ್ಡ ಬಂಡೆ ಇಷ್ಟಿಷ್ಟು ಇರಲಿ, ಯಾರು ಮನೆಗೆ ಇಡೋಕೆ ಸಾಧ್ಯ ಇಲ್ಲ. ಕೃಷ್ಣ ಹಸುಕ ಗೋಪಾಲಕನಾಗೋ ಹೊತ್ತಿಗೆ 5-6 ವರ್ಷಕ್ಕೆ ಏನಾಗಬೇಕು, ಹಸುಗಳ ಸಂಖ್ಯೆ ಕೋಟ್ಯಂತರಾಗಿ ಬಿಡಬೇಕು. ಅದಕ್ಕೆ ಏನು ಮಾಡಬೇಕು ಅಂದರೆ ಇರೋದು ದಾನ ಮಾಡಿಬಿಟ್ಟನಂತೆ, ಅಷ್ಟೊತ್ತಿಗೆ ಮಲ್ಟಿಪ್ಲೈ ಆಗಿ ಬರುತ್ತೆ ಅಂತ ಹೇಳಿದಂತೆ ಪುಣ್ಯಾತ್ಮ. ಅವಿಷ್ಟು ಕೂಡ ಸಹಸ್ರಶಸ್ತಾಹ ಸಾಧಯಂತ್ಯ, ಅವರು ಕೋಟಿಗಟ್ಟೆ ಬೆಳೆಸಿ ಮಲ್ಟಿಪ್ಲೈ ಮಾಡಬೇಕು ಅಂತ ದಾನ ಮಾಡಿದನಂತೆ. ಅಂದರೆ ಎಲ್ಲಿ ಇನ್ವೆಸ್ಟ್ ಮಾಡಿದ್ರು ಕಂಪನಿನೇ ಮುಚ್ಚೋಗೋ ಸಂಭವ ಇರ್ತದೆ. ಇನ್ವೆಸ್ಟ್ ಮಾಡ್ತಾರೆ ಪಾಪ, ಕಂಪನಿ ನಾಪತ್ತೆ ಆಗಿಬಿಡ್ಬಹುದು. ಆದರೆ ಎಲ್ಲಿ ದಾನ ಮಾಡ್ತಾನೆ ಅದು ವೇಸ್ಟ್ ಆಗೋದೇ ಇಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ರಾಯರ ತಂದೆ ತಾಯಿಗಳು ಮಾಡಿದ ದಾನ ಅಲ್ಲಿಗೆ ಬಂತು. ರಾಯದೇವರದ ಇನ್ನೊಂದು ಮುಖ ಅಂದರೆ, ಅವರು ಚಿಕ್ಕ ವಯಸ್ಸಿನ 5-6 ವರ್ಷ ಅಷ್ಟೇ, ಅವರ ತಂದೆ ವೈಕುಂಠ ಯಾತ್ರೆ ಮಾಡಿಬಿಡ್ತಾರೆ. ದೊಡ್ಡ ಆಘಾತವಾಯಿತು, ಮೊದಲನೇ ಆಘಾತ ರಾಯರಿಗೆ. ಆದರೆ ತಾಯಿ ಎಷ್ಟು ಜವಾಬ್ದಾರಿ ಹೊತ್ತಿದ್ದಾರೆ ಗೊತ್ತಾ? ಹೆಂಗಸರೆಲ್ಲ ಅವ್ರ ಕಥೆ ಕೇಳಬೇಕು. ಒಂದು ಕಡೆ ಗಂಡ ಇಲ್ಲ, ಒಬ್ಬ ಮಗ ಒಬ್ಬ ಮಗಳಿದ್ದಾರೆ, ಮಗಳು ಮದುವೆಯಾಗಿದೆ, ಒಬ್ಬ ಮಗ ಇದ್ದಾನೆ, ಸ್ವಲ್ಪ ದೊಡ್ಡ ವ್ಯಕ್ತಿ, ಇವರು ಚಿಕ್ಕ ಮಗು, ಡೆಸ್ಪರೇಟ್ ಆಗ್ತಕ್ಕಂಥ ಕಾಲ ಇದು. ಅಂಥ ಹೊತ್ತಿನೊಳಗೆ ತುಂಬ ಆಗಿ ಎಷ್ಟು ಸಮರ್ಥ ಹೆಂಗಸು ಅಂತ ಕೇಳಿದರೆ, ರಾಯರನ್ನ ಅಣ್ಣನ ಜವಾಬ್ದಾರಿ ಇತ್ತಲ್ಲ, ಸರಿಯಾಗಿ ಬೆಳೆಸೋ ಡೈರೆಕ್ಟ್ ಮಾಡ್ತಾರೆ, ಅಣ್ಣ ತಮ್ಮನಿಗೆ ಉಪನಯನವನ್ನು ಮಾಡ್ತಾನೆ. ಎಷ್ಟೋ ಸರ್ತಿ ಹೀಗಾಗುತ್ತೆ, ಅಣ್ಣ ತಮ್ಮಂದಿರು ತಂದೆ ಹೋಗಿಬಿಟ್ರೆ ಅಣ್ಣಂದಿರು ತಮ್ಮಂದ್ರ ಎಕ್ಸ್ಪೆಕ್ಟ್ ಮಾಡಿಬಿಡ್ತಾರೆ, ಅವ್ರು ಓದ್ದಂತೆ ಮಾಡ್ತಾರೆ, ಫಸ್ಟ್ ಅವ್ರಿಗೆ ಆಸ್ತಿ ಪಾಲು ಇಲ್ದಂತೆ ಮಾಡ್ತಾರೆ, ಎಲ್ಲ ಕಿತ್ಕೊಂಡ್ಬಿಡ್ತಾರೆ. ದುರ್ಯೋಧನ ಕಾಲದ ಬಂದ ಪದ್ಧತಿ ಅದು. ತಮ್ಮಂದಿರಿಗೆ ಕೈ ಕೊಡೋದು ಅಣ್ಣಂದಿರ ನ್ಯಾಚುರಲ್ ಸಾಮಾನ್ಯವಾದ ಪದ್ಧತಿ ಅದು, ಎಲ್ಲ ಎಕ್ಸೆಪ್ಷನ್ಸ್ ಇರ್ತಾರಷ್ಟೇನೆ. ಆದರೆ ಗುರುರಾಜಾಚಾರ್ಯರು ಹೇಗೆ ಮಾಡಿದರು ಅಂದರೆ, ತಮ್ಮನಿಗೆ ಸ್ವತಃ ತಾವು ಉಪನಯನ ಮಾಡ್ತಾರೆ ಫಸ್ಟ್. ಎಷ್ಟೋ ದಿನಕ್ಕೆ ಉಪನಯನ ಆಗಿದೆ, ಯಾಕಂದ್ರೆ ನಮ್ಮ ಅಪ್ಪ ಇಲ್ಲ ಅಂತ ಹೇಳ್ತಾರೆ ಪಾಪ. ಅದಕ್ಕೆ ಶಾಸ್ತ್ರ ಹೇಳುತ್ತದೆ, ಅಪ್ಪ ಇಲ್ಲ ಹೋದಲ್ಲೋ ಬಿಡಿ, ಉಪನಯನ ಮಾಡಿದವನು ಅಪ್ಪ ಅಂತ ತಿಳ್ಕೊಂಬಿಡಿ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಉಪನಯನಕ್ಕೆ ಮಹತ್ವ ಇದೆ. ಮಗನ ಸರಿಯಾಗಿ ತಮ್ಮನಿಗೆ ಉಪನಯನವನ್ನು ಮಾಡ್ತಾರೆ, ಆಮೇಲೆ ಓದಲಿಕ್ಕೆ ಅಂತ ಕಳಿಸಿಕೊಡ್ತಾರೆ. ಭಾವ ಲಕ್ಷ್ಮೀ ನರಸಿಂಹಾಚಾರ ಹತ್ರ ರಾಯರು ಓದ್ತಾರೆ, 8 ವರ್ಷಗಳ ಕಾಲ ಓದ್ತಾರೆ. ಅಲ್ಲಿಂದ ಕರೆಸಿ ಮದುವೆ ಮಾಡ್ತಾರೆ. ಉಪನಯನ ಮಾಡಿದ್ದು ಅಣ್ಣ, ಮದುವೆ ಮಾಡಿದ್ದು ಅಣ್ಣ ರಾಯರಿಗೆ. ಅಂತ ಅಣ್ಣನಿಗೆ ಕೃತಜ್ಞತೆಯಾಗಿ ರಾಯರು ಮಾಡಿದ ಕೆಲಸ ಅಂದರೆ, ಅಣ್ಣನ ಮೊಮ್ಮಗನೇ ಪ್ರಥಮ ರಾಯರ ಪೀಠಾಧೀಶರು. ಯೋಗೀಂದ್ರ ತೀರ್ಥರು ಅಣ್ಣನ ಮೊಮ್ಮಗ. ಅಲ್ಲಿಂದ 3 ಜನಕ್ಕೂ ಕಂಟಿನ್ಯೂಸ್ ಪೀಠ ಕೊಡ್ತಾರೆ ರಾಯರು. ಅದು ತನ್ಮನಿಗೆ ಮಾಡಿದಂಥ ಒಂದು ವಿಶೇಷ ಸೇವೆಯ ಫಲ. ಅವರಿಗೆ ಪೀಠಾಧೀಶರಾಗತಕ್ಕಂಥ ಯೋಗ ಬಂತು ವಂಶಕ್ಕೆ. ರಾಯರ ಪೀಠದಲ್ಲಿ ಹೆಚ್ಚು ಕಡಿಮೆ ಅಣ್ಣದ ಮಕ್ಕಳು ತಮ್ಮದರ ಮಕ್ಕಳು ಅವರವರಲ್ಲೇ. ರಾಯರು ಮಾಡಿದ್ದಕ್ಕೆ ತಮ್ಮನಿಗೆ ಮಾಡಿದಂಥ ತ್ಯಾಗದ ಫಲಶ್ರುತಿ ಅದು. ಈಗ ನಮಗೆ ಅರ್ಥ ಆಗುತ್ತೆ, ನಹಿ ಕಲ್ಯಾಣ ಕೃತ್ ಕಸ್ತಿ ದುರ್ಗತಿಂ ತಾತ ಗಚ್ಚತಿ. ಮದುವೆ ಮಾಡಿದರು, ಕೆಲವರು ಮದುವೆ ಆದ ತಕ್ಷಣ ಓದು ಸ್ಟಾಪ ಮಾಡಿಬಿಡ್ತಾರೆ, ಪಾಠಕ್ಕೆ ಬರ್ತಿರ್ತಾರೆ ಪಾಪ, ಆಮೇಲೆ ಕಾಣದಲ್ಲಿ ಆತಕ್ಕೆ ಮದುವೆ ಆಯಿತು ಅಂತಾರೆ. ಸೊ ಪಾಠಕ್ಕೆ ಕೃಷ್ಣಾರ್ಪಣ ವಸ್ತು ಅಂತ ಏಕಾದಶಿ ಬದಲು ಮಾಡ್ತಿದ್ದೆ ಕ್ಯಾನ್ಸಲ್ ಅಂತ ಹೇಳಿಬಿಡ್ತಾರೆ. ಟ್ರೆಮೆಂಡಸ್ ಚೇಂಜ್ ಅದು ಅಂತ. ಅದರಲ್ಲೂ ಕೂಡ ಲೌಕಿಕ ವಿದ್ಯೆ ಕೂಡ ಮದುವೆ ಆದ್ಮೇಲೆ ಓದೋದು ಭಾರಿ ಕಷ್ಟ, ಸಾಮಾನ್ಯ ಮನುಷ್ಯ ಡೈವರ್ಟ್ ಆಗಿಬಿಡ್ತಾರೆ. ಆದರೆ ರಾಯರು ಹೆಚ್ಚು ಓದಿದ್ದು ವಿವಾಹ ಆದಮೇಲೆ, ಇದು ನೆನೆಸ್ಕೊಂಡ್ಕೋಬೇಕು. ಈಗ ರಾಯರ ಹೆಂಡತಿಯ ಪಾತ್ರ ಗೊತ್ತಾಗುತ್ತೆ. ರಾಯರ ತಾಯಿಯ ತ್ಯಾಗ ಒಂದು ಕಡೆಗೆ, ರಾಯರ ಹೆಂಡತಿಯ ತ್ಯಾಗ ಒಂದು ಕಡೆಗೆ. ಅವ್ರ ಗಂಡರಿಗೆ ಓದಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಇದು ದೊಡ್ಡ ತ್ಯಾಗ ಇದು. ಮಲೆಯಷ್ಟು ದಾರಿದ್ರೆ ಬಂದಾಗಿತ್ತಾಗಲೇ ಸುಧೀಂದ್ರ ಸ್ವಾಮಿಗಳ ಹತ್ರ ಓದಲಿಕ್ಕೆ ಹೋಗ್ತಾರೆ. ಕುಂಭಕೋಣದಲ್ಲಿ ವಾಸ, ಅವರು ಪಾಠ ಪ್ರವಚನ ಕೇಳ್ಕೊಂಬರಬೇಕು ಮನೆಗೆ. ಮನೆಯಲ್ಲಿ ಏನೂ ಇಲ್ಲ, ಏನೂ ಇಲ್ಲ ಅಂತ ಕೊರಗದು ಬಿಟ್ಟರೆ ಓದಕ್ಕಾಗ್ತಿದ್ದಿಲ್ಲ ಇವರಿಗೆ. ಅದಕ್ಕೆ ದಾಸರ ಹೆಂಡತಿ ಪ್ರಾಣ ಹಿಂಡುತಿ ಅಂತ ಹಾಡ್ಮೇಲೆ ಅದಕ್ಕೋಸ್ಕರ ರಾಯರು ಎಷ್ಟು ಗೋಳಾಡಿಸ್ತಾರೆ ಹೆಂಡಗಂದ್ರು ಅಂತ ಕೇಳಿದ್ರೆ ಹೇಳ್ತಾರೆ ದಾಸರು, ಹಂದಿ ನಾಯಿ ಅಂತೆ ಬೊಗಳೋಳು ಅಂತ ಹೇಳ್ತಾರೆ. ಹಂದಿನ ಒದರೆ ಒದರೆ ಬೇರೆ ಪೂಜೆ ಮಾಡಕ್ಕೆ ಬಿಡೋದಿಲ್ಲ, ಸಂಧ್ಯಾ ಅನ್ನ ಬಿಡೋದಿಲ್ಲ, ಮೂಗಿಡ ನೋಡ್ಕೊಂಡ್ರೆ ಯಾರು ನಮ್ಮನ್ನು ಸಾಕ್ತಾರೆ ಶುರು ಮಾಡಿಬಿಡ್ತಾರೆ. ಒಂದು ದಿವಸ ಕೆಲಸ ಮಾಡಲಿಲ್ಲ ಸರಸ್ವತಿ ಬಾಯಿ ಅಂತ ಹೇಳಿದ್ರೆ, ಸರಸ್ವತಿ ಬಾಯಿನೇ ಒಂದು ಚೂರಿಲ್ಲ, ಏನಿಲ್ಲ ಅಂದ್ರೆ ಇಲ್ಲ, ತಮಗೋಸ್ಕರ ಇಲ್ಲ, ಒಂದು ಮಗು ಆಯ್ತು ಮಗುಗೋಸ್ಕರನೂ ಇಲ್ಲ, ಬೇಕು ಅಂತ ಕೇಳೋದೇ ಇಲ್ಲ. ಅದರ ಫಲಶ್ರುತಿ ನಿರ್ವಿಘ್ನವಾಗಿ ಓದಲಿಕ್ಕೆ ಅನುಕೂಲ ಆಯ್ತವೆ. ಓದಿ 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 ವಿದ್ವಾಂಸರಾಗ್ತಾರೆ. ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ಪಾತಂಜಲ ತ್ರಯ್ಯರ್ಥ ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗತ. ಎಷ್ಟು ಓದ್ತಾರೆ ಅಂದರೆ ಆ ಓದನ್ನ ಇವತ್ತು ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ. ಇವತ್ತು ಎಷ್ಟು ವರ್ಷ ಆದ್ರೂ ಫಲ. ಸಾಮಾನ್ಯವಾಗಿ ಓದ್ತಾನೆ ಇಂಜಿನಿಯರಿಂಗ್ ಮೆಡಿಕಲ್ ಓದ್ತಾನೆ, ಇನ್ನು ಕೆಲಸಕ್ಕೆ ಸೇರ್ತಾನೆ, ಒಂದು 30 ವರ್ಷ ಸರ್ವಿಸ್ ಮಾಡಿ 30 ವರ್ಷ ಪೆನ್ಷನ್ ತೊಗೊಂಡು ಹೊರಟೋಗ್ಬಿಡ್ತಾನೆ. ಇದು ಪದ್ಧತಿ. ರಾಯರು ಓದಿದ್ದು 337 ವರ್ಷ ಆದರೂ ಇನ್ನೂ ಏನಿಲ್ಲ, ಹಾಗೆ ಹೋಗ್ತಾ ಇದೆ ಹೋಗ್ತಾ ಇದೆ ಹೋಗ್ತಾ ಇದೆ. ಜ್ಞಾನದ ಪ್ರವಾಹ ಅದು, ಜ್ಞಾನದ ಪ್ರವಾಹ. ಈಗ ಅರ್ಥ ಮಾಡ್ಕೋಬೇಕು, ನಾವು ಓದಿನಿಂದ ನಾವು ದೊಡ್ಡಸ್ತಿಗೆ ಬೆಳೆಸ್ಕೋಬೇಕೆ ಹೊರತು ಅಂತಸ್ತಿ ಬೇರೆ ಅಂತಸ್ತ ಅಂತಸ್ತಲ್ಲ. ಎಂಥ ಹಣಕಾಸುಗಳು ಮಣ್ಣು ಮುಕ್ಕುತ್ತೆ, ವಿದ್ಯೆ ಒಂದೇ ಅಕ್ಷಯವಾಗೋದು. ಯಾರು ಕೈ ಹಾಕ್ತಾ ಇರತಕ್ಕಂಥ ಆಸ್ತಿ ಅಂದರೆ ಅಣ್ಣ ತಮ್ಮಂದ್ರೆ ಪಾಲಾಗಿಬಿಡ್ತಾರೆ, ಆಸ್ತಿ ಯಾರು ವಿದ್ಯೆ ಪಾಲು ಮಾಡ್ಕೊಳ್ಳಾಗಿಲ್ಲ. ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಭ್ರಾತೃ ಭೋಜ್ಯಂ ನ ಚ ಭಾರಕಾರಿ ಹೊಗಳ್ತಾರೆ ಅದನ್ನು. ರಾಜ ಟ್ಯಾಕ್ಸ್ ಹಾಕೋದ್ರೆ ಓದಿದ್ದಕ್ಕೆ ಪುಣ್ಯಕ್ಕೆ ಟ್ಯಾಕ್ಸ್ ಇಲ್ಲ, ಕೆಲಸಕ್ಕೆ ಟ್ಯಾಕ್ಸ್ ಇದೆ. ಎಮ್ಮೆ ಓದಿದ್ರೆ ಟ್ಯಾಕ್ಸ್ ಕೊಡಿ, ಎಮ್ಮೆ ಟ್ಯಾಕ್ಸ್ ಓದಿ, ಮೊದಲೇ ಓದೋದಿಲ್ಲ ಪೂರ್ತಿ ಓದ್ಬಿಡ್ತಿದ್ದಾರೆ ಜನಗಳು. ಓದಿದ್ದು ಟ್ಯಾಕ್ಸ್ ಇಲ್ಲ, ಕೆಲಸಕ್ಕೆ ಟ್ಯಾಕ್ಸ್, ಪ್ರೊಫೆಷನಲ್ ಟ್ಯಾಕ್ಸ್ ಇದೆ, ಎಜುಕೇಷನ್ ಟ್ಯಾಕ್ಸ್ ಇಲ್ಲ ನೆನ್ಬಿಟ್ಕೊಂಡಿರ್ಬೇಕು. ಅಷ್ಟೇ ಅಲ್ಲ, ಅದು ಸ್ಕಾಲರ್ಶಿಪ್ ಇದೆ ಎಜುಕೇಷನ್ಗೆ. ಸೊ ಓದಿದರೆ ದುಡ್ಡು ಕೊಡ್ತಾರೆ, ಆದರೆ ಬೇರೆದಕ್ಕೆಲ್ಲ ಟ್ಯಾಕ್ಸ್ ಇದೆ. ಅದಕ್ಕೋಸ್ಕರ ನಚ ರಾಜಹಾರ್ಯಂ, ರಾಜ ಟ್ಯಾಕ್ಸ್ ಹಾಕೋಗಿಲ್ಲ, ಅಣ್ಣ ತಮ್ಮನ್ನು ಡಿವೈಡ್ ಮಾಡ್ಕೊಳ್ಳಾಗಿಲ್ಲ, ನೀನು ಓದಿ ನನಗೊಂದಿಷ್ಟು ಕೊಡೋದ್ರಲ್ಲಿ ಅಂತ ಕೇಳಾಗಿಲ್ಲ ಯಾರು ಕೂಡ. ಮತ್ತೆ ಯಾರು ಕೂಡ ಕದಿಯಾಗಿಲ್ಲ, ಅದನ್ನ ಸೇಫೆಸ್ಟ್ ಅದು, ಒಳಗಿದೆ ತಲೆ ಕೈ ಹಾಕಾಗಿಲ್ವೇ ಇಲ್ಲಲ್ಲ, ಯಾರು ಏನು ಮಾಡಾಗಿಲ್ಲ. ಅಷ್ಟೇ ಅಲ್ಲ, ಖರ್ಚು ಮಾಡಿದರೆ ಎಲ್ಲದು ಖರ್ಚಾಗುತ್ತೆ, ಜ್ಞಾನ ಡೆವಲಪ್ ಆಗುತ್ತಂತೆ. ಇನ್ನೂ ಕೂಡ ವ್ಯಯ ಮಾಡಿದಷ್ಟು, ಪಾಠ ಪ್ರವಚನ ಮಾಡಿದಷ್ಟು ಜ್ಞಾನ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ವಿದ್ಯಾಧನಂ ಸರ್ವಧನ ಪ್ರಧಾನ. ಸೊ ಆರಾಧನೆ ಸಂಕಲ್ಪ ಮಾಡಬೇಕು, ನಾವು ವಿದ್ಯಾವಂತರಾಗಬೇಕು. ಎಷ್ಟಾದರೂ ನಾವು ಆದಷ್ಟು ಕಲಿಬೇಕು, ಆದಷ್ಟು ಓದಬೇಕು. ಆ ಓದೇ ನಮ್ಮ ಜೀವನ ದೊಡ್ಡ ಆಸ್ತಿ. ಇನ್ನೆಲ್ಲದಕ್ಕೂ ಮನುಷ್ಯ ಯಾವುದೇ ರೀತಿಯಲ್ಲಿ ಅಪಾಯ ತಂದುಕೊಂಡ್ರೆ ಎಲ್ಲ ಅಪಾಯದಿಂದ ಪಾರು ಮಾಡತಕ್ಕಂಥ ಒಂದೇ ಉಪಾಯ ಅಂದರೆ ತತ್ವಜ್ಞಾನದ ಸಂಪಾದನೆ. ರಾಯರದನ್ನು ಮಾಡಿ ಜಗತ್ತಿಗೆ ಆದರ್ಶವನ್ನು ತೋರಿಸ್ತಾರೆ, ದೊಡ್ಡ ಸಾಧನೆಯಾಯಿತು. ಹಾಗೊಂದು ಪರೀಕ್ಷೆ ಬಂತು, ಮತ್ತೆ ದಾರಿದ್ರ್ಯದ ಪರೀಕ್ಷೆ ಬಂತ. ತುಂಬ ಜನಗಳು ಒಳ್ಳೆ ಓದಿರ್ತಾನೆ, ರ್ಯಾಂಕ್ ಬಂದಿರ್ತಾನೆ, ಮುಂದೆ ಯಾಕೆ ಓದಲಿಲ್ಲ, ಮನೆ ಪೊನಿಷನ್ ಸರಿ ಇರಲಿಲ್ಲ ಅಂತೆ, ಮನೆ ಕಣ್ಣು ಸರಿ ಇಲ್ಲ, ನೆಸ್ಸಿಟಿ ಇತ್ತು ಬಹಳ, ಕೆಲಸಕ್ಕೆ ಸೇರಿಬಿಟ್ಟೆ, ಇಲ್ಲದ ಹೊರ ದೊಡ್ಡ ಓದಬೇಕಾಯಿತು ಅಂತ ಹೇಳ್ತಾರೆ. ಎಮ್ ಎಸ್ ಸಿ ಬಿ ಎಸ್ ಸಿ ಓದ್ಬಿಡ್ತಾರೆ, ಬಿ ಎ ಓದ್ಬಿಡ್ತಾನೆ, ರ್ಯಾಂಕ್ ಬಂದ್ಬಿಡುತ್ತೆ, ಕೆಲಸಕ್ಕೆ ಸೇರಿಬಿಡ್ತಾರೆ. ಓದು ಇಲ್ಲ, ಓದಕ್ಕಾಗೋದಿಲ್ಲ, ತುಂಬ ಕಷ್ಟ ಇದೆ ಅಂತ ಹೇಳ್ತಾರೆ. ಫಲಿತಾಂಶ ಏನು ಗೊತ್ತಾ, 2 ವರ್ಷ ಎಮ್ ಎಸ್ ಸಿ ಓದಿದ್ರೆ ದೊಡ್ಡ ಕಾಲೇಜ್ ಲೆಕ್ಚರ್ ಆಗ್ಬೋದಾಗಿತ್ತು, 2 ವರ್ಷ ಓದ್ತಾ ಇದ್ದಿದ್ದಕ್ಕೆ ಅವರು ಜೀವನ ಪೂರ್ತಿ ಕಾಲೇಜ್ ಎಂಟ್ರಿನಲ್ಲಿ ಹಾಗಾಗಿಬಿಡ್ತಾನೆ. ಈಗ 2 ಇಯರ್ಸ್ ಡಿಫ್ರೆನ್ಸ್ ಅಷ್ಟೇನೆ, ಅಷ್ಟರ ಮಟ್ಟಿಗೆ ಹಿನ್ನಡೆ ಸಾಧಿಸ್ತಾರೆ. ಒಂದೊಂದು ವರ್ಷದ ಓದಿಗೂ ಭಾರಿ ಮಹತ್ವ ಉಂಟು. ಅದೇ ರೀತಿಯಲ್ಲಿ ತತ್ವಜ್ಞಾನ ಸಂಪಾದನೆಯಲ್ಲಿ ಓದೋದಕ್ಕೆ ಬಹಳ ಮಹತ್ವ ಇದೆ. ರಾಯರಾಯಿತು ಓದ್ತಾ ಇದ್ದಾರೆ, ದಾರಿದ್ರೆ ಬಂದಿದೆ, ಡಿಸ್ಕಂಟಿನ್ಯೂ ಮಾಡಲಿಲ್ಲ ಓದನ್ನು, ದಾರಿದ್ರೆ ಸಹಿಸಿಕೊಳ್ತಾರೆ. ಅವರೇನಾದ್ರು ಹಾಗೇನಾದ್ರು ಎನ್ಕ್ಯಾಶ್ ಮಾಡ್ಕೊಳ್ಳೋ ಹೊರಟಿದ್ರೆ ಗೊತ್ತಿದೆ ಅಗ್ನಿ ಸೂಕ್ತ ಹೇಳಿ ಕಂದ ತೆಗೆದರೆ ಬೆಂಕಿದ್ದು ಸುಡ್ತಿತ್ತಂತ ಅಂತ ಸಿದ್ಧಿ ಅದಕ್ಕೆ. ವರುಣ ಸೂಕ್ತ ಹೇಳಿದರೆ ತಕ್ಷಣ ಕೂಲ್ ಆಗ್ತಿದೆ ಅಂತ ಸಿದ್ಧಿ ಬಂದಿದೆ. ಅವರು ಯೋಚನೆ ಮಾಡಿ ಏನು ಮಾಡಬಹುದಾಗಿತ್ತು, ಅಗ್ನಿ ಸೂಕ್ತ ಹೇಳಿದರೆ ಬೆಂಕಿ ಬಂತು, ವರುಣ ಸೂಕ್ತ ಹೇಳಿದರೆ ತಣ್ಣಗಾಯಿತು, ಲಕ್ಷ್ಮೀ ಸೂಕ್ತ ಹೇಳಿದರೆ ಚಿನ್ನದ ಮಳೆ ಬರುತ್ತೆ ಅಂತ ಹೇಳಿಬಿಟ್ರೆ ಬಂದೇ ಬಿಡ್ತಿತ್ತು ಅವರಿಗೆ. ಆ್ಯಕ್ಚುಲಿ ಅವರಿಗೆ ಅದು ಬೇಕಿಲ್ಲ, ನಮಗೆ ಚಿನ್ನದ ಮಳೆ ಬೇಡ ನಮಗೆ. ಹೇಳಿದ ನಾನು ರ್ಯಾಂಕ್ ಸ್ಟೂಡೆಂಟ್, ಕೋಟಿ ಕೊಟ್ಟರು ಓದ್ಬಿಡೋದಿಲ್ಲ, ನಾನು ಯಾತಕ್ಕೆ ಏನು ಕೊಟ್ಟರು ಕೂಡ ಓದಿನ ಸಮ ಅಲ್ಲ, ಅದು ಈಕ್ವಲೆಂಟ್ ಅಲ್ಲ. ಪ್ರತಿಯೊಂದನ್ನು ಸಬ್ಸ್ಟಿಟ್ಯೂಟ್ ಮಾಡಬಹುದು, ಜ್ಞಾನ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಹೇಳ್ತೀನಿ, ಖಾಲಿ ಎಕ್ಸಾಮ್ ಹಾಳಿಗೆ ಹೋಗಿರ್ತಾನೆ, ಸಾರ್ ಮರ್ತು ಬಂದೆ ಅಂತಾನೆ, ಏನು ಪೆನ್ ತಂದಿಲ್ಲ, ಕೊಡ್ತಾರೆ ಪಾಪ, ಏನೋ ಇದೆಲ್ಲ ಬೇಕು, ಕ್ಯಾಲ್ಕುಲೇಟರ್ ಏನೋ ಬೇಕಾಗಿಲ್ಲ ಅಂತ ಅದನ್ನೇ ಕೊಡ್ತಾರೆ ಪಾಪ. ಏನು ಕೇಳಿದ್ರು ಕೊಡ್ತಾರೆ, ಸರ್ ಓದೋದು ಮರ್ತಂದ್ಬಿಟ್ಟೆ ಅಂದರೆ ಪುಸ್ತಕ ತಗೊಳ್ಳಪ್ಪ ಅಂತ ಕೊಟ್ಟರೆ ಅವನು ಮನೆಗೆ ಹೋಗ್ತಾರೆ, ಇವನು ಮನೆಗೆ ಹೋಗ್ತಾರೆ ಅಷ್ಟೇ. ಅದು ಕಾಂಪೆನ್ಸೇಟ್ ಮಾಡಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಕ್ಕೆ ಬರೋದಿಲ್ಲ, ಜ್ಞಾನ ಸಬ್ಸ್ಟಿಟ್ಯೂಟ್ ಮಾಡಕ್ಕೆ ಬರೋದಿಲ್ಲ, ನೆನ್ಪಿಟ್ಕೊಳ್ಳಿ. ಬೇಕಾದ ಸಬ್ಸ್ಟಿಟ್ಯೂಟ್ ಮಾಡಬಹುದು, ಜ್ಞಾನ ಮಾತ್ರ ಒಳಗಿಂದ ತಾನೇ ಬರಬೇಕು. ಇದನ್ನು ನಾವು ಏನು ಮಾಡಿದ್ವಿ, ಅದನ್ನು ಮಾತ್ರ ಸಬ್ಸ್ಟಿಟ್ಯೂಟ್ ತಿಳ್ಕೊಂಡಿದ್ದೇವೆ ನಾವೀಗ. ಜ್ಞಾನ ಮಾತ್ರ ಯಾರು ಕೊಡ್ತಾರೆ, ಆಸ್ತಿ ಮಾತ್ರ ನಾವೇ ಮಾಡಬೇಕು ಅಂತ ತಿಳ್ಕೊಂಡಿರೋದು ತಪ್ಪದು. ಆಸ್ತಿನ ಯಾರು ಬೇಕಾದ್ರೂ ಕೊಡ್ತಾರೆ, ಜ್ಞಾನ ಯಾರಿಗೂ ಕೊಡ್ಲಿಕ್ಕೆ ಬರೋದಿಲ್ಲ. ಅದು ವಿಶೇಷ ಪ್ರಯತ್ನ, ವಿಶ್ವ ಪ್ರಯತ್ನ ಮಾಡಿ ಸಂಪಾದನೆ ಮಾಡಬೇಕು. ಯಾವುದು ಪ್ರಶಸ್ಸು, ಎಫರ್ಟ್ ಜಾಸ್ತಿ ಹಾಕಬೇಕು ಅದಕ್ಕೆ. ಪ್ರಶಸ್ಸು ಆಗಿದ್ದು ಬೆಳ್ಳಿಗಿಂತ ಜಾಸ್ತಿ ಬಂಗಾರ ದುಡ್ಡು ಕೊಡಬೇಕಾಗ್ತದೆ, ಬಂಗಾರಕ್ಕಿಂತ ರತ್ನಕ್ಕೆ ಜಾಸ್ತಿ ಕೊಡಬೇಕಾಗತ್ತೆ, ವ್ಯಾಲ್ಯೂ ಜಾಸ್ತಿ ಅದು. ಸೊ ವಿದ್ಯಾಕ್ಕಿಂತ ದೊಡ್ಡ ರತ್ನ ಇಲ್ಲ, ಅದರಿಂದಾಗಿನೇ ಹೆಚ್ಚು ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ. ರಾರು ಸ್ಯಾಕ್ರಿಫೈಸ್ ಮಾಡ್ತಾರೆ ಆ ಕಾಲದಲ್ಲಿ, ಯಾವ ಸಿದ್ಧಿನೂ ತೋರಿಸೋದಿಲ್ಲ. ಸಿದ್ಧಿ ಪೂರ್ತಿ ಬಂದಿದೆ, ಸಿದ್ಧಿ ಗೊತ್ತಾದ ತಕ್ಷಣ ಎರಡು ಕೆಲಸ ಮಾಡ್ತಾರೆ, ತಾವು ಉಪಯೋಗಿಸಬಾರ್ದು. ಇನ್ನೊಬ್ಬರು ನೋಟಿಸ್ ಮಾಡಬಾರ್ದು, ಮಾಡಿದ್ರೆ ಗಂಟು ಬಿಡ್ತಾರೆ, ಕೊಡಿ ಕೊಡಿ ಶುರು ಮಾಡ್ತಾರೆ. ಇನ್ನೊಬ್ರು ತೋರಿಸಬಾರ್ದು, ಆ ಗಂಧ ತೆಗೆದು ಇದಾದ್ರಲ್ಲ ದುಡ್ಡು ಕೊಡ್ಲಕ್ಕೆ ಬಂದ್ರೆ ನಾಪತ್ತೆ, ಇಲ್ಲೇ ಇಲ್ಲ ಇಸ್ಕೊಳ್ಳಕ್ಕೆ ಹೋಗ್ಬಿಟ್ಟಿದ್ದಾರಾಗ್ಲೇ. ಇದು ಜ್ಞಾನಿಗಳ ಲಕ್ಷಣ, ಇವ್ರು ಕೂತಿರೋದೇ ಬಟವಾಡಿ ಕೂತಿರ್ತಾರೆ, ಎಷ್ಟೋ ಮಹಿಮೆ ತೋರಿಸಿ ಏನು ಕೊಡ್ತೀರಿ ಅಂತ ಕೂತಿರ್ತಾನೆ, ಮಹಿಮೆ ತೋರಿಸಿ ನಾಪತ್ತೆ. ಅವರು ಬ್ರಹ್ಮಾಂಡ ತೀರ್ಥರು ಹಾಗೆ ಮಾಡಿದರು. ಬ್ರಹ್ಮಾಂಡ ತೀರ್ಥರು ಒಂದ್ಸರ್ತಿ ವಿಜಯನಗರಕ್ಕೆ ಹೋಗ್ತಾರೆ, ಬದರಿ ಯಾತ್ರೆಯಿಂದ ವಾಪಸ್ ಬರ್ತಾ ಅಲ್ಲಿ ಹೋಗ್ತಾರೆ. ದೊಡ್ಡ ಬರಗಾಲ, ಭಯಂಕರ ಬರಗಾಲ ಬಿದ್ದಿತ್ತಂತೆ. ಬ್ರಹ್ಮಾಂಡ ತೀರ್ಥರು ಬಂದ ತಕ್ಷಣ ಎಲ್ಲರೂ ರಾಜಮಹಾರಾಜರು ಕೇಳ್ಕೋತಾರೆ, ಸ್ವಾಮಿ ದೊಡ್ಡ ಜ್ಞಾನಿಗಳು ತಾವು, ಬರಗಾಲ ಇದೆ ಅನುಗ್ರಹ ಮಾಡಬೇಕು ಅಂತ ತಕ್ಷಣ ಆಯಿತು ಅಂತ ಹೇಳಿ ಪರ್ಜನ ಜಪ ಮಾಡಿದ್ರಂತೆ. ಜೋರ ಬಡೆ ಹೊಡ್ಲಿಕ್ಕೆ ಶುರುವಾಯಿತು, ರಾಜನ ಭಾರಿ ಖುಷಿಯಾಗಿಬಿಡುತ್ತೆ. ಅವ್ರಿಗೆ ಕಾಣಿಕೆ ಕೊಡ್ಲಿಕ್ಕೆ ಬಂದ್ರೆ ಬ್ರಹ್ಮಾಂಡ ತೀರ್ಥ ಇಲ್ಲೇ ಇಲ್ಲ, ವಾಸ್ತವ ಬಂದ್ಬಿಟ್ಟಿದ್ದಾರಾಗ್ಲೇ. ಅವ್ರಿಗೆ ಕಾಣಿಕೆ ಬೇಕಾಗಿದ್ದಲ್ಲ, ಜನಗಳು ದುಃಖ ಹೋಗೋದು ಬೇಕಾಗಿತ್ತಷ್ಟೇ. ಈಗ ನೋಡಿ ಎಷ್ಟು ಚೇಂಜ್ ಇದೆ ನಮ್ಮಲ್ಲಿ. ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ಮಾಡಿದ ಪ್ರತಿಯೊಂದಕ್ಕೂ ನಾವು ಪ್ರತಿಫಲ ಎಕ್ಸ್ಪೆಕ್ಟ್ ಮಾಡ್ತೇವೆ. ಅವ್ರು ಅಂತ ಕೆಲಸ ಮಾಡಿ ಲೋಕೋದ್ಧಾರ ಮಾಡಿ ಏನು ತಗೊಳ್ಳೋದೇ ಇಲ್ಲ, ಯಾಕೆ ದೇವ್ರು ಕೊಡ್ತಾರೆ, ನೀವೇನು ಕೊಡೋದು ಅಂತ ಹೇಳ್ತಾರೆ. ದೇವ್ರು ಕೊಡ್ತಾರೆ, ದೇವ್ರು ಅಕ್ಷಯವಾಗಿ ಕೊಡ್ತಾರೆ. ಹುಡುಗಿ ಸಿಗಲೇ ಇಲ್ಲ ಪ್ರಮಾಣಿತ ಈ ಕಡೆ ಬಂದಾಗಿತ್ತಾಗಲೇನೆ. ಆಗ ರಾಜ ತುಂಬಾ ಯೋಚನೆ ಮಾಡಿದ್ರು, ಬಿಟ್ಬಿಟ್ರೆ ಆ ವಿಚಾರಣ. ಆ ವಿಷಯ ಯಾವಾಗ ಗೊತ್ತಾಗ, ಕೃಷ್ಣದೇವರಾಜ ಪಟಕ್ ಬಂದಾಗ ಗೊತ್ತಾಯ್ತು ಅವರಿಗೆ. ನಾವು ತುಂಬಾ ಅನುಗ್ರಹ ಮಾಡಿದ್ರು, ಕೊಡ್ಲಕ್ಕಾಗಿದ್ದಿಲ್ಲ ಅಂತ ಗೊತ್ತಾದಾಗ ಏನ್ ಮಾಡಿದಂತೆ, ಈಗ ವ್ಯಾಸರಾಜರು ಬಂದಿದ್ದಾರಾಗ. ಆಗ ಏನ್ ಮಾಡಿದ ಗೊತ್ತೇನೆ, ಆಗ ಬ್ರಹ್ಮಾಂಡ ತೀರ್ಥರ ಹೆಸರಿಗೆ ಇವರಿ ದಾನ ಕೊಡ್ತಾರೆ. ನಿಮ್ಮ ಮುತ್ತಾತಿರು ಕೊಡಬೇಕಾಗಿತ್ತು, ಸಾಲ ತಗೊಂಡು ತೀರಿಸ್ತಾರಲ್ಲ ಆ ಟೈಪ್. ನಿಮ್ಮ ಮುತ್ತಾತ್ರ ಸಾಕು, ನಮ್ಮಲ್ಲಿ ಆ ಪದ್ಧತಿ ಇಲ್ಲ ಬಿಡಿ, ಕೊಟ್ಟರೆ ಕೃಷ್ಣಾರ್ಪಣನೆ ಅದು. ಆದರೆ ಆತೈತಿ ಅವರಿಗೆ ಅನುಗ್ರಹ, ನೀವು ಪೀಠದಲ್ಲಿ ಬಂದಿದ್ದೀರಿ ಸ್ವಾಮಿ ತಗೊಳ್ಳಿ ಅಂತ ಕೊಟ್ಟರೆ ವ್ಯಾಸರಾದರೆ ಅಂತ ಅವರು ಪುಣ್ಯಾತ್ಮರು. ಎಂದು ಅದಕ್ಕೆ ಗುರುಗಳ ಸ್ಪೆಷಲ್ ಕಾಂಪಿಟೇಷನ್ ಯೋಗ್ಯತೆ ಇತ್ತು. ಅದೇನ್ ಮಾಡಿದ್ರು ಗೊತ್ತಾ, ವ್ಯಾಸರಾಜರು ಅದಿಷ್ಟು ಕೊಡ್ತಿರ್ಲಿಕ್ಕೆ ದಾನ ಮಾಡಿದ್ರಂತೆ. ದೊಡ್ಡ ಶಾಸನ ಇದೆ, ಇಮ್ಮಿಡಿಯೇಟ್ ಆಗಿ 60 ಪೋರ್ಷನ್ಸ್ ಮಾಡಿದ್ರಂತೆ, ಎಲ್ಲ ಹಂಚಿಬಿಡ್ತಾರೆ. ಅದರಲ್ಲಿ ಬ್ರಹ್ಮಾಂಡಪುರ ಅಂತ ಹೆಸರಿಡ್ತಾರೆ, ಗುರುಗಳ ಹೆಸರು ಇಟ್ಬಿಡ್ತಾರೆ. ಅದೇ ಇವತ್ತಿಗೂ ಬ್ರಹ್ಮಾಂಡಪುರ ಇದೆ, ಬ್ರಹ್ಮಾಂಡಪುರ ಬಂದಿದ್ದೆ ಶಾಸನದಿಂದ ಬಂದ ಬ್ರಹ್ಮಾಂಡಪುರ. ಅಂದ್ರೆ ಹೇಗೆ ವಿನಿಯೋಗ ಮಾಡ್ತಾರೆ ಯೋಚನೆ ಮಾಡಬೇಕು. ಒಂದನ್ನು ತಮ್ಮ ಸ್ವಂತಕ್ಕೆ ಉಪಯೋಗಿಸಲಿಲ್ಲ ಮಹಾನುಭಾವರು. ಇದು ಅಂತ ಜ್ಞಾನಗಳ ಚರಿತ್ರೆ ನೋಡಿದಾಗ ನಮಗೆ ಸ್ವಲ್ಪ ಆದರೂ ಒಂದು ಸೂರ್ಯನ ನೋಡಿದಾಗ ನಮಗೆ ಸೂರ್ಯ ಮುಟ್ಲಕ್ಕೆ ಬರೆದವರು ಬೆಳಕಂತೂ ಬರುತ್ತಲ್ಲ, ಬೆಳಕಿನಿಂದ ಎಷ್ಟು ಉಪಯೋಗ ಮಾಡ್ಕೊಳ್ಳಕ್ಕೆ ಬರುತ್ತಲ್ಲ. ಜ್ಞಾನಿಗಳ ಚರಿತ್ರೆಯಿಂದ ತತ್ವಜ್ಞಾನದ ಬೆಳಕು ಕೊಡ್ತಕ್ಕಂಥ ಚರಿತ್ರೆಗಳು ಆಗಿದ್ರು. ಮನೆಯಲ್ಲಿ ಏನು ಇಲ್ಲದೆ ಹೋದರೂ ಸಹಿಸಿಕೊಂಡಿದ್ರು. ಕೊನೆಗೊಂದು ದಿವಸ ಯಾರಾದರೂ ಕೊಟ್ಟರೆ ಉಂಟು, ಇಲ್ಲದೆ ಹೋದರೆ ಇಲ್ಲ. ಅಕಸ್ಮಾತ್ ಯಾರಾದರೂ ಕೊಟ್ಟರೆ ಅವ್ರ ಪ್ರಿನ್ಸಿಪಲ್ ಏನು ಗೊತ್ತಾ, ನಾವು ಫಸ್ಟ್ ಏನು ಮಾಡ್ತೇವೆ, ಎಲ್ಲ ಉಳಿಸಕ್ಕೆ ಟ್ರೈ ಮಾಡ್ತೀವಿ, ಎಷ್ಟು ದಿವಸಕ್ಕೆ ಆಗಬಹುದು ಇದು ಎಲ್ಲ ಯೋಚನೆ ಮಾಡಿ, ತೀರಾ ಕೊಳೆಯ ಪದಾರ್ಥ ನಿರ್ವಹ ಇಲ್ಲ ಅಂತ ಫ್ರಿಡ್ಜಲ್ಲಿಟ್ಟು ಅಲ್ಲಿಗೂ ಕೊಳತ್ರೆ ನಿರ್ವಹ ಇಲ್ಲ ಅಂತ ಕೊಡೋದು ನಮ್ಮ ಪದ್ಧತಿ. ಅದು ಬೈಕೊಂಡು ಆಳ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ದರಿದ್ರೆ ಹೋಗ್ಲಿ ಬಿಡು ಅಂತ ಕೊಟ್ಟು ಬಿಡ್ತಾರೆ. ಅವ್ರು ಹಾಗಲ್ಲ, ಸಾಲ ಮಾಡಲಿ ಬೇಡ, ಸಾಲದೆಂತನೇ ಬೇಡ, ನಾಳಿಗೆ ಹೇಗೆಂಬ ಚಿಂತೆ ಬೇಡ. ಯಾರೋ ಒಂದಿಷ್ಟು ಕೊಟ್ಟರೋಗ್ಲಿ, ಎಲ್ಲ ಖರ್ಚು ಮಾಡಿ ಮರುದಿವಸಕ್ಕೆ ಯೋಚನೆ ಇಲ್ಲ, ಮರುದಿವಸಕ್ಕೆ ನಾವಿರ್ತೀವಿ ಅಂತ ಏನು ಗ್ಯಾರಂಟಿ. ಇವತ್ತು ಕೃಷ್ಣಾರ್ಪಣೆ ನೋಡಿ, ಇಂಥ ಪ್ರಿನ್ಸಿಪಲ್ ಅವರು ಮರುದಿವಸ ಯಥಾಪ್ರಕಾರ ಸುಧಾಮನ ಮನೇನೆ. ಈ ರೀತಿ ಇದ್ದ ಕಾಲಕ್ಕೆ ಒಂದು ದಿವಸ ಏನಾಯಿತು, ಒಬ್ಬ ಕಳ್ಳ ಬಂದು ಇದ್ದು ಬಂದು ಪಾತ್ರೆ ಹೊಡ್ಕೊಂಡು ಹೋಗಿಬಿಟ್ಟಂತೆ ರೆಡಿಯಂತೆ. ಅವರು ಬರೀತಾರೆ, ವಾರಕ್ಕೆ 9 ಅರ್ಧ ಹೊಟ್ಟೆ ಊಟ, ಅಂದಮೇಲೆ ನಮ್ಗೆ ಒಂದು ಏಕಾಸಿ ನಾವು ಓಡಾಡಿದರೆ ಅದು ಬರೀ ಏಕಾಸಿನೇ ಅವ್ರ ಮನೆ ತುಂಬ. ಅಂದರೆ ಎಲ್ಲ ಉಪವಾಸ ಏಕಾಸಿ ಅಂತ ಅವರು ಚಿಂತನೆ ಮಾಡಿದರು. ಒಬ್ಬ ಕಳ್ಳ ಬಂದ, ಈ ಒಡಕ ಪಾತ್ರೆ ಇದ್ದು ಅದರೂ ಹೊತ್ಕೊಂಡು ಹೋಗಿಬಿಟ್ಟಂತೆ. ಅವತ್ತು ಅವರಿಗೆ ಬರೆಸಿ ತುಂಬ ದುಃಖ ಆಯ್ತಂತೆ ವೆಂಕಟಪಟ್ಟರಿಗೆ. ಯಾತಕ್ಕೆ ಅಂದರೆ ಕಳ್ಳ ಪಾಪ ಎಷ್ಟು ಡಿಸಪಾಯಿಂಟ್ ಆಗಿಬಿಟ್ಟನಲ್ಲ ಅಂತೇಳಿ, ನಮ್ಮ ಮನೆಗೆ ಬಂದುಬಿಟ್ಟು ಏನು ಸಿಗಲಿಲ್ಲ, ಎಂಥ ಮನೆ ಅಂತ ಬೈಕೊಂಡು ಹೋಗಿರ್ತಾನೆ ಪಾಪ, ಇವತ್ತು ಸ್ವಲ್ಪ ಇರಬೇಕಾಗಿತ್ತು ಅಂದ್ಕೊಂಡ್ರಂತೆ ಪಾಪ. ಕಳ್ಳರು ಸಮಾಧಾನ ಆಗ್ಲಾಗ ಇರಬೇಕಾಗಿತ್ತು. ಎಂಥ ಉದಾತ್ತ ವ್ಯಕ್ತಿಗಳು, ಅದನ್ನ ನೋಡಿ ಆಶ್ಚರ್ಯ ಆಯಿತು. ಅದೇ ದಿವಸನೇ ಮರುದಿವಸ ಈ ಒಂದು ಕ್ಲೈಮ್ಯಾಕ್ಸ್ ರೀಚ್ ಆಗಿದ್ದಾರೆ. ಯೋಚನೆ ಮಾಡಿ, ತಮ್ಮ ಸಾಧನೆಯ ಪರಿಪಾಕ ಆ ಮಟ್ಟಕ್ಕೆ ಬಂದಿದೆ, ಕೊರಗಿನ ಹೆಸರೇ ಇಲ್ಲ. ನಮಗೆ ಈಗ ಹೇಳಿದ್ದಾರೆ ಶ್ರೀಮಂತರು ಯಾರು ಅಂತ ನಮ್ಮ ಪ್ರಶ್ನೆ. ನಮಗೆಲ್ಲ ಏನಿದ್ರೆ ಶ್ರೀಮಂತ ಲೆಕ್ಕ ಹಾಕ್ತಾರೆ, ಕಾರಿವೆ ಶ್ರೀಮಂತರು, ಮನೆ ಇದೆ ಶ್ರೀಮಂತರು, ನಮ್ಮ ಕ್ರೈಟೀರಿಯನೇ ಬೇರೆ ತಿಂಕ್ ಮಾಡೋದು. ದರಿದ್ರ ಯಾರು ಅಂದ್ರೆ ಇಲ್ಲ ಇಲ್ಲ, ದರಿದ್ರ ಇದೇ ಇದೆ ಶ್ರೀಮಂತ ಇಷ್ಟೇ ನಮ್ಮದು. ಇದೇ ಪ್ರಶ್ನೆಯನ್ನು ಉದ್ಧವರು ಕೃಷ್ಣನ ಕೇಳ್ತಾರೆ, ಕೃಷ್ಣ ಕಹ ದರಿದ್ರ, ದರಿದ್ರ ಯಾರು? ತಕ್ಷ್ಣ ಕೃಷ್ಣ ಉತ್ತರ ಕೊಡ್ತಾರೆ. ಬಹುಶಃ ಯಾವ ಸೈನ್ಸ್ ಯಾರು ಉತ್ತರ ಕೊಡಕ್ ಬರ್ತದೆ, ಕೃಷ್ಣ ತಕ್ಷ್ಣ ಉತ್ತರ ಕೊಡ್ತಾನೆ. ದರಿದ್ರೋ ಎಷ್ಟು ಅಸಂತುಷ್ಟ, ಯಾರಿಗೆ ತೃಪ್ತಿ ಇಲ್ಲ ಅವನೇ ದರಿದ್ರ ಅಂತ ಹೇಳ್ತಾನೆ. ಇವತ್ತೇನು ಇಲ್ಲ, ತೃಪ್ತಿ ಇದೆ ಅವನಂತ ಶ್ರೀಮಂತನೇ ಇಲ್ಲ ಜಗತ್ತಿನೊಳಗೆ, ತೃಪ್ತಿನೇ ಇಲ್ಲ ಕೋಟ್ಯಾಧೀಶ ಅವನಂತ ದರಿದ್ರನೇ ಇಲ್ಲ ಅಂತ ಹೇಳ್ಬಿಡ್ತಾನೆ. ಇದು ಅರ್ಥ ಮಾಡಿಕೊಂಡ್ರೆ ಇದು ಫಿಲಾಸಫಿ, ಇದು ಎಲ್ಲೂ ಯಾವ ಇದರಲ್ಲೂ ಹೇಳ್ಕೊಡೋದಿಲ್ಲ, ಭಾಗವತಾದಿ ಗ್ರಂಥದಲ್ಲಿ ಮಾತ್ರ ಸಿಗೋದು. ರಾಯರು ಭಾಗವತ ಶಿರೋಮಣಿಗಳಾದ್ದರಿಂದ ಬಳಸ ತುಂಬಾ ತೃಪ್ತಿ ಇತ್ತವರಿಗೆ. ಮನಸ್ಸು ನೋಡಿ, ಯಾವಾಗಲೂ ಕೂಡ ಅನ್ನ ಅನ್ನ ಅಂತ ಕೊರಗೋನಿಗೆ ಅನ್ನ ಇಲ್ಲ ಬಹಳ ದುಃಖ ಆಗುತ್ತೆ. ಡೈವರ್ಟ್ ಆದಾಗ ದುಃಖ ಆಗೋದಿಲ್ಲ. ಎಷ್ಟೋದ್ರೆ ಹೇಳ್ತಾರೆ ಏಕಾಶಿ ಉಪವಾಸ ವರ್ಕಿಂಗ್ ಡೇಸ್ ಬಂದ್ರೆ ಬಹಳ ಸುಲಭ ಸರ್, ಸಂಡೇ ಬಂದ್ರೆ ಬಹಳ ಕಷ್ಟ ಆಗುತ್ತೆ ಅಂತಾರೆ. ಯಾಕೆ ಯಾವಾಗ ಬಾಳನೆ ಆಗುತ್ತೋ ಅದೇ ಯೋಚನೆ ಬೇರೆ ಇರೋದೇ ಇಲ್ಲ ಅವರಿಗೆ. ಇನ್ವಾಲ್ವ್ ಆಗಿಬಿಟ್ರೆ ಬೇರೆ ಕಡೆ ಗೊತ್ತಾಗೋದಿಲ್ಲ. ಈ ಕ್ರಿಕೆಟ್ ಮ್ಯಾಚ್ ನೋಡ್ತಿರ್ತಾರೆ, ಮುಂದೆ ಇಟ್ಟರು ತಿನ್ನಕ್ ಬರೋದಿಲ್ಲ, ಆ ರೀತಿ ಬಾಯ್ ತಗೊಂಡು ಕೂತ್ಬಿಟ್ಟಿರ್ತಾರಪ್ಪ. ಆದ್ರೆ ಅಷ್ಟು ಇನ್ವಾಲ್ವ್ ಆಗಿಬಿಡ್ತಾರೆ. ಆದ್ರೆ ಸುಮ್ಮನೆ ಕೂತಾಗ ಇಡ್ಲಾಕ್ ಕೂಡ ಒಂದು ಗಂಟೆ ನಿಮಿಷ ನಿಮಿಷನೂ ಬಳ್ಳ ಅನ್ನಿಸುತ್ತೆ ನಮಗೆ. ಅಲ್ಲಿ ನೋಡಿದ್ರೆ ಮುಗಿದ ಹೋಯ್ತ ಮ್ಯಾಚ್ ಅಂತ ನೋಡ್ತಾನೆ ಆಮೇಲೆ. ಅಷ್ಟರ ಮಟ್ಟಿಗೆ ನೋಡ್ತಿರ್ತಾನೆ. ಅವಾಗ ಹೇಳ್ತಾರೆ ಉಪವಾಸ ಅಂತ ಹೇಳಿದ್ರೆ ನಮ್ಗೆ ಯಾಕೆ ದುಃಖ ಅಂದ್ರೆ, ಬರೀ ಅನ್ನದ ಯೋಚನೆ ಮಾಡ್ತಾ ಕೊಡ್ತೀವೋ ದುಃಖ ಆಗುತ್ತೆ. ಆದ್ರೆ ನೀವು ದೇವರ ಕಥೆ ಕೇಳ್ತಾ ಕೂತ್ಬಿಡಿ, ಗುತ್ತಾನೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅದೇನೆ ಪರೀಕ್ಷಿತ ರಾಜ ಹೇಳಿದ್ದು, ಭಾಗವತ ಕೇಳ್ತಾ ಕೂತಿದ್ದೀಯಲ್ಲ, ಇನ್ನೂ ಹೇಳಿ ಅಂತ ಕೇಳ್ತೀಯಲ್ಲ, ನೀವು ಹಸಿವಾಗಿಲ್ವಾ ಅಂದ್ರೆ ಉಪವಾಸ ಕೂತೇ ಇಲ್ಲ ಅಂತ ಹೇಳ್ತಾನಂತ. ಹುಡುದವರಿಗೆ ಮೆಲ್ಲ ಏನಾದ್ರು ಬಾಯಲ್ಲಿ ಹಾಕೋತಿದ್ನ ಅಂತ ತಿಳ್ಕೊಂಡ್ಬಿಡ್ತಾರೆ. ಏನ್ ಮಾಡ್ತಿದ್ದೆ, ಏನ್ ತಿಂತಿದ್ದಾರೆ? ಕೃಷ್ಣ ಕಥಾಮೃತಂ ಪಿಪತಃ, ಕೃಷ್ಣನ ಕಥೆ ಕೇಳ್ತಿದ್ದೇನೆ ಸ್ವಾಮಿ, ನಾನು ಎಲ್ಲೂ ದುಃಖ ಆಗುತ್ತೆ ಅಂತ ಹೇಳ್ತಾನೆ. ಇದು ಹೊರಗೆ ಹೇಳೋ ವಿದ್ಯೆಗಳಲ್ಲ, ಮನಸ್ಸಿಗೆ ಅನುಭವಕ್ಕೆ ಬಂದಾಗ ವಿಚಾರ. ಭಗವಂತನ ಕಥೆ ಕೇಳ್ತಿದ್ರೆ ಎಂದು ನಮಗೆ ದುಃಖ ಫೀಲ್ ಆಗೋದಿಲ್ಲ. ರಾಯರ್ ಏನ್ ಮಾಡ್ತಿದ್ರಂತೆ, ಶಾಸ್ತ್ರ ಮುಖ್ಯಾದ ಅಜಸ್ತ್ರ, ಊಟ ಗೀಟ ಮನೆಯಲ್ಲಿದ್ದರೆ ತಿನ್ನೋ ಟೈಮ್ ವೇಸ್ಟ್ ಆಗ್ತಿತ್ತು, ಅದು ಇಲ್ಲ ಅಂತ ಅದನ್ನು ಪಾಠ ಪ್ರವಚನೆ ಬರೀ ಅವರಿಗೆ. ಈ ರೀತಿಯಾಗಿದ್ದಕ್ಕೆ ಅವರು ಲೋಕಮಾನ್ಯರಾಗ್ತಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ, ಅದನ್ನು ತಿಳಿದುಕೊಂಡ್ರೆ ಅದು ರಾಯರ ಆರಾಧನೆ ಸಾರ್ಥಕವಾಗುತ್ತೆ. ಆಗ ಸುರೇಂದ್ರ ಸ್ವಾಮಿಗೆ ಸ್ವಪ್ನವಾಯಿತಂತೆ, ಮುಂದೆ ಪೀಠ ವೆಂಕಟಭಟ್ಟರಿಗೆ ಕೊಡಿ ಅಂತ ಹೇಳಿದ್ದಾರೆ. ಇದು ವಿಚಿತ್ರವಾದ ಸಂದೇಶ. ಯಾಕೆ ಅಲ್ಲಿ ಪೀಠ ಕೊಟ್ಟಾಗಿತ್ತು ಒಬ್ಬರಿಗೆ, ಆಗಲೇ ಅವರು ಸನ್ಯಾಸ ಕೊಟ್ಟಾಗಿತ್ತು. ಫಸ್ತಾಗಿದ್ರೆ ಬಿಡಿ ಹುಡುಗ ಬುದ್ಧಿವಂತ ಅಂತ ಕೊಟ್ರ ಅಂತ ಹೇಳಬೇಕಾಗಿತ್ತು. ಕೊಟ್ಟಾಗಿಬಿಟ್ಟಿತ್ತು, ಅವ್ರು ರಿವರ್ಸ್ ಮಾಡ್ಬೇಕು ಡಿಸಿಷನ್ನ. ಈಗ ಆ ಕಾಲಕ್ಕೆ ಕರೆದು ಹೇಳುತ್ತಾರೆ, ಮತ್ತೆ ದೇವರಾಜ್ಞೆ ಅಂದ್ರೆ ಮತ್ತೊಂದು ಮಾತೇ ಇಲ್ಲ. ವೆಂಕಟಭಟ್ಟರೇ, ಭಗವಂತ ಹೇಳಿದ್ದಾನೆ ನಾಳೆ ನೀವು ಸಿದ್ಧರಾಗಬೇಕು, ನಿಮಗೆ ಸನ್ಯಾಸ, ನಿಮಗೆ ಪೀಠ ಅಂದ ತಕ್ಷಣ ರಾಯರು ಮೊದಲು ಮಾಡಿದ ಕೆಲಸ ಬಹುಶಃ ಅಂತ ಪ್ರಸಂಗ ಇವತ್ತಿನ ಕಾಲಕ್ಕೆ ಜನಕ್ಕೆ ಬಂದ್ರೆ ಹುಚ್ಚೆದ್ದು ಕುಣಿದು ಬಿಡ್ತಾರೆ. ನನಗೆ ಪೀಠ ಅಂದ್ರೆ ಅವರಿಗೆ ಮೈ ತಪ್ಪಿ ಬಿಡುತ್ತೆ ಅಂತ ಕಾಲ ಇತ್ತು. ರಾಯರಂದ್ರಂತೆ, ನನಗೆ ಪೀಠ ಬೇಡ, ಸನ್ಯಾಸ ಬೇಡ, ಯಾತಕ್ಕೆ ಅಂದ್ರೆ ನನ್ನ ಅರ್ಹತೆ ಇಲ್ಲ. ಏನು ಮಾತಿದೆ, ಒಂದು ಅರ್ಹತೆ ನನಗಿಲ್ಲ, ಬಹುಶಃ ಅವರಂತ ಡಿಸರ್ವಿಂಗ್ ಕೇಸ್ ಅರ್ಹತೆ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ನಮಗೆ ತಲೆ ಬಗ್ಗಿಸಿಬಿಡ್ಬೇಕಾಗ. ನನಗೆ ಅರ್ಹತೆ ಏನಿದೆ ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ, ರವೀಂದ್ರ ಸ್ವಾಮಿಗಳು ಹೇಳ್ತಾರೆ, ಸನ್ಯಾಸ ತಗೊಳ್ಳೋರು ಇನ್ನು ಓದ್ಕೋಬೇಕು. ಅದಿಷ್ಟು ಕೂಡ ಸನ್ಯಾಸಕ್ಕೆ ಅರ್ಹತೆ ಏನು, ನಮ್ಮ ಸ್ಥಿತಿ ಏನು, ನನ್ನ ಅರ್ಹತೆ ಯಾರಿಗಿದೆ ರೀ, ಯಾರಿತಿ ಕೇಳೋ ಜನ ನಾವು. ನನ್ನಷ್ಟು ಎಲಿಜಿಬಿಲಿಟಿ ಯಾರಿಗೂ ಇಲ್ಲ, ಐ ಆಮ್ ದಿ ಫಸ್ಟ್ ಅಂಡ್ ಬೆಸ್ಟ್ ಅಂಡ್ ಓನ್ಲಿ ಕ್ಯಾಂಡಿಡೇಟ್ ಅಂತ ನಾವು ತಿಳ್ಕೊಂಡಿರ್ತೇವೆ. ನನಗೇನು ಇಲ್ಲ, ನನಗೆ ನಿಮಗಿದೆ ಅಂತ ಹೇಳ್ತಾರೋ. ನಾಲ್ಕಿದೆ ನಿಮಗೆ, ಶಾಂತಿ ಹಿ ದಾಂತಿ ಹಿ ಧೀರತ ಉದಾರತಾಚ. ನಿಮಗೆ ಶಾಂತಿ ಇದೆ, ಭಗವನ್ ನಿಷ್ಠೆ ಇದೆ, ದಾಂತಿ ಇಂದ್ರಿಯ ನಿಗ್ರಹ ಇದೆ, ಧೀರತ ಧೈರ್ಯ ಇದೆ, ಸುಖ ಧೈರ್ಯಶಾಲಿ ಅಂತ ಹೇಳ್ತಾರೆ. ಉದಾರತ ಔದಾರ್ಯ ಇದೆ ನಿಮಗೆ, ಜೊತೆಗೆ ದೇವರ ಅನುಗ್ರಹ ಇದೆ, ನಮ್ಮ ಅನುಗ್ರಹ ಇದೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಅದೆಲ್ಲ ಇದೆ, ಆದರೆ ನನ್ನ ವಿಷಯ ಕೇಳಿ ಅಂತ ಹೇಳ್ತಾರೆ. ಬಾಲ ಭಾರ್ಯ ಬಾಲಕೋ ನೋಪನೀತಃ ಬಾಲಶ್ಚಾಹಂ ಆಶ್ರಮೇ ಮೇಸ್ತಿ ವಾಂಚ. ಇದಕ್ಕಾದ್ರೂ ರಾಘವೇಂದ್ರ ವಿಜಯ ಓದಬೇಕು. ಒಬ್ಬ ವ್ಯಕ್ತಿ ಎಷ್ಟು ರೆಸ್ಪಾನ್ಸಿಬಿಲಿಟಿ ಹೊರಬೇಕು ಅಂತ ರಾಯರು ಹೇಳ್ತಾರೆ. ಹೆಂಡತಿ ಚಿಕ್ಕವಳು, ಇನ್ನು 20 ವರ್ಷ ಕೂಡ ಇಲ್ಲ ಪಾಪ ಹೆಂಡತಿಗೆ, ಇವರು 24 ವರ್ಷ ರಾಯರಿಗೆ ಅಷ್ಟೇನೆ. ಆಗ ಹುಡುಗ ಚಿಕ್ಕ 4-5 ವರ್ಷದ ಹುಡುಗ ಇದ್ದಾನೆ, ಅವನು ಉಪನಯನ ಕೂಡ ಮಾಡಿಲ್ಲ, ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸನ್ಯಾಸಿ ತಗೊಂಡೇ ನಾನು ಉದ್ಧಾರ ಆಗ್ತೇನೆ, ನನಗೇನು ಅನಿಸಿಲ್ಲ ಅಂತ ಹೇಳ್ಬಿಡ್ತಾರೆ. ಐ ಡೋಂಟ್ ವಾಂಟ್ ಸನ್ಯಾಸ ಫಾರ್ ಉದ್ಧಾರ, ಆ ಥರ ಅವ್ರ ವಾದ. ಸನ್ಯಾಸಿ ಆಗದೆ ಉದ್ಧಾರ ಆಗ್ತೇನೆ ನಾನೀಗ, ಇನ್ನೂ ಒತ್ತಾಯ ಮಾಡಿದ್ರೆ ಮಠ ಬಿಟ್ಟು ಹೋಗಿಬಿಡ್ತೇನೆ, ನಮ್ಮಲ್ಲಿ ಆಗಲಿ ಕೊಡದವ್ರು ನಿಮ್ಮನ್ನೇ ಮಠ ಬಿಟ್ಟು ಓಡಿಸ್ತೇನೆ ಅಂತ ಹೇಳೋದು ನಾನು ಸಿಗ್ತಾರೆ, ಮಠ ಬಿಟ್ಟು ಹೋಗಿಬಿಡ್ತೇನೆ ಅಂತ. ಆಗ ಸುಧೀರ್ ಸ್ವಾಮಿಗಳು ಹೇಳ್ತಾರೆ, ಹೌದು ವೆಂಕಟಪಟ್ಟರೆ, ನೀವು ಸನ್ಯಾಸ ತಗೊಳ್ದೆ ಹೋದ್ರೆ ನಿಮಗೆ ನಷ್ಟ ಇಲ್ಲ, ಜಗತ್ತಿಗೆ ನಷ್ಟ ಆಗುತ್ತೆ ಅಂತ ಹೇಳ್ತಾರೆ. ನೀವು ಸನ್ಯಾಸ ತಗೊಂಡು ಜಗತ್ತು ಹಾಳಾಗಿ ಹೋಗುತ್ತೆ, ಸನ್ಯಾಸ ತಗೋಬೇಕು. ಮಗನ ಉಪನಯನ ನಾವು ಮಾಡಿಸ್ತೇವೆ ಮಠದಲ್ಲಿ, ಆಯ್ತೋ ಇಲ್ಲೋ. ಆದರೆ ನೀವು ಸಣ್ಣವ್ರ ವಯಸ್ಸಿನಲ್ಲಷ್ಟೇ, ನಿಮ್ಮ ಯೋಗ್ಯತೆ ದೊಡ್ಡದು, ಯೋಚನೆ ಮಾಡಬೇಡಿ. ನಿಮ್ಮ ಹೆಂಡತಿ ಜವಾಬ್ದಾರಿ ದೇವ್ರು ನೋಡ್ಕೋತಾರೆ. ಯಾರು ಮನೆಗೆ ಹೋಗ್ತಾರೆ, ಗುರುಗಳ ಮಾತು ತೆಗೆದಾಕ್ಲಿಕ್ಕೆ ಸಾಧ್ಯ ಇಲ್ಲ, ಆದರೆ ರೆಸ್ಪಾನ್ಸಿಬಿಲಿಟಿ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಎಂತಾರೆ ದಿಕ್ಕ ಧರ್ಮ ಸಂಕಟ ಶುರುವಾಗಿ ನಿದ್ರೆ ಇಲ್ಲ, ಬೆಳ ಹಾಗೆ ನೋಡ್ತಾ ಕೂತಿದ್ರಂತೆ. ಅವತ್ತು ಸರಿಯಾಗಿ ವಿಚಿತ್ರವಾದ ಬೆಳಗಿನ ಜಾವ, ಹಾಗೆ ಯೋಚನೆ ಮಾಡ್ತಾ ಕೂತಿದ್ದಾರೆ. ಸಾಕ್ಷಾತ್ ಸರಸ್ವತಿ ದೇವಿ ಕಣ್ಣಿಗೆ ಕಂಡ್ರಂತೆ, ಎಷ್ಟು ಆನಂದವಾಗಿರಬೇಕು. ಸಾಕ್ಷಾತ್ ದೇವತೆಗಳು ಟಿವಿಯಲ್ಲಿ ಸಿನಿಮಾ ಬಂದ್ರೇ, ಕಲರ್ ಬಂದರೆ ನಮಗೆ ಆನಂದ ಉರುಕಿ ಬರುತ್ತೆ ಮನುಷ್ಯನಿಗೆ. ಏನು ವೈಕುಂಠಕ್ಕೆ ಹೋದ ತಿಳ್ಕೊಂಡ್ಬಿಡ್ತಾನೆ ಮನುಷ್ಯ. ಸಾಕ್ಷಾತ್ ಸರಸ್ವತಿ ದೇವಿ ಕಂಡಿದ್ದಾರೆ. ಹೇಳ್ತಾರೆ ಯಾಶುಭ್ರ ವಸ್ತ್ರಾನ್ವಿತ ಅಂತಾರು, ಯಾ ಕುಂದೇಂದು ತುಷಾರ್ ಹಾರ ಧವಳ, ಯಾಶುಭ್ರ ವಸ್ತ್ರಾನ್ವಿತ ಅನ್ವಳ. ಸರಸ್ವತಿ ಅಂದರೆ ಶುದ್ಧ ವರ್ಣದ ಸಂಕೇತ, ಜ್ಞಾನ ಅಂದರೆ ಪ್ಯೂರಿಟಿಯ ಮ್ಯಾಕ್ಸಿಮಮ್ ಸಂಕೇತ ಜ್ಞಾನ. ಆ ಸರಸ್ವತಿ ಬೆಳ್ಳಗಿದ್ದಾರೆ ಅಂತ ಹೇಳ್ತಾರೆ. ಅವರ ವಾಹನ ಕೂಡ ಹಂಸವಾಹಿನಿ, ಹಂಸನೇ ಅವರ ವಾಹನ. ಟಾಪ್ ಟು ಬಾಟಮ್ ಬರೀ ವೈಟೆಸ್ಟ್ ಅಂದರೆ ಸರಸ್ವತಿ ಅಂತ, ಶುಕ್ಲಾ ಅಂತ ಅವರ ಹೆಸರು. ಆ ಕ್ಷಣಕ್ಕೆ ಪರಶುಕ್ಲತ್ರೆಯಲ್ಲಿ ಸೇರ್ತಾರೆ, ಪರಿಶುದ್ಧವಾದ ಮನೋಭಾವ. ಅವ್ರ ದರ್ಶನ ಕೊಟ್ಟರೆ ಮಿಂಚಿನಂತೆ ಹೊಳೆದ್ರಂಥವ್ರು. ಅದು ಬಹಳ ಅರ್ಥವಾದ ಸಾರ್ಥಕವಾದ ಮಾತು. ಆ ಕ್ಷಣಕ್ಕೆ ಅವರಿಗೆ ಆನಂದವಾಯಿತು, ಆಶ್ಚರ್ಯವಾಯಿತು. ಆಗ ಅವರು ನಮಸ್ಕಾರ ಮಾಡ್ತಾರೆ. ಆಗ ಹೇಳಿದ್ರಂತೆ, ವೆಂಕಟಭಟ್ಟರೇ ಸನ್ಯಾಸ ಬಗ್ಗೆ ಯೋಚನೆ ಮಾಡಬೇಡಿ, ನೀವೇ ಸನ್ಯಾಸ ತಗೋಬೇಕು, ನೀವೇ ಪೀಠಾಧೀಶರಾಗಬೇಕು. ನೀವು ಪೀಠಾಧೀಶರಾಗದೆ ಹೋದರೆ ಜಗತ್ತು ಉಳಿಯೋದಿಲ್ಲ, ಧರ್ಮ ಉಳಿಯೋದಿಲ್ಲ. ಎಷ್ಟು ಸತ್ಯವಾದ ಮಾತು, ಇವತ್ತು ನಮಗೆ ಪ್ರಾಕ್ಟಿಕಲಿ ಕಾಣ್ತಾ ಇದೆ. ಅದನ್ನು ಮೈನಸ್ ರಾಯರ ಮಠಗಳು ನಮ್ಮ ಜೀವನ ಎಷ್ಟು ಬಡವಾಗ್ತಿತ್ತು ಯೋಚನೆ ಮಾಡಿ. ಎಷ್ಟು ಕಾರ್ಯಕ್ರಮ ಮಾಡೋಕ್ಕಾಗ್ತಿತ್ತು ಜನಗಳಿಗೆ, ಸಾಧ್ಯ ಪಕ್ಷ ಮಾಡೋಕ್ಕಾಗ್ತಿರಲಿಲ್ಲ, ಮನುಷ್ಯ ಆ ಸ್ಥಿತಿ ಬಂದ್ಬಿಡ್ತಾ ಇತ್ತು. ರಾಯರ ಮಠದಲ್ಲಿ ಎಷ್ಟು ಧರ್ಮ ಉಳ್ಕೊಂಡಿದೆ, ಪಾಠ ಪ್ರವಚನಗಳು ರಾಯರ ಮಠದಲ್ಲಿ ಆದಷ್ಟು ಎಲ್ಲಾಗುತ್ತೆ. ಎಷ್ಟೋ ಮಠಗಳಿಂದಾಗಿ ಇವತ್ತು ವೆದರ್ ಇದಾಗಲಿ, ವಿಲಿಂಗ್ಲಿ ಅನ್ವಿಲಿಂಗ್ಲಿ, ಅವರು ಪಾಠ ಪ್ರವಚನ ಮಾಡಿಸಲೇಬೇಕಾದ ವಾತಾವರಣ ಮಠಗಳಲ್ಲಿ ಬಂತು ರಾಯರ ಹೆಸರಿಟ್ಕೊಂಡಿದ್ದಕ್ಕೆ. ಎಷ್ಟು ಧರ್ಮ ಉಳಿತಾ ಇದೆ ಯೋಚನೆ ಮಾಡಿ. ಎಷ್ಟು ಗ್ರಂಥಗಳು ಹಾಳಾಗತ್ತೆ ನೀವು ಇಲ್ಲದೆ ಹೋದರೆ. ಸನ್ಯಾಸ ತಗೊಳ್ಳೇಬೇಕು, ನಿಮ್ಮ ಹೆಂಡತಿ ಯೋಚನೆ ನೀವು ಮಾಡಬೇಡಿ ಅಂದ್ರಂತೆ. ಮುಗಿದೋಯ್ತಲ್ಲಿ ಈ ಸರಸ್ವತಿಯ ಬಗ್ಗೆ. ಆ ಸರಸ್ವತಿ ಆಶ್ವಾಸನೆ ಕೊಟ್ಟ ಮೇಲೆ ರಾಯರು ಯೋಚನೆ ಮಾಡಲೇ ಇಲ್ಲ. ಈ ಒಂದು ದೈವಿಕವಾದಂತಹ ಹಿನ್ನೆಲೆಯಲ್ಲಿ ಸನ್ಯಾಸ ದಿವೈನ್ ಇದೆ ಒಂದು. ಓ, ಇವತ್ತೇನಾದ್ರು ಸನ್ಯಾಸ ತಗೊಳ್ಳರೆ ಸರಸ್ವತಿ ಕಂಡು ಹೇಳ್ತಾರೆ, ದಯವಿಟ್ಟು ಸನ್ಯಾಸ ತಗೋಬೇಡ ಮಾರಾಯ, ನೀನು ಶುರುವಾಗಿರ್ಲಕ್ಕೆ ಬಿಡು ನಮ್ಮನ್ನು ಅಂತ ಕೇಳೋ ವಾತಾವರಣ ಆಯಿತು. ಅದು ಎಷ್ಟು ಚೇಂಜ್ ಆಗಿದೆ ಗೊತ್ತಾ. ಆದರೆ ಅವತ್ತು ನೀವು ಸನ್ಯಾಸ ತಗೋಬೇಕು ಅಂದರೆ ಡಿವೈನ್ ಅದೇ ಆರ್ಡರ್ ಬಂತವರಿಗೆ. ಆ ಕ್ಷಣಕ್ಕೆ ಕೊನೆಗೆ ಒಂದು ಭಾಗವಂತ ಓದಿಲ್ಲ ಜನಗಳು, ವೆಂಕಟಭಟ್ಟರೇ ಒಂದು ಬನ್ನಿ ಅಂತ ಕರೆದ್ರಂತೆ. ಕರೆದು ಮಂತ್ರಮಸ್ಯೋಪದಿಶ್ಯ ಒಂದು ಮಂತ್ರ ಉಪದೇಶ ಮಾಡಿದ್ರಂತೆ. ಏನು ಭಾಗ್ಯಶಾಲಿಗಳು ವೆಂಕಟಭಟ್ಟ, ಸಾಕ್ಷಾತ್ ಸರಸ್ವತಿ ಬಾಯಿಂದ ಮಂತ್ರ ಕೇಳಿದ ಪುಣ್ಯಾತ್ಮರವರು. ಅದಕ್ಕೆ ಅವ್ರ ಮಾತೆಲ್ಲ ಅವರು ಮಾತಂದ್ರೆ ಮುಗಿದೋಗುತ್ತೆ ಕತೆ, ನಡೀಲೇಬೇಕು, ಅರ್ಥ ಮಾಡ್ಕೋಬೇಕು. ಭಾರತೀ ರಮಣನ ಸೇವೆ ಮಾಡಿದ್ದರ ಫಲ ಭಾರತೀ ದೇವಿಯಿಂದ ವಿದ್ಯೋಪದೇಶ ಆಯ್ತು ಅವರಿಗೆ. ಓದಿದ್ದು ಹಾಗೆ ಓದಿದ್ರು. ಯಾರು ಸರಿಯಾಗಿ ಓದ್ತಾರಲ್ಲ, ಲೋಕದಲ್ಲೇ ಸರಿಯಾಗಿ ಓದಿದರೆ ರ್ಯಾಂಕ್ ಬಂದು ಮುಂದೆ ಹೋಗ್ಬಿಡ್ತಾನೆ. ಅಧ್ಯಾತ್ಮ ವಿದ್ಯೆ ಸರಿಯಾಗಿ ಓದಿದರೆ ಕೇಳಬೇಕಾ? ರಾಯರ ಜೀವನದಲ್ಲಿ ಪ್ರಾಮಾಣಿಕತೆ ನಂಬರ್ ಒನ್, ಟೋಟಲ್ ಕಮಿಟ್ಮೆಂಟ್. ನಮ್ಮಲ್ಲಿ ಕಮಿಟ್ಮೆಂಟ್ ಇರೋದಿಲ್ಲ, ನಾಟ್ ರೆಸ್ಪಾನ್ಸಿಬಲ್. ನೋ, ಡ್ರೈವರ್ಗೆ ಎಷ್ಟು ಕಮಿಟ್ಮೆಂಟ್ ಇರಬೇಕು ಲೆಕ್ಕ ಹಾಕಿ. ಅಷ್ಟು ಜನದ ಪ್ರಾಣ ತನ್ನ ಕೈಯಲ್ಲಿದೆ ಅವನಿಗೆ. ಆರಾಮ ಒಂದು ಕುಡ್ದು ಮಾಡಿಕೊಂಡು ಇದ್ದೆ ಹೊಡೆದ ಅವನ ಗತಿಯನ್ನಾಗಬೇಕು. ಗಾಡ್ ಸೆಕ್ಷನ್ ಅದು ಕೂಡ ಕೃಷ್ಣಾರ್ಪಣ ಮಾಡಿಸ್ತಾ ಜನಗಳು. ಒಬ್ಬನ ಕೈಯಲ್ಲಿ ಅಷ್ಟು ಜನಗಳ ಜೀವ ಇರುತ್ತೆ. ಇವತ್ತು ಗುರುಗಳ ಕೈಯಲ್ಲಿ ಇಡೀ ಶಿಷ್ಯರ ಜೀವ ಇರುತ್ತೆ, ನೆನಪಿಟ್ಕೊಂಡಿರ್ಬೇಕು. ಎಲ್ಲ ಶಿಷ್ಯರ ಜೀವ, ಎಲ್ಲ ಪ್ರಜೆಗಳ ಜೀವ ರಾಜನ ಕೈಯಲ್ಲಿರುತ್ತೆ. ಅವನೊಬ್ಬನು ತಪ್ಪಿದ ಅಂದ್ರೆ ರಾಜ್ಯ ಫಿನಿಶ್ ಅಲ್ಲಿ. ಇದು ಅರ್ಥ ಮಾಡಿಕೊಂಡಾಗ ನಮ್ಮ ಬದ್ಧತೆ ದೊಡ್ಡ ದೊಡ್ಡ ಜಾಗಕ್ಕೆ ಹೋಗಬೇಕು ಅಂದ್ರೆ ನಮ್ಮ ಕಮಿಟ್ಮೆಂಟ್ ಬಹಳ ಜಾಸ್ತಿ ಆಗಿಬಿಡುತ್ತೆ. ನಾವು ಹಾಗಲ್ಲ, ನಮ್ಮನ್ನು ಯಾರೇ ಕೇಳ್ತಾರೆ ಜೊತೆ ಬಂದ್ಬಿಡುತ್ತೆ, ನಮ್ಮನ್ನು ಯಾರು ಕೇಳ್ತಾರೆ. ಇದು ಉನ್ಮತ್ತತನ, ಉನ್ಮತ್ತನಾಗಬಾರದು ಮನುಷ್ಯ, ವಿನೀತನಾಗಬೇಕು. ರಾಯರ ಆ ರೀತಿ ಮಾಡ್ತಾರೆ. ಮುಂದೆ ಆಶ್ರಮ ಆಗತ್ತೆ, ಮಗನ ಉಪನಯನ ಮಾಡಿಸ್ತಾರೆ. ರಾಘವೇಂದ್ರ ತೀರ್ಥರು ಒಂದು ಹೆಸರಿಟ್ಟು ಅವರಿಗೆ ಸನ್ಯಾಸವನ್ನು ಕೊಡ್ತಾರೆ. ಯಾವ ಕಾಲಕ್ಕೆ ಹೆಸರಿಟ್ಟರೋ ಏನು ಅಮೃತಮಯ ಪ್ರಯವಾದ ಹೆಸರದ ಒಂದು. ಜಗತ್ತು ಏನು ಗೊತ್ತಿದೆಯೋ ಬಿಟ್ಟಿದ್ರು ರಾಘವೇಂದ್ರ ಅಂತ, ಅದು ಗೊತ್ತಾಗಿದೆ ಅವರು. ಜಾತಿ ಮತ ಅದೇ ಅಂತ, ಕ್ರಿಶ್ಚಿಯನ್ಸ್ ಅಲ್ಲಿ ರಾಯರ ಭಕ್ತರಿದ್ದಾರೆ, ಮುಸ್ಲಿಮಾನರಲ್ಲಿ ರಾಯರ ಭಕ್ತರಿದ್ದಾರೆ. ಇದು ವೈಷ್ಣವರ ಬಗ್ಗೆ ಜನಕ್ಕೆ ಗೊತ್ತಿಲ್ಲ. ಟೀಕಾರಾಯರ ಬಗ್ಗೆ ಅಂಥ ಜನ ಇದ್ದಾರೆ. ಟೀಕಾರಾಯರ ಸೇವೆಗೆ ಅಂತ ಬಹಳ ಹಿಂದೆ ನಾವು 40 ವರ್ಷಗಳಿಂದ ಹೋಗಿದ್ದ ಕಾಲಕ್ಕೆ ಸೇವೆ ಮುಗಿಸಿ ಹೊರಟು ಬಸ್ ಸ್ಟ್ಯಾಂಡಲ್ಲಿ ಬಸ್ ಕಾಯ್ತಾ ಕೂತ ಒಬ್ಬನು ಬಂದ, ಮುಸಲ್ಮಾನ ಅಂತ ಮಾತಾಡ್ತಾ ಕೂತ್ಕೊಂಡ. ಏನಪ್ಪ ಹೆಸರು ಅಂತ ಕೇಳಿದೆ. ಟೀಕಾ ಸಾಬ್ ಅಂತ ಹೇಳ್ತಾನೆ, ಟೀಕಾ ಸಾಬ್ ಅಂತ ಆತನ ಹೆಸರು. ಮೊಳಕೆಡದ ವ್ಯಕ್ತಿ ಟೀಕಾರಾಯರಂದ್ರೆ ಯುವರ್ಸ್ ಅಲ್ಲಿ ಇವರು ಮಂತ್ರಾಲಯ ರಾಯರು ಅಂದ್ರೆ ಆ ಕಾಲಕ್ಕೆ ಎಷ್ಟೋ ಪ್ರಭಾವ ಬೀರಿರ್ಬೇಕು ಲೆಕ್ಕ ಹಾಕಬೇಕು. ಇವತ್ತು ಆ ಹೆಸರಿನ ಜನ ಸಿಗ್ತಾರೆ. ನಿಜವಾದ ಅರ್ಥದಲ್ಲಿ ವೈಷ್ಣು ಮಧ್ವ ಸಿದ್ಧಾಂತ ಅಂದ್ರೆ ಇಟ್ ರ್ಯಾಷನಲ್ ಫಿಲಾಸಫಿ ಅನ್ನೋದಕ್ಕೆ ನಿದರ್ಶನ ಇದೆ. ಎಷ್ಟು ಜನ ವಾದಿರಾಜ ಹೆಸರು ಇಟ್ಕೊಂಡಿಲ್ಲ ಬೇರೆಯವರೆಲ್ಲ, ಟೀಕಾರಾಯ ಹೆಸರು ಹೆಸರು ಇಟ್ಟು ರಾಯರ ಹೆಸರು ಎಷ್ಟೋ ಅಂತ ಹೇಳಲಿಕ್ಕೆ ಅಷ್ಟು ಜನ ಹೆಸರುಕೊಂಡಿದ್ದಾರೆ. ಆ ಹಿನ್ನೆಲೆ ಯೋಚನೆ ಮಾಡಿದರೆ ಜಗನ್ನಾಥ ಮಾನ್ವಿಗೆ ಹೋಗಿ ನಿಮಗೆ ಯಾರ ಮನೆ ಹುಡುಕೋ ನಿಮ್ಗೆ ಕಷ್ಟ ಆಗ್ಬೋದು. ಜಗನ್ನಾಥ ಆಸರೆ ತಕ್ಷಣ ಮನೆ ತೋರಿಸ್ತಾರೆ, ಊರು ಯಾರು ಬೇಕಾದ್ರೆ ಕೇಳಿ ಜಗನ್ನಾಥ ತೋರಿಸ್ತಾರೆ. ಅಂದರೆ ಒಬ್ಬ ಹರಿದಾಸರಾಗಿ ಅವರು ಎಷ್ಟು ಪ್ರಖ್ಯಾತಿ ಗಳಿಸಿದ್ದಾರೆ, ಜನಗಳ ಮನಸ್ಸನ್ನು ಮುಟ್ಟಿದ್ದಾರೆ. ಅದರ ಪ್ರಭಾವ ಇವತ್ತು ಯಾರು ಕೇಳಿದ್ರು ಅವ್ರ ಹೆಸರು ಹೇಳುತ್ತಾರೆ. ಒಂದು ಬೀದಿಯಲ್ಲಿ ಗುರುಸೋದು ಕಷ್ಟ ಮನುಷ್ಯರನ್ನ, ಶತಮಾನಗಳಾದರೂ ಅವರು ವ್ಯಕ್ತಿತ್ವ ಉಳಿತದೆ ಅಂತ ಹೇಳಿದ್ರೆ ನಮಗೆ ಕೂಡ ಸ್ಫೂರ್ತಿ ಇಷ್ಟೇ. ನಿಜವಾಗಲೂ ನಮ್ಮ ಜೀವನ ಸಾರ್ಥಕ ಆಗಬೇಕಾದ್ರೆ ಸತ್ಯ ಧರ್ಮದಲ್ಲಿ ರಥರಾಗಬೇಕು, ತತ್ವಜ್ಞಾನ ಸಂಪಾದನೆ ಮಾಡಬೇಕು. ಹರಿಗುರುಗಳ ಅನುಗ್ರಹಕ್ಕಿಂತ ಮತ್ತೊಂದು ಆಸ್ತಿ ಇಲ್ಲ, ಅದು ದೊಡ್ಡದು. ಯಾವ ಆಸ್ತಿನೂ ನಮ್ಮದಲ್ಲ, ಹರಿಗುರುಗಳ ಅನುಗ್ರಹವೇ ಆಸ್ತಿ. ಸುಧೀಂದ್ರ ಸ್ವಾಮಿಗಳು ವೃಂದಾವನಸ್ಥರಾಗ್ತಾರೆ. ನವೃಂದಾವನದಲ್ಲಿ ಕೊನೆ ವೃಂದಾವನ ಸುಧೀಂದ್ರ ಸ್ವಾಮಿಗಳದೇನೆ. ರಾಯರು ಮಾಡಿದ ವೃಂದಾವನ ಅವರು ಪ್ರತಿಷ್ಠಾಪನೆ ಮಾಡಿದ್ದು, ಮುಂದೆ ವೃಂದಾವನ ಆಗಲಿಲ್ಲ, ಅದೇ ಫೈನಲ್. ನವೃಂದಾವನ ಹೆಸರು ಅವತ್ತಿಗೆ ನವೃಂದಾವನದ ಹೆಸರು ಬಂದು ನೆನ್ಪಿಟ್ಕೊಬೇಕು. ನ ವೃಂದಾವನ ಹೆಸರು ಬರ್ಲಿಕ್ಕೆ ರಾಘವೇಂದ್ರ ಸ್ವಾಮಿಗಳೇ ಕಾರಣ. ಒಂಬತ್ತನೇ ವೃಂದಾವನ ಬಂತು ನವ ವೃಂದಾವನ, ಮೊದಲು ಅಷ್ಟ ಇತ್ತು ಸಪ್ತ ಇತ್ತು ಎನ್ನು ಹೆಸರು ಬಂದಿರಲಿಲ್ಲ. ಇದು ಮಾಡಿದ್ಮೇಲೆ ಹೆಸರು ಶಾಶ್ವತವಾಯಿತು ನವ ಬೃಂದಾವನ ಅಂತ ನವ ನಾಮ ಬಂದಾಗ ಆಯ್ತು ಅದಕ್ಕೆ. ಆಮೇಲೆ ಬಂದ್ರಿ ಕಡೆಗೆ ಹೊಸ ಸಮಸ್ಯೆ ಪ್ರಾರಂಭ. ಹೆಂಡತಿ ಬಾವಿ ಹಾರಿದ್ದಾರೆ, ಎದುರಿ ಬಂದು ಕೂತಿದ್ದಾರೆ. ಹೆಂಡತಿ ಎಷ್ಟು ಪುಣ್ಯಾತ್ಮರು ಅಂದರೆ ಗಂಡನ್ ನೋಡಲೇಬೇಕು ಅಂತ ಅಪೇಕ್ಷೆ, ಆದರೆ ಶಾಸ್ತ್ರ ಹೇಳುತ್ತೆ ನೋಡಬಾರದು ಅಂತ ಹೇಳುತ್ತೆ ಶಾಸ್ತ್ರ. ಅವ್ರ ಧರ್ಮಕ್ಕೆ ಚ್ಯುತಿ ಬರುತ್ತೆ, ನೋಡಬಾರದು, ನೋಡಲೇಬೇಕು. ಅವ್ರು ಏನು ಮಾಡಿದ್ರು ಗೊತ್ತಾ, ಅವ್ರು ಆತ್ಮಹತ್ಯೆ ಮಾಡ್ಕೋಕಂತ ಮಾಡಲಿಲ್ಲ, ಗಂಡ ನೋಡ್ಕೊಳ್ಳೋಕೆ ಒಂದೇ ಚಾನ್ಸ್ ಅಂದರೆ ಬೇರೆ ದೇಹ ತೊಗೊಂಡು ಹೋಗ್ಬೇಕಲ್ಲಿ, ಆ ದೇಹದಲ್ಲಿ ಹೋಗ್ಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ಪ್ರೇತ ಶರೀರ ತೊಗೊಂಡು ಬಂದ್ರಂತಾರೆ, ದೇಹ ಬಿಟ್ಟು ಪ್ರೇತ ಶರೀರ ಬಂದು ಕೂತ್ಕೊಂಡಿದ್ದಾರೆ. ಉಳಿದವರಾಗಿದ್ದರೆ ಸುಧೀಂದ್ರ ಸ್ವಾಮಿಗಳು ಶಾಪ ಹಾಕಿಬಿಡ್ತಿದ್ರು, ಸ್ವಾಮಿ ನಂದು ಮನೆ ಹಾಳು ಮಾಡಿಬಿಟ್ರಿ, ನೀವು ನೋಡಿದ್ರೆ ಹೆಂಡತಿ ಗತಿ ಏನಾಗಿದೆ ಈಗ, ಒಳ್ಳು ಬೇಡ ಅಂತ ಹೊಡ್ಕೊಂಡು ಅಲ್ಲೂ ಪೀಠ ಕೊಟ್ಬಿಟ್ರಿ ನೀವು ಅಂತ ಬೈದು ಬಿಡ್ತಿದ್ರು. ರಾಯರು ಶಾಂತ ಸ್ವಭಾವ ಜಪ ಮಾಡ್ತಾ ಕೂತಿದ್ದಾರೆ, ಹೆಂಡತಿ ಪ್ರೇತ ಶರೀರ ಎದುರಿಗಿದೆ ನೋಡಿದ್ರಂತೆ. ಒಂದು ಕ್ಷಣ ಪ್ರೋಕ್ಷಣೆ ಮಂತ್ರ ನೀರು ಹಾಕೊಂಡು ಪ್ರೋಕ್ಷಣೆ ಮಾಡಿದ್ರಂತೆ, ಪ್ರೇತ ಹೊರಟು ಸ್ವರ್ಗ ಕಳಿಸೇ ಬಿಟ್ರಂತ. ಆ ಕ್ಷಣಕ್ಕೆ ಸೀಮೆಣ್ಣೆಗೆ ಸ್ವರ್ಗ ಕಳಿಸೋರು ಬೇಕಾದ್ತನ ಸಿಗ್ತಾರೆ, ಆದ್ರೆ ಈ ರೀತಿ ಸ್ವರ್ಗ ಕಳಿಸಿದ್ರೆ ಅದು ಪ್ರೋಕ್ಷಣೆ ತಾನೆ, ಸೀಮೆಣ್ಣೆ ಪ್ರೋಕ್ಷಣೆ ಮಾಡಿ ಬೆಂಕಿ ಇಟ್ಟರೆ ಮುಗೀತು. ಇವ್ರು ಹಾಗಾದ್ರೆ ಈ ರೀತಿ ಪ್ರೋಕ್ಷಣೆ ಮಾಡಿ ಸ್ವರ್ಗ ಕಳಿಸ್ತಾ ಇದ್ದಾರೆ. ಸರಸ್ವತಿ ದೇವಿಗೆ ಗಂಡನ ಸೇವೆ ಮಾಡಿದ್ದರ ಫಲ ಅಪಮೃತ್ಯುವಾಗಿ ಪಾಪ ಆಗಬೇಕಾಗಿತ್ತು, ಅದರಿಂದ ಅದು ಶಾಶ್ವತವಾದಂಥ ಪತಿ ಸೇವೆಯಾಗಿ ಸದ್ಗತಿ ಹೋಗುವ ಯೋಗ ಬಂತವರಿಗೆ ಎಂಥ ಪುಣ್ಯಾತ್ಗೀತಿ. ಅವರು ಉದ್ಧಾರ ಆಗಿಬಿಟ್ರಂತೆ. ಮೊದಲ ಪವಾಡ ರಾಯರದೇನೆ, ತಮ್ಮ ಪತ್ನಿಯೇ ಉದ್ಧಾರ ಮಾಡಿದ ಮೊದಲ ಪವಾಡ. ಆಮೇಲೆ ಸ್ವಲ್ಪ ದಿವಸ ಆಯಿತು. ಇದನ್ನ ಕಥೆನ ಜಗನ್ನಾಥಾಸರು ಗೋಪಾದಾಸರು ಅಂಥವ್ರು ಬರೀತಾರೆ. ಪ್ರೇತತ್ವ ಕಳೆದಿ ಮಹಿಷಿಯ ರಾಘವೇಂದ್ರ ಆಯಬಾರೋ ತಂದೆ ತಾಯಿ ಬಾರೋ ಅಂತ ಹೇಳಬೇಕಾದ್ರೆ, ಹೆಂಡತಿಯ ಪ್ರೇತತ್ವ ಕಳೆದವರು, ಮಹಿಷಿ ಅಂದರೆ ಹೆಂಡತಿ ಅಂತ ಅರ್ಥ. ಅವ್ರ ಪ್ರೇತತ್ವ ಕಳೆದ ಪುಣ್ಯಾತ್ಮ ನಡೆಯುವಂತ ಕೊಂಡಾಡ್ತಾರೆ. ಆಮೇಲೆ ಸಮಸ್ಯೆ ಬಂತು. ಮೊದಲು ಪೀಠ ಕೊಟ್ಟಿದ್ರಲ್ಲ ಯಾದವೇಂದ್ರ ತೀರ್ಥರು, ಅವ್ರು ಬಂದ್ರೆ ಅಷ್ಟೊತ್ತಿಗೆ. ಅವ್ರು ಪಾಪ ದೊಡ್ಡ ಜ್ಞಾನಿಗಳು, ಅವರು ಶಿಷ್ಯರು ಬಿಡ್ತಾರಾ ಈ ಮಠದಲ್ಲಿ ಪಾಲಿಟಿಕ್ಸ್ ಎಲ್ಲ ಕಾರಣ ಶಿಷ್ಯಂದ್ರಗಳೇನೆ. ಗುರುಗಳು ಸುಮ್ಮನೆ ಇದ್ದು ಇವ್ರು ನಿದ್ದೆ ಬರೋದಿಲ್ಲ, ಪಾಪ ಏನಾದ್ರು ಮಾಡ್ತಿರ್ಬೇಕು. ಅದೇ ಅವ್ರ ಬಂಡವಾಳ ಎಷ್ಟೋ ಜನಗಳಿಗೆ. ಎಲ್ಲ ಕಾಲದಲ್ಲೂ ಇದ್ದಿದ್ದು, ಇವತ್ತು ನಿನ್ನೆ ಅಲ್ಲ, ಯಾವಾಗಲೂ ಇದ್ದಿದ್ದೆ ಅದು. ಅದಕ್ಕೆ ಅವ್ರು ಹೋದ್ರಂತೆ, ಸ್ವಾಮಿ ನಿಮಗೆ ಸಲ್ಲಬೇಕು ಬನ್ನಿ ಅಂತ ಕರ್ಕೊಂಡ್ಬರ್ತಾರೆ ಅವ್ರನ್ನ. ಅವರಿಗೆ ಇದೆಲ್ಲ ಬೇಕಿರಲಿಲ್ಲ, ರಾಯರು ನೋಡಬೇಕು ಅಂತ ಭಾರಿ ಅಪೇಕ್ಷೆ. ಅವ್ರು ಇರೋಳೆ ಹೇಗಿದ್ದಾರೆ ಅಂತ ಗುರುಗಳು ಆರಿಸಿಕೊಡ್ಬೇಕಾದ್ರೆ ಏನೋ ಒಂದು ಸ್ಪೆಷಲ್ ಇರಬೇಕು. ಅಲ್ಲಿ ಬಂದರಂತೆ ರಾಜನ ಆಸ್ಥಾನದಲ್ಲಿ ಫಸ್ಟ್ ಕೋರ್ಟ್ ಕೇಸ್ ಆ ಲೆಕ್ಕದ ವಯಸ್ಸು, ಅವರು ಫಸ್ಟ್ ಕೇಸ್ ಇದ್ದಾಗ ಲೆಕ್ಕ. ಇಬ್ಬರು ಕೂತಿದ್ದಾರೆ ರಾಜನ ಮುಂದೆ. ಆಸ್ತಿ ಏನು ಮಾಡಬೇಕು ರಾಜ ಈಗ? ಇಬ್ಬರು ದಿವ್ಯ ಪುರುಷರು, ಇಬ್ಬರು ಒಳ್ಳೆ ತೇಜಸ್ವಿಗಳು, ಇವ್ರು ನಂದು ನಂದು ಅಂತ ಶಿಷ್ಯರು, ಅವರು ಸುಮ್ಮನೆ ಕೂತಿದ್ದಾರೆ. ಶಿಷ್ಯರು ನಮ್ಮದ್ರ ಮುಂದೆ ಹೊಡೆದಾಡ್ತಿದ್ದಾರೆ, ಎಲೆಕ್ಷನ್ ಓಡಾಡ್ತಲ್ಲ ಕೂಗೋರು ಆ ರೀತಿ. ಆಗ ಯಾದವೇಂದ್ರ ತೀರ್ಥರ ಶಿಷ್ಯರೆಲ್ಲ ಕ್ಲೇಮ್ ಮಾಡ್ತಾರೆ, ಸ್ವಾಮಿ ನಬ್ಬ ಗುರುಗಳಿಗೆ ಮೊದಲು ಸನ್ಯಾಸ ಆಗಿದೆ, ಅವರು ಸೀನಿಯರು, ಅವರಿಗೆ ಬರಬೇಕಾದ ನ್ಯಾಯ ಅದು ಅವ್ರಿಗೆ ಕೊಡಿಸ್ಬೇಕು. ತಾವು ರಾಯರ ಶಿಷ್ಯರು ಮಾತಾಡಲಿಕ್ಕೆ ಹೋಗ್ತಾರೆ, ರಾಯರ ಹತ್ರ ಯಾರು ಮಾತಾಡಬೇಡಿ ಅಂತ ಅವ್ರು ಮಾತಾಡ್ತಾರೆ. ರಾಯರು ಅವ್ರು ಹೇಳಿದ್ದು ಸರಿ, ರಾಯರ ಫಸ್ಟ್ ಅವ್ರು ಹೇಳಿದ್ ಸರಿ ಅಂದ್ಬಿಡ್ತಾರೆ. ಮುಗ್ದೋಯ್ತಲ್ಲಿ ಕೇಸ್ ಮುಗ್ದೋಯ್ತು, ಒಪ್ಲಕ್ಕೆ ಪ್ರಸಂಗನೇ ಇಲ್ಲ. ಅವ್ರು ಹೇಳಿದ್ ಸರಿ, ನಮ್ಮ ಅಣ್ಣಂದಿರೋರು ಅವರಿಗೆ ಪೀಠ ಬರಬೇಕು, ಅವ್ರದೇ ನ್ಯಾಯ, ಅವ್ರಿಗೆ ತಗೊಳ್ಳಿ ಕೃಷ್ಣಾರ್ಪಣ ವ್ಯವಸ್ಥೆ ಹೇಳಿಬಿಟ್ರಂತೆ. ಈ ಮಾತು ಕೇಳಿದ ತಕ್ಷಣ ಯಾದವೇಂದರಿ ಭಾರಿ ಖುಷಿಯಾಗಿಬಿಡುತ್ತೆ. ಯಾವಾಗಲೂ ನೋಡಿ, ನೀವು ತಗೊಳ್ಳಿ ಎನ್ನೇ ತಕ್ಷಣ ನೀವು ತಗೊಳ್ಳಿ ಅಂತಾನ ಅವರು. ನನಗೆ ಅಂದೆ ನನಗೇನು ಶುರು ಮಾಡ್ತಾನೆ ಇಮಿಡಿಯೇಟ್ಲಿ. ಬಸ್ಸಲ್ಲಿ ಕೂತಿರ್ತೀರಿ ಯಾರೋ ಬರ್ತಾನೆ, ಅವ್ನು ಬಂದ ತಕ್ಷಣ ನನ್ನ ಸಿಟ್ಟು ಅಂತಾರೆ. ತಕ್ಷಣ ಎದ್ದು ಕೊಡ್ಲಕ್ಕೆ ಹೋಗಿ, ನೀವು ಕುಡಿ ಪರವಾಗಿಲ್ಲ ಅಂತ ಕುಡಿಸ್ತಾನಾಗ. ನಂದಂತ ಜೋರು ಮಾಡಿ ಕೆಳಗಡೆ ಸೋರಿ ಬಿಡೋದಿಲ್ಲ, ಬಿಡೋದಿಲ್ಲ ಅವ್ರು ಕೆಳಗಿಳಿಸಿ ಮೇಲೆ ಕೊಡ್ತಾರೆ, ಅಗಲ ಕೂತ್ ಬಿಡ್ತಾರೆ, ಬಿಡೋದಿಲ್ಲ, ಇನ್ನೂ ಜಾಗ ಎದುರು ಬಿಡೋದಿಲ್ಲ. ಒಳ್ಳೆ ಮಾತಿಗಿರೋ ಮಹತ್ವ ಕೆಟ್ಟ ಮಾತಿ ಬರೋದಿಲ್ಲ ಅಂತ ಹೇಳ್ತಾರೆ. ನೀವು ತಗೊಳ್ಳಿ ಅಂದ್ರೆ ನೀವು ತಗೊಳ್ಳಿ, ತಕ್ಷಣ ಎಂಥವನು ಅಂತಾನೆ, ಬಿಡೋದಿಲ್ಲ. ಇದು ರಾಯರಿಂದ ಕಲಿಬೇಕಾದ ಪಾಠ ಇದು. ಅವ್ರು ಸುಮ್ಮನೆ ಅದಕ್ಕೆ ಹೇಳಿದ್ದು, ನಿಮ್ಮಲ್ಲಿ ಏನಿದೆ ಗೊತ್ತಾ, ಶಾಂತಿ ಹಿ ದಾಂತಿ ಹಿ ಧೀರತ ಉದಾರತಾಚ. ಆ ಕೇಳಿದ ತಕ್ಷಣ ಖುಷಿಯಾಗಿಬಿಟ್ಟು ಅವರಂದ್ರಂತೆ, ರಾಜ ಇವರಿಗೆ ಪೀಠ, ಮೊದಲು ನನ್ನ ಸನ್ಯಾಸ ಆಗಿದೆ ನಿಜ, ಆಮೇಲೆ ಇವರಿಗಾಗಿದೆ. ವಿಲ್ಲಲ್ಲಿ ಫೈನಲ್ ವಿಲ್ ಅಂದ್ರೆ ಕೊನೆ ಮಾಡಿದ್ದೇವೆ, ಯಾವಾಗಲೂ ಕೂಡ ಮೊದಲು ಮಾಡಿದ ಆಟೋಮೆಟಿಕಲಿ ಹೋಗಿಬಿಡುತ್ತ. ಕೊನೆ ಕೊಟ್ಟರು ಅಂದ್ರೆ ಅವರೇ ಹಕ್ಕುದಾರರು, ನಾನಲ್ಲ, ಅವರಿಗೆ ಕೊಡಿ ಅಂದ್ಬಿಟ್ರೆ. ಈ ಶಿಷ್ಯರ್ಗ ಇವ್ರಿಗಾಡನೆ ಶುರುವಾಯ್ತು. ಈಗ ನೀವು ತಗೋಬೇಕು ಅಂತ ಅವರು, ನೀವು ತಗೋಬೇಕು ಅಂತ ಇವರು. ಶಿಷ್ಯರು ನಮಗೆ ನಮಗೆ ಅಂತಾರೆ, ಗುರು ನಿಮಗೆ ನಿಮಗೆ ಅಂತಿದ್ದಾರೆ. ಆ ಹೊತ್ತಿಗೆ ರಾಜನೇ ಮತ್ತೆ ತಲೆಭಾರ ಆಯ್ತು, ಏನ್ ಮಾಡೋದು ಈ ಸಮಸ್ಯೆ. ಇಬ್ರು ಅಷ್ಟೇ ಜೋರಾಗಿ ಮಾತಾಡ್ತಾರೆ, ಇಬ್ಬರಿಗೊಂದು ಪಾಯಿಂಟ್ ಇದೆ, ಜೊತೆಗೆ ಸೀನಿಯಾರಿಟಿ ಪಾಯಿಂಟ್ ಇವರಿಗೆ, ಫೈನಲ್ ಪಾಯಿಂಟ್ ಇವರಿಗೆ, ಇಬ್ಬರಿಗೆ ಸೇರ್ಕೊಂಡ್ಬಿಟ್ಟಿದೆ. ಆಗ ಯಾದವೇಂದ್ರ ತೀರ್ಥ ಮಾತಾಡ್ದು, ಅವರು ಭಾರಿ ದೊಡ್ಡ ಜ್ಞಾನಿಗಳು. ಅವರು ಇವತ್ತು ಲಕ್ಷ್ಮೀನಾಥ ತೀರ್ಥರು ಅಂತ ಮೊನ್ನೆ ಆರಾಧನೆ ಆಯಿತು ವ್ಯಾಸರಾಯ ಮಠ ಸ್ವಾಮಿಗಳಿಗೆ. ಅವರಿಗೆ ಪಾಠ ಹೇಳಿದ ಗುರುಗಳು ಯಾದವೇಂದ್ರ ತೀರ್ಥರು, ಭಾರಿ ದೊಡ್ಡ ವಿದ್ವಾಂಸರು ಯಾದವೇಂದ್ರರು. ಆ ವಿದ್ವತ್ತು ನೀವು ಬೋರ್ಡಲ್ಲಿ ಕಾಣೋದಿಲ್ಲ, ಅವ್ರ ಆಕ್ಷನ್ನಲ್ಲಿ ಕಾಣುತ್ತೆ ಅಂತ ಹೇಳ್ತಾರೆ. ಅವ್ರ ಕೃತಿಯಲ್ಲಿ ಕಾಣಬೇಕು. ಅವ್ರು ಹೇಳ್ತಾರೆ, ರಾಜ ಇವರೇ ಪೀಠ ಆಡಬೇಕು, ನಾವಲ್ಲ ಅಂತ ಹೇಳಿದ್ರಂತೆ. ಯಾತಕ್ಕೆ ಅಂದರೆ ನಮ್ಮ ಗುರುಗಳ ಸಂಕಲ್ಪ ಅದು ಅಂತ ಹೇಳ್ತಾರೆ. ಗುರುಗಳ ಸಂಕಲ್ಪ ನಿಮಗೇನು ಗೊತ್ತು ಅಂತ ಹೇಳ್ತಾರೆ. ಗೊತ್ತು ನನಗೆ, ನಮ್ಮ ಗುರುಗಳು ಎಷ್ಟು ಜ್ಞಾನಿಗಳು ಅಂದರೆ ನಮ್ಮ ಹೆಸರು ಇಡಬೇಕಾದ್ರೆ ಪ್ರಾರ್ಥನೆ ಸಾಲ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ನನಗೆ ಯಾದವೇಂದ್ರ ಅಂತ ಹೆಸರಿಟ್ರು, ಇವರಿಗೆ ರಾಘವೇಂದ್ರ ಅಂತ ಹೆಸರಿಟ್ರು. ಅದರ ಉತ್ತರ ಇದೆ, ಯಾದವೇಂದ್ರ ಅಂದ್ರೆ ಕೃಷ್ಣ, ರಾಘವೇಂದ್ರ ಅಂದ್ರೆ ರಾಮ. ಯಾದವೇಂದ್ರ ಆದ ಕೃಷ್ಣ ರಾಜ್ಯ ಆಳಲಿಲ್ಲ, ಕಿಂಗ್ ಆಗಲಿಲ್ಲ, ಕಿಂಗ್ ಮೇಕರ್ ಆದ. ಆದರೆ ರಾಘವೇಂದ್ರ ರಾಮ ರಾಜ್ಯ ಆಳ್ತಾನಾದ್ರಿಂದ ಇವರಿಗೆ ರಾಜ್ಯ, ನನಗಲ್ಲ ಅಂತ ಹೇಳಿಬಿಟ್ರು. ಮುಗಿದೋಯ್ತಲ್ಲಿಗೆ ರಾಜನಿಗೂ ಆಶ್ಚರ್ಯ, ಎಲ್ಲರಿಗೂ ಆಶ್ಚರ್ಯ, ರಾಯರು ಒಪ್ಕೊಂಡ್ಬಿಡ್ತಾರೆ. ಇದು ನಿಜವಾಗಲೂ ಜ್ಞಾನಿಗಳ ರೀತಿನೇ ಬೇರೆ, ಅವರ ಪ್ಲೇನೇ ಬೇರೆ. ಇವತ್ತು ಪ್ಲೇನ್ ಎಲ್ಲ ಇಲ್ಲಿ ಓಡಾಡುತ್ತೆ, ಫ್ಲೈಟ್ಗಳೆಲ್ಲ ಅಲ್ಲಿ ಓಡಾಡುತ್ತವೆಲ್ಲ ಕೂಡ. ಇವತ್ತು ಜ್ಞಾನಿಗಳ ಓಡಾಡೋ ರೀತಿನೇ ಬೇರೆ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಇವತ್ತು ಈ ರೀತಿ ನಮ್ಮ ಮಠದ ಎಲ್ಲರೂ ಓದ್ಕೊಂಡ್ಬಿಟ್ರೆ ಬಹುಶಃ ಕೋರ್ಟ್ ಕೇಸ್ ಯಾವ ಮಠದ ಕೇಸು ಹೋಗಬಾರದು. ಇವತ್ತು ನಿಮ್ಮದು ಅಂತ ಇಮ್ಮಿಡಿಯೇಟ್ಲಿ ನಿಮ್ಮದು ಒಂದು ಎಂತ ಇರೋದು, ಆ ಮ್ಯಾಜಿಕ್ ಅದು. ತ್ಯಾಗದ ಶಕ್ತಿ ಇರೋದೇ ಅದರೊಳಗೆ. ತ್ಯಾಗ ಶಾಂತಿರ ಅನಂತರ, ಭೋಗದಿಂದ ರೋಗ, ತ್ಯಾಗದಿಂದ ಯೋಗ ಅಂತಾನೆ ಭಗವಂತ ಹೇಳೋದು. ತ್ಯಾಗಕ್ಕಿರೋ ಶಕ್ತಿ ಇನ್ಯಾವುದು ಇವತ್ತು ಇಂಡಿಯಾ ಬಂದೆ ಇಂಡಿಪೆಂಡೆನ್ಸ್ ಯಾವುದರಿಂದ ಬಂತೆ ನಿಮಗೆ? ತ್ಯಾಗದಿಂದ ಬಂತೆ ಹೊರತು ಇದರಿಂದ ಬರಲಿಲ್ಲ. ನಮ್ಮ ಸ್ಟ್ರೆಂತ್ ಇದ್ದಿದ್ದು ಶಾಂತಿ ಸ್ಟ್ರೆಂತೇ ಹೊರತು ನಮ್ಮದು ಇದಲ್ಲ. ಮಿಲಿಟ್ರಿ ಸ್ಟ್ರೆಂತಿಂದ ನಮ್ಮ ಸ್ವಾತಂತ್ರ್ಯ ಬಂದಿದ್ದಲ್ಲ, ಅದು ಬಂದಿದ್ದು ತ್ಯಾಗದಿಂದ ಮಾತ್ರ. ತ್ಯಾಗಕ್ಕಿಂತ ದೊಡ್ಡ ಮಂತ್ರ ಇಲ್ಲ. ರಾಘವೇಂದ್ರ ಸ್ವಾಮಿ ಒಪ್ಪಿಸಿ ಹೊರಟು ಹೋಗಿಬಿಟ್ರಂತವರಾಗಿ ದೊಡ್ಡ ಜ್ಞಾನಿಗಳಾಗಿ ಪಾಠ ಹೇಳಿಕೊಂಡು ವೃಂದಾವನ ಅಲ್ಲಿದೆ, ಕೃಷ್ಣಾ ತೀರದಲ್ಲಿ ರಾಯಚೂರು ಹತ್ರ ವೃಂದಾವನ ಇದೆ, ಯಾದವೇಂದ್ರ ತೀರ್ಥರದು. ಪೀಠಕ್ಕೆ ಬರದೆ ಮನ್ನಣೆ ಗಳಿಸಿದ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು ಪೀಠಕ್ಕೆ ಬಂದರು. ಮುಂದಿನಂತೂ ಬರೀ ದಿನ ಬೆಳಗಾದರೆ ಮಹಿಮೆಗಳೇ ಅವರು. ರಾಜ್ಯಕ್ಕೆ 12 ವರ್ಷಗಳ ಬರಗಾಲ ಬಿತ್ತಂತಾಗ ರಾಜ ದುಃಖ ಪಡ್ತಾರೆ. ಸ್ವಾಮಿ ಏನು ಮಾಡಲಿ, ಬರಗಾಲ ಬಂದಿದೆ ಅಂತ ಕೇಳಿದಾಗ ರಾಯರು ಹೇಳ್ತಾರೆ, ಯೋಚನೆ ಮಾಡಬೇಡಿ, ಎಲ್ಲ ಮಠಕ್ಕೆ ಊಟಕ್ಕೆ ಬನ್ನಿ ಅಂದ್ರಂತೆ. ಎಷ್ಟು ತಮಾಷೆ, ರಾಯರ ಮಠದಲ್ಲಿ ಊಟ ಶುರು ಮಾಡಿದ್ದೆ ರಾಯರು ಫಸ್ಟು. ಎಲ್ಲ ಮಠಕ್ಕೆ ಬನ್ನಿ, ಮಠದಲ್ಲಿ ಊಟಕ್ಕೇನು ವ್ಯವಸ್ಥೆ ಇಲ್ಲ, ಅದನ್ನು ಮಂತ್ರಿಸ್ತಾ ಇದ್ದಾರಂತ ರಾಯರಷ್ಟು. ಅದು ಅಕ್ಷಯವಾಗ್ತಿತ್ತಂತೆ. ಅದೇನು ಮಹಾಭಾರತ ಕೇಳಿದವ್ರಿಗೆ ಹೊಸ್ತಲ್ಲ, ಅಕ್ಷಯ ಪಾತ್ರೆ. ಅಕ್ಷಯ ಪಾತ್ರೆ ಅಂದ್ರೆ ಭಗವಂತನ ಅರ್ಪಿಸಿದ್ರೆ ಅದೇ ಅಕ್ಷಯ. ಅದರಿಂದ ಕೊಡೋದು ಎಲ್ಲರಿಗೂ ಊಟ ಆಗೋದು. 12 ವರ್ಷ ಹಾಕಿದ್ರಂತೆ ಕಥೆನ ಯಾರ ಹೇಳಿದ್ರೆ ಉಡಾಫೆ ಅಂದ್ಬಿಡ್ಬೋದಾಗಿದೆ. ಜಗನ್ನಾಥದಾಸರು ಬರೀತಾರೆ, 12 ವರ್ಷ ಅನ್ನೋದಕ ಸಲ್ಲಿಸಿದೆ ನೃಪತಿಗೆ ರಾಘವೇಂದ್ರ ರಾಜಿತ ಗುಣ ಸಾಂದ್ರ. ಹರಿಕಥಾಮೃತ ಸಾರ ಬರೆದವರು ಹೇಳ್ತಾರೆ ಅಂದಮೇಲೆ ಎಷ್ಟು ಮಹತ್ವ ಇರಬೇಕಾದ್ರೆ. ಆಗ ರಾಜನಿಗೆ ಭಾರಿ ಖುಷಿಯಾಯಿತು. ಕೊನೆಯ ದಿವಸ ಬಂದು ಮಳೆ ಬಂತು, ಬೆಳೆ ಬಂತು, ಭಾರಿ ಖುಷಿಯಾಯಿತು. ಕಾಣಿಕೆಯಾಗಿ ರತ್ನಹಾರ ಒಂದು ಕೊಟ್ಟಂತೆ, ಅದನ್ನು ಇದರಲ್ಲಿತ್ತಂತೆ. ಅನರ್ಘ್ಯ ಅಂದರೆ ಬೆಲೆ ಕಟ್ಟಲಿಕ್ಕೆ ಬರೋದಿಲ್ಲ ಅಂತ ಅಮೌಲ್ಯವಾದ ಹಾರ ತಂದವರು ಕೊಟ್ಟರಂತೆ. ತಷ್ಟ ರಾಯರು ಯಾರೋ ಇದು ಮಾಡ್ತಾ ಕೂತಿದ್ರು, ಆಗ ಹೋಮ ಮಾಡ್ತಾ ಕೂತಿದ್ರು, ಅದರಲ್ಲಿ ಹಾಕೇ ಬಿಟ್ರು. ಆತನಿಗೆ ಸ್ವಲ್ಪ ಮುಖ ಚಿಕ್ಕದಾಯಿತು. ನಾನು ಕೊಟ್ಟ ಕಾಣಿಕೆ ಬಹುಶಃ ರಾಯರು ಹಿಡಿಸಲಿಲ್ಲ ಅಂತ ಕಾಣುತ್ತೆ, ಬಿಸಾಕ್ಬಿಟ್ರು ಅಂತಾರಲ್ಲ ಆ ಥರ ಹೇಳಿದ್ ಮುಖ ಚಿಕ್ಕದು ಮಾಡಿಕೊಂಡ. ರಾಯರು ದೊಡ್ಡ ಜ್ಞಾನಿಗಳು, ರಾಜ ಏನು ತಿಳ್ಕೊಂಡೆ, ಬಿಸಾಕಿಬಿಟ್ಟೆ ಅಂತ ತಿಳ್ಕೊಂಡ್ಬಿಟ್ಟಿಯಾ? ಇಲ್ಲ ಇಲ್ಲ, ಎತಿಗಳು ನಾವು ಅದೆಲ್ಲ ತಗೊಳ್ಬಾರದು, ದೇವರಿಗೆ ಅರ್ಪಿಸಬೇಕಷ್ಟೇನೆ. ಎದುರಿಗೆ ಅಗ್ನಿನಾಮಕ ಒಳಗೆ ಬಂದ ಪರಶುರಾಮ ದೇವರಿದ್ದಾರೆ, ಅರ್ಪಣೆ ಮಾಡಿದ್ದೇವೆ ಹೊರತು ನಾವು ಬಿಸಾಕಿಲ್ಲ ಅಂತ ಹೇಳಿದ್ರಂತೆ. ಆದರೆ ಮನಸ್ಸು ಇನ್ನೂ ಒಳಗೊಳಗೆ ಕೊರಿತಾ ಇದ್ದಾತೇನೆ ಪಾಪ. ತಕ್ಷಣ ರಾಯರು ಕೈ ಹಾಕಿದ್ರಂತೆ, ಉರಿಯೋ ಇದರೊಳಗೆ ಕೈ ಹಾಕ್ತಾರೆ, ಕೈ ಹಾಕಿ ಆಗ ತೆಗೆದುಕೊಟ್ಟರೆ ಹಾಗೆ ಹೊಳಿತಾ ಇದೆ. ಹುತಬಹ ಗುಣಿಸಿದ ರತುನ ಮಾಲಿಕೆಯ ಕ್ಷಿತಿಪೆಗೆ ತಂದಿತ್ತ ತೋಳ ಮಹಿಮನೇ ರಾಘವೇಂದ್ರ ರಾಜಿತ ಗುಣ ಸಾಂದ್ರ. ಆ ಕ್ಷಣಕ್ಕೆ ರಾಜನಿಗೆ ಪರಮಾಶ್ಚರ್ಯವಾಗಿ ಹೋಯ್ತು. ಆಗ ಹೇಳ್ತಾರೆ, ನಿನಗೆ ಇಲ್ಲಿ ಅರ್ಥ ಆಗೋದಿಲ್ಲ ತಾನೆ, ದೇವರಿಗೆ ಹಾಕ್ತೇವೆ ಅಂತ ಇಟ್ಕೊಂಡು ದೇವರಿಗೆ ಹಾಕ್ತೇನೆ, ಆಯ್ತಾ ಇಲ್ಲ. ಅಂದರೆ ತಮಗಾಗಿ ಏನನ್ನೂ ತಗೊಳ್ಳಿಲ್ಲ. ದೇವ್ರ ಹೆಸರಲ್ಲಿ ತಗೊಳ್ಳೋ ಜನಗಳಲ್ಲಿ ತಮಗೆ ಕೊಟ್ಟಿದ್ದನ್ನು ದೇವರಿಗೆ ಕೊಡೋ ಮಹಾನುಭಾವರೆಯಲ್ಲಿ ಅದಕ್ಕೆ ಅವರು ದೇವರು ಮೆರೆಸ್ತಾ ಇದ್ದಾನೆ. ಬಂಗಾರದ ಕವಚ ಏನು, ವಜ್ರದ ಕವಚ ಏನು, ಬಂಗಾರದ ರಥ ಏನು, ಏನು ವೈಭವ ಅದೆಲ್ಲ ಕೂಡ ದೇವರಿಗೆ ಅಂತ ಕೊಟ್ಟರೆ ವೈಭವ. ನಮಗೆ ಅಂತ ಇಟ್ಕೊಂಡ್ರೆ ಫ್ಯಾನ್ಸಿ ಡ್ರೆಸ್ ಹಾಕೊಂಡಾಗುತ್ತೆ ಅಷ್ಟೆ. ನಾವು ಇಟ್ಕೊಂಡ್ರೆ ಫ್ಯಾನ್ಸಿ ಡ್ರೆಸ್, ದೇವರಿಗೆ ಹಾಕಿದರೆ ನಾವು ದೇವರ ಸೇವಕರಾಗ್ತೇವೆ. ಇದನ್ನೆಲ್ಲ ಕಲಿತರೆ ರಾಘವೇಂದ್ರ ಆರಾಧನೆ ಭಾಳ ಸಾರ್ಥಕವಾಗ್ತದೆ. ಗುಣಗಳನ್ನು ಡೆವಲಪ್ ಮಾಡ್ಕೋಬೇಕು. ಪ್ರತಿಯೊಂದು ಆರಾಧನೆ ಕೂಡ ನಮಗೆ ಸೆಲ್ಫ್ ಡೆವಲಪ್ಮೆಂಟ್ಗೆ, ಗುಣಗಳನ್ನು ಬೆಳೆಸಲಿಕ್ಕೆ ಸಾಧನೆ ಆಗಬೇಕು. ಅಂಥ ಪವಿತ್ರವಾದಂಥ ಹಿರಿಮೆ ರಾಘವೇಂದ್ರ ಸ್ವಾಮಿಗಳ ಜೀವನದಲ್ಲಿದೆ. ಅದರ ಮರೆಯೋ ಜನಗಳೇ ಜಾಸ್ತಿ. ಅದಕ್ಕೆ ಜ್ಞಾಪಿಸಲಿಕ್ಕೋಸ್ಕರ ಆರಾಧನೆ ಬರೋದು. ಪ್ರತಿಯೊಂದು ಆರಾಧನೆ ಕೂಡ ಅವು ಜ್ಞಾಪಕಾರ್ಥವಾಗಿ ಅವರ ಹೆಸರಿನಲ್ಲಿ ನಾವು ದಿವ್ಯ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಮಾರ್ಗವಾಗುತ್ತೆ. ಆ ರೀತಿ ಎಷ್ಟು ಮಹಿಮೆ ಓಡಾಡಿದ್ದೇ ಹಾಗೆ ಅವತ್ತು ಓಡಾಡಿದ್ರು, ಇಡೀ ಭರತಖಂಡ ಸುತ್ತಿದ್ರು. ಆಗ ಓಡಾಡೋದಂದ್ರೆ ಇವತ್ತಿನಂತೆ ಫ್ಲೈಟಲ್ಲಿ ಹೋಗಿ ಬರೋದಲ್ಲ, ರೋಡ್ಗಳಿದೆ, ರೋಡ್ಗಳಿಲ್ಲ, ಆಗಿದ್ದೇ ದಾರಿ, ಕಳ್ಳಕಾಕರಗಳು, ನದಿಗಳು ಬಂದ ಸೇತುವೆಗಳಿಲ್ಲ, ನೀರು ನಿಲ್ಲುವವರಿಗೆ ಕಾಯ್ತಾ ಕಾಯ್ತಾ ಇರಬೇಕಷ್ಟೇನೆ. ಮತ್ತೆ ವಾಹನಗಳಿಲ್ಲಲ್ಲ, ನಡ್ಕೊಂಡೇ ಓಡಾಡಬೇಕು, ಇಲ್ಲ ಮೀನೆಗಳಾಗಬೇಕು. ಕಳ್ಳಕಾಕರರು ರಾಜರೆಲ್ಲ ಭಯಂಕರ ರಾಜರು, ಕೊಂದು ಹಾಕ್ತಕ್ಕಂಥ ರಾಜರುಗಳು. ಅವ್ರ ಮಧ್ಯೆ ಓಡಾಡೋದು ಕಷ್ಟ, ಓಡಾಡಿದರು, ವಾದಿಗಳನ್ನು ಗೆದ್ದರು, ಗ್ರಂಥಗಳನ್ನು ಬರೆದ್ರು, ಶಿಷ್ಯರನ್ನು ಸಂಪಾದನೆ ಮಾಡಿದರು. ಎಂಥ ಅದ್ಭುತ ಕ್ರಾಂತಿಯನ್ನು ಮಾಡ್ತಾರೆ ಅವ್ರು. ಅವ್ರ ಗ್ರಂಥವರು ಪ್ರಿಂಟ್ ಮಾಡಿಸ್ಲಿಕ್ಕೆ ಇವತ್ತು ಎಲ್ಲ ಮಠಗಳು ಸೇರಿ ಆಗಿಲ್ಲ, ನೆನ್ಪಿಟ್ಕೊಂಡು. ಅವ್ರು 50 ಗ್ರಂಥ ಬರೆದಿದ್ದಾರಲ್ಲ, ಅದು ಪ್ರಿಂಟ್ ಮಾಡಿಸ್ಲಿಕ್ಕೆ ಎಲ್ಲ ಮಠಗಳು ಸೇರಿ ಇನ್ನೂ ಮಾಡಿಸಿಲ್ಲ, ಹಾಗೆ ಕೂತ್ಕೊಂಡಿದೆ. ಆದರೆ ರಾಯರು ಒಬ್ಬರೇ ಅಷ್ಟು ಬರೆದ್ರಲ್ಲ, ಪೇಪರ್ ಇಲ್ಲ, ಪೆನ್ ಇಲ್ಲ, ಬೆಳಕಿಲ್ಲ, ಇಂಥ ಸಮಯದೊಳಗೆ ಟೈಮ್ ಅಂತೂ ಇಲ್ಲವೇ ಇಲ್ಲ. ಅವ್ರ ಗ್ರಂಥ ಬರೆದಿದ್ದಾರೆ, ಹೇಗೆ ಬರೆದ್ರು ಅಂತ ಹೇಳ್ತಾರೆ. ಉಕ್ತಂನೋ ವ್ಯಕ್ತಿ ಭೂಯಃ. ಕೆಲವರು ಇರ್ತಾರೆ ವಾಲ್ಯೂಮ್ ಜಾಸ್ತಿ ಆಗಬೇಕು ಅಂತ ಹೇಳಿದ್ದೆ ಹೇಳೋದು ಹೇಳಿದ್ದೆ ಹೇಳಿದ್ದಾರೆ. ಕೆಲವು ಇಂಗ್ಲೀಷ್ ಪುಸ್ತಕ ಬರುತ್ತೆ, ಒಂದೇ ಪ್ರಿನ್ಸಿಪಲ್ಲು, ನೀವು 200 ಪುಟ ಬರೀತಾರೆ ಬಿಡೋದಿಲ್ಲ ಅದರ. ಇಷ್ಟು ತಪ್ಪ ಮಾಡಿದ್ದೆ, ಹೆವಿ ಪ್ರೈಸ್ ಇಟ್ಟು ಮಾರಿಬಿಡ್ತಾರೆ ಕೊನೆ. ಅವ್ರ ಉಕ್ತಂನೋ ವ್ಯಕ್ತಿ ಭೂಯಃ ಹೇಳಿದ್ದನ್ನು ಮತ್ತೆ ಹೇಳೋದಿಲ್ಲ. ಅದ್ರ ಜೊತೆಗೆ ಇನ್ನೊಂದೇನು ಅಂದರೆ ತಪ್ಪು ಬರೆಯೋ ಹೆಸರೇ ಇಲ್ಲ, ಬರೆದಿದ್ದನ್ನು ಅಳಿಸೋದಿಲ್ಲ. ಕ್ವಚಿತೈಪಿ ಲಿಖಿತಂ ನೈವ ನಿರ್ಮಾಷ್ಟಿ ಅಸ್ಮಾತ್. ಇಂಥ ಪರ್ಫೆಕ್ಷನ್ ಎಲ್ಲಿಂದ ಬಂತು ಅಂದರೆ ಪೂರ್ಣ ಪ್ರಜ್ಞೆಯ ಸಿದ್ಧಾಂತ. ಅಂದರೆ ಇದೆಲ್ಲ ಹಿರಿವೆ ಯಾರಿಗೆ ಅಪ್ಲೈ ಆಗುತ್ತೆ ಗೊತ್ತಾ? ಜೈತೀರ್ಥರಿಗೆ. ಅದೆಲ್ಲ ಯಾರಿಗೆ? ಶ್ರೀಮದ್ ಆಚಾರ್ಯರಿಗೆ. ಅವ್ರು ಹೇಳ್ತಾರೆ ಎಲ್ಲ ಭಗವಂತನದಿದೆ. ಇದು ಮಧ್ವ ಸಿದ್ಧಾಂತ ಅಂದರೆ ಮಾತೆತ್ತಿದ್ರೆ ದೇವರ ಹೆಸರು ಹೇಳಿದರೆ ದ್ವೈತ ಸಿದ್ಧಾಂತ. ನಾವು ಅಂದ್ಕೊಂಡ್ರೆ ಬೇರೆ ಸಿದ್ಧಾಂತ, ದೇವರು ಅಂದರೆ ಮಧ್ವ ಸಿದ್ಧಾಂತ. ಹರಿರೇವ ಪರಹ, ಹರಿರೇವ ಗುರು, ಹರಿರೇವ ಜಗತ್ ಪಿತೃ ಮಾತೃ ಗತಿ ಅಂತ ಸಣ್ಣ ಪುಟ್ಟ ಸಾಧನೆ ಮಾಡಿಕೊಂಡ ಮನುಷ್ಯ ಬೀಗ್ತಾನೆ. ಆದರೆ ಅಂಥ ದೊಡ್ಡ ವ್ಯಕ್ತಿಗಳು ಅಷ್ಟು ಮಾಡಿಕೊಂಡು ಕೂಡ ನಾವೆಲ್ಲ ಯಾವ ಅಂತ ಹೇಳಿ ರಾಯರು ಬರೀತಾರೆ, ನಾನೆಲ್ಲ ಯಾರು ಮನುಷ್ಯ, ಟೀಕಾರಾಯರಿಂದ ನಾನು ಎಂಥವನು ಅಂತ ಹೇಳ್ತಾರೆ. ನಮಗೆ ಆಶ್ಚರ್ಯನೇ ಆಶ್ಚರ್ಯ. ಟೀಕಾರಾಯರು ದೊಡ್ಡ ಜ್ಞಾನ ಸಮುದ್ರರು, ನಾವು ಹನಿಗಳು ಮಾತ್ರ ಅಂತ ಹೇಳ್ತಾರೆ. ಈ ಮಾತು ಕೇಳಿದಾಗ ಅವರು ಸಕ್ಷ್ಣ ಪೂಜ್ಯಾಯ ರಾಘವೇಂದ್ರಾಯ ಅನ್ನೋ ಮಾತು ನೆನಪಿ ಬರುತ್ತೆ. ನಾವು ನಮ್ಮಲ್ಲಿ ದೋಷ ಹೇಳಿಕೊಂಡ್ರೆ ಕಣವೇ ಆಗ್ತೇವೆ ನಾವು ತಿಳ್ಕೊಂಡಿರ್ತೇವೆ. ಅವ್ರು ಹೇಳ್ತಾರೆ ನಾವು ದೊಡ್ಡವರಾಗೋದೇ ನಮ್ಮ ದೋಷ ಗುರುತಿಸಿದಾಗ, ದೊಡ್ಡವರ ಗುಣಗಳನ್ನು ನಮ್ಮಲ್ಲಿ ದೋಷ ಹುಡುಕ್ಬೇಕಂತೆ, ದೊಡ್ಡ ಗುಣ ಹುಡುಕ್ಬೇಕಂತೆ. ಯಾವಾಗಲೂ ಕೂಡ ದೊಡ್ಡವರಲ್ಲಿ ಗುಣ ಹುಡುಕ್ಬೇಕು, ನಮ್ಮಲ್ಲಿ ದೋಷ ಹುಡುಕ್ಬೇಕು. ನಮ್ಮ ಉಲ್ಟಾ ಪಲ್ಟಾ, ನಮ್ಮಲ್ಲಿ ಗುಣ ಹುಡುಕೊಂಡು ದೊಡ್ಡವರು ಬೈಲಕ್ಕೆ ಶುರು ಮಾಡ್ತೇವೆ. ದೊಡ್ಡವರಲ್ಲಿ ಬರೀ ದೋಷಗಳನ್ನು ಹುಡುಕೋದು, ನಮ್ಮಲ್ಲಿ ಬರೀ ಗುಣಗಳನ್ನು, ಇಲ್ಲದೇ ಇರೋ ಗುಣಗಳು ಕೂಡ ಹುಡುಕ್ತಾ ಇರೋದು ತಪ್ಪದು. ಇವತ್ತು ರಾಯರ ಆ ರೀತಿ ಮಾತುಗಳನ್ನು ನಮ್ಮಿಂದ ಎಜುಕೇಟ್ ಮಾಡ್ತಾರೆ, ಅದು ಮುಖ್ಯ. ಅದೇ ಶಾಸ್ತ್ರ ಓದಿದವರಿಗೂ ಶಾಸ್ತ್ರ ಓದ್ದವರಿಗಿರೋ ವ್ಯತ್ಯಾಸ ಅಲ್ಲಿ ಕಾಣಬೇಕು. ನಮಗೆ ಸ್ನಾನ ಮಾಡಿದ್ದ ಗುರುತೇನು ಬೋರ್ಡ್ ಹಾಕೊಂಬರೋದು, ಐ ಎಮ್ ಯಾವುದೇ ಟೇಕನ್ ಬಾತ್ ಅಂತ ಬಂದರೆ ಅಲ್ಲ. ಒಳ್ಳೆ ಸ್ವಚ್ಛವಾದ ಮುಖ, ಕಾಂತಿ ಅವೆಲ್ಲ ಕಂಡಾಗ ಸ್ನಾನ ಆಗಿದೆ ಅಂತ ಅರ್ಥ. ಕೊಳಕು ಮೆತ್ತಿರುತ್ತೆ, ಕೊಳಕು ಮೆತ್ತ ಸ್ನಾನ ಆಗಿದೆ ಅಂತ ಕೇಳಿದರೆ ಸ್ನಾನ ಮಾಡಿಲ್ಲ ಅಂತ ಹೇಳಿ, ಸ್ನಾನ ಮಾಡಿಲ್ಲ ಮತ್ತೆ ಹೋಗು ಅಂತ ಹೇಳ್ತಾನೆ. ಇಷ್ಟು ಬಕೆಟ್ ಮಾಡಿ, ಬಕೆಟ್ ಲೆಕ್ಕ ಮುಖ್ಯ ಅಲ್ಲ, ಕ್ಲೀನ್ ಆಗಬೇಕಲ್ಲ. ಎಷ್ಟು ಬಕೆಟ್ ಮಾಡಿದ್ರು ಅಷ್ಟೇ, ಕ್ಲೀನ್ ಆಗದೆ ಹೋದರೆ ಸ್ನಾನದ ಪರ್ಪಸ್ ಸರ್ವ್ ಆಗಿಲ್ಲ ಅಂತ. ಶಾಸ್ತ್ರ ಓದಿದ ಮೇಲೆ ಮೈಂಡ್ ಕ್ಲೀನ್ ಆಗಬೇಕು. ಬಾಡಿ ಕ್ಲೀನ್ ಆದರೆ ಸ್ನಾನ, ಮೈಂಡ್ ಕ್ಲೀನ್ ಆದರೆ ಜ್ಞಾನ. ಇವತ್ತು ಜ್ಞಾನ ಇಲ್ಲದೆ ಹೋದರೆ ಮನಃಶುದ್ಧಿ ಬರೋದಿಲ್ಲ. ಆ ಹಿನ್ನೆಲೆಯಲ್ಲಿ ರಾಯರು ಇಂಥ ಆಧ್ಯಾತ್ಮಿಕ ಪವಾಡಗಳನ್ನು ತೋರಿಸ್ತಾರೆ. ಎಷ್ಟೋ ಕಡೆ ಸತ್ತ ಬಗುವನ್ನು ಬದುಕಿಸ್ತಾರೆ, ಶ್ರೀಕರ್ಣಿಯಲ್ಲಿ ಬಿದ್ದ ಸತ್ತ ಬಗುವನ್ನು ಆ ಕ್ಷಣದಲ್ಲೇ ಬದುಕಿಸಿ ತೋರಿಸ್ತಾರೆ. ಅದರಂತೆ ಕೊರಡನ್ನು ಕೊಂದರಿಸ್ತಾರೆ ಮಂತ್ರಶಕ್ತಿಯಿಂದ. ಶಿಷ್ಯರಿಗೆ ಪಾಠ ಹೇಳಿ ದೊಡ್ಡ ಇದು ಉಡುಪಿಯಲ್ಲಿ ವಾಸ ಮಾಡ್ತಾರೆ, ವಿಷ್ಣುಮಂಗದಲ್ಲಿ ವಾಸ ಮಾಡ್ತಾರೆ. ಉಡುಪಿಯಲ್ಲಿ 8 ವರ್ಷ ಇರ್ತಾರೆ ರಾಘವೇಂದ್ರ ಸ್ವಾಮಿಗಳು. 8 ವರ್ಷಗಳ ಕಾಲ ಚಂದ್ರಿಕಾ ಪ್ರಕಾಶ ಪರಿಮಳಾದಿ ಗ್ರಂಥ ಬರೆದಿದ್ದೆಲ್ಲ ಉಡುಪಿಯೊಳಗೆ. ಇಂದು ಏನಕ್ಕೆ ಗೋವಿಂದ ಬರೆದಿದ್ದು ಉಡುಪಿಯಲ್ಲಿದ್ದಾಗಲೇ ಕೃಷ್ಣನ ಮುಂದೆನೆ. ಹಾಗೆ ಉಡುಪಿಯ ವಾಸದ ಸಂಕೇತವಾಗಿ ಒಂದು ಬಂಗಾರದ ಕೃಷ್ಣ ಇದೆ ರಾಯರ ಮಠದಲ್ಲಿ, ಚಿನ್ನದ ಉಡುಪಿ ಕೃಷ್ಣ ಇದ್ದಾನೆ. ರಾಯರು ಸ್ವಂತ ತಮ್ಮ ಕೈಯಾರೆ ಮಾಡಿದ ಪ್ರತಿಮೆ ಅದು. ಅಂದರೆ ಎಷ್ಟು ವಿದ್ಯೆ ಗೊತ್ತಿತ್ತು ಲೆಕ್ಕ ಹಾಕಿ. ಅದಕ್ಕೆ ಸರ್ವವಿದ್ಯಾ ಪ್ರವೀಣೋನ್ಯೋ ರಾಘವೇಂದ್ರ ಅನ್ನೋ ಪ್ರತಿಮೆ ಒಡೆಯೋ ವಿದ್ಯೆ ಬರುತ್ತೆ ಎಲ್ರಿಗೂ ಕೂಡ. ಪ್ರತಿಮೆಯನ್ನ ಎಷ್ಟು ಸುಂದರ ಪ್ರತಿಮೆ ನೋಡಬೇಕು ನೀವು ಅದನ್ನು. ನಿತ್ಯ ನೀವು ದರ್ಶನ ಮಾಡಿಸ್ತಾರೆ. ರಾಯರು ಸರ್ವವಿದ್ಯಾ ಪಾರಂಗತರಾಗಿದ್ದರು. ಮುಂದೆ ಅಚಾರ ಮಾಡ್ತಾ ಮಾಡ್ತಾ ಆಲಮಟ್ಟಿಗೆ ಹೋಗ್ತಾರೆ ರಾಯರು. ಅಲ್ಲಿ ಇವತ್ತು ಆಲಮಟ್ಟಿ ಇದೆಯಲ್ಲ, ಅಲ್ಲಿ ಚಾತುರ್ಮಾಸ ಕೂತಿರ್ತಾರೆ. ಮುಂದೆ ಬಿಜಾಪುರಕ್ಕೆ ಹೋಗ್ತಾರೆ, ಅವ ಆದವಾನಿಗೆ ಬರ್ತಾರೆ. ಅಲ್ಲಿ ವೆಂಕಣ್ಣ ಶಿಷ್ಯನಾಗ್ತಾನೆ, ದ ನಿರಕ್ಷರ ಕುಕ್ಷಿ ಅನಾಥ. ಅಂಥವ್ರಿಗೆ ಮೊದಲು ಪ್ರಿಫರೆನ್ಸ್ ರಾಯರು ಕೊಡ್ತಿದ್ದಿತ್ತು. ಅಲ್ಲಿ ಯಾರು ಗತಿ ಇಲ್ಲ, ಏನು ಮಾಡಬೇಕು, ತಗೋ ಮಂತ್ರಾಕ್ಷತೆ ಸಾಪತ್ ಬಂದ ನನಗೆ ಕೇಳಬೇಕು ಅಷ್ಟೇ. ತಕ್ಷಣ ಒಂದು 8-10 ವರ್ಷ ಆಗೋಗ್ಬಿಡುತ್ತೆ, ಚಿಕ್ಕವಡು ದೊಡ್ಡವನಾಗ್ತಾನೆ, ಎಲ್ಲ ದನ ಕಾಕೊಂಡು ಓಡಾಡ್ತಿರ್ತಾನೆ. ಆಗ ನಾನು ಕಥೆಯೆಲ್ಲ ಕೇಳಿರ್ತೇವೆ. ಸುಲ್ತಾನ ಕಣ್ಣಿಗೆ ಬೀಳ್ತಾನೆ, ಪತ್ರ ಓದು ಅಂತಾನೆ, ಓದಕ್ಕೆ ಬರೋದಿಲ್ಲ ಅಂತಾನೆ. ಓದ್ತೀಯೋ ಹೊಡಿತೀಯೋ ಅಂತ ಕೇಳ್ತಾನೆ. ಈಗ ಆಪತ್ತು ಬಂತ ಆತನಿಗೆ, ಈಗ ಆಪತ್ತು ಬಂತ. ಆಗ ಎನ್ಕ್ಯಾಶ್ ಮಾಡ್ಕೋತಾನೆ, ಆ ದಿನ ಬೆಳಗಾದ್ರೆ ಎನ್ಕ್ಯಾಶ್ ಮಾಡ್ಕೊಂಡ್ಬಿಡ್ತೇವೆ. ಪಂಚಾಮೃತ ಆಯ್ತೋ ಇಲ್ಲೋ, ಪಂಚಾಮೃತದಿಂದನೇ ಶುರು ಹೇಳ್ಕೊಳ್ಳೋಕಾಗ್ಲೇನೆ. ನಾವು ಇಷ್ಟು ಕೊಟ್ಟಿದ್ದು ಇಷ್ಟೇ ಪಂಚಾಮೃತರ ಅಂತ ಶುರು ಮಾಡ್ಬಿಡ್ತಾರೆ, ಗಲಾಟೆ ಶುರು ಮಾಡಿಬಿಡ್ತಾರೆ. ಅವ್ರು ಅರ್ಧ ಮನೆ ಸಾಗಿಸಿರ್ತಾರೆ, ಆದ್ರಿಂದ ಅವ್ರು ಅವ್ಳಿಗೆ ಗಲಾಟೆ ಮಾಡ್ತಿರ್ತಾರೆ. ರಾಯರು ಹೊಡ್ಕೊ ಹೊಡ್ಕೋತಿರ್ತಾರೆ ರಾಯರು, ಇವ್ರು ಬಂದು ಯಾಕೆ ಕೂತಿರ್ಬೇಕು ನಾನು ಯೋಚನೆ ಮಾಡ್ತಾ ಕೂತಿರ್ತಾರೆ. ಎಷ್ಟು ಬಾಯನ್ನು ಕೊಟ್ಟೆ, ಎಷ್ಟು ಕೊಟ್ಟೆ ಅಂತ ಅವರು, ಎಷ್ಟು ಮನೆಗೆ ಹೋಯಿತು ಅಂತ ಇವರು ಪಾಪ. ಆದರೆ ರಾಯರು ನಿಜವಾಗಲೂ ಕೂಡ ಅವತ್ತು ಆಪತ್ತು ಬಂತಂತ, ರಾಘವೇಂದ್ರ ಅಂತ ಅಂತಾನೆ. ಆ ಕಣ್ಣು ಮುಚ್ಚಿ ರಾಘವೇಂದ್ರ ಅಂತಾನೆ, ಕಣ್ಣು ತೆಗಿತಾನೆ. ಸರ್ವಜ್ಞ ಹೆಚ್ಚು ಕಡಿಮೆ ಪಟ 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 ಓದ್ಬಿಡ್ತಾನೆ ಅದನ್ನು. ಶುದ್ಧ ಒಳ್ಳೆ ಶುಭ ವಾರ್ತೆಗಳು. ಅವ್ರ ಹೆಂಡತಿಗೆ ಮೊದಲ ಮಗು ಗಂಡು, ಯುದ್ಧಕ್ಕೆ ಹೋಗಿದ್ದ ಸೈನ್ಯ ಗೆದ್ದಿದೆ. ಹೇಳ್ತಾನೆ ಬಾರಯ್ಯ ಅಂದರೆ ಓವರ್ ನೈಟ್, ಇದು ರಾಘವೇಂದ್ರ ಸೂತ್ರಲ್ಲೇ ಬರುತ್ತೆ. ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ. ಆ ಮಾತಿ ಎಕ್ಸಾಂಪಲ್ ಇದು, ನಮ್ಮ ಹೆಸರು ಹೇಳಿದರೆ ಜ್ಞಾನ ಬರುತ್ತೆ, ಜ್ಞಾನ ಬಂತು. ಇಮಿಡಿಯೇಟ್ ಅಪಾಯಿಂಟ್ಮೆಂಟ್, ದಿವಾನನಾಗಿ SDC FDC ಕೂಡ ಅಲ್ಲ, ಮತ್ತೆ ಏಕದಂ ದಿವಾನ, ಹೈಯೆಸ್ಟ್ ಪೋಸ್ಟು, ಯಂಗೆಸ್ಟ್ ಏಜ್ ಪಾಪ. ಕರ್ಕೊಂಡು ಹೋಗ್ತಾನೆ, ಒಳ್ಳೆ ಹುಡುಗ ಇದ್ದೀರಾ, ಇರಬೇಕು ಮುಸಲ್ಮಾನ ಬ್ರಾಹ್ಮಣ ಗುರು. ಅದೇ ರಾಯರು ಎಲ್ಲಿ ಕೊಡಿಸ್ತಾರೆ ಲೆಕ್ಕ ಹಾಕಿ. ಆ ಥರ ಹೋಗಿ ಮುಂದೆ ದೊಡ್ಡ ವ್ಯಕ್ತಿ ಆಗ್ತಾನೆ. ಕೊನೆಗೆ ಮಂತ್ರಾಲಯ ಕಾಣಿಕೆಯಾಗಿ ಬರಲಿಕ್ಕೆ ಕಾರಣವಾಗಿದ್ದೇ ವೆಂಕಣ್ಣ, ಬೃಂದಾವನ ಮಾಡಿಸಿದ್ದೇ ವೆಂಕಣ್ಣ. ಅಂದರೆ ಅವರ ಕಥೆಗೂ ಅವ್ರಿಗೆ ಅಷ್ಟು ಅಂಟುಕೊಂಡ್ಬಿಟ್ಟಿದೆ ವೆಂಕಣ್ಣನ ಮನೆತನ. ರಾಯರಿಂದ ಸಂಪೂರ್ಣ ಉದ್ಧಾರ ಕಾಣಿಸ್ತು. ಮಂತ್ರಾಲಯವನ್ನು ಏನು ದಾನ ಮಾಡಲಿ ಅಂತ ಕೇಳ್ತಾನೆ. ಏನಾದರೂ ಮಾಡು ಅಂತ ಕೇಳಿದರೆ, ನಿಮ್ಮ ಗುರುಗಳು ಬಯಸಿದ್ದನ್ನು ಮಾಡ್ತಾರೆ, ನಿಮ್ಮ ಗುರುಗಳು ಬಯಸೋದೇ ಇಲ್ಲ ಅಂತ ಹೇಳ್ತಾರೆ. ಬಯಸೋ ಗುರುಗಳೇ ಇಲ್ಲ, ಬಯಸಿದ್ರೆ ಗುರುಗಳೇ ಇಲ್ಲ. ಫಸ್ಟ್ ಆಫ್ ಆಲ್ ಗುರು ಬಯಸೋದಿಲ್ಲ, ಬಯಸಿದ್ರೆ ಗುರು ಅಲ್ಲ. ನಮ್ಮ ಸಂತೋಷಕ್ಕೆ ಕಾಣಿಕೆ ಕೊಡಬೇಕೇ ಹೊರತು ಅವ್ರಿಗೆ ಬೇಕಿಲ್ಲ. ಹಾಗೆ ಏನು ಕೊಡಬೇಕು, ಹಾಗಿದ್ರೆ ಮಂಚಾಲೆ ಕೊಡಬೇಕು ಅಂತ ಯೋಚನೆ ಮಾಡಿದಾಗ, ಮಂಚಾಲೆ ಬೇಡ, ಅದು ಬೆಂಗಾಡು ಅದು ಬಂತು. ಮಂಚಾಲೆ ಮೈನಸ್ ರಾಘವೇಂದ್ರ ಸ್ವಾಮಿಗಳಲ್ಲಿ ಹೋದರೆ ಒಂದು ಕ್ಷಣ ಇರಲಿಕ್ಕಾಗೋದಿಲ್ಲ ಬೆಂಕಿ. ಇದರಲ್ಲಿ ಓಡಿ ಸ್ನಾನ ಮಾಡೋಕ್ಕಾಗೋದಿಲ್ಲ, ಬೇಸಿಗೆಯಲ್ಲಿ ಹೋಗಿಬಿಟ್ರೆ ನದಿ ಹತ್ರ ಹೋಗಲಿಕ್ಕೆ ಬರೋದಿಲ್ಲ ಅಂಥ ಬೆಂಕಿ ಅಂತ ತೊಗೊಂಡು ಏನು ಮಾಡ್ತೀರಿ. ಬೇಕಾದ ಆದ್ವಾನಿ ಬೇಕಾದ್ರೆ ಕೊಡ್ತೇನೆ, ಅದು ಬೇಡ ಅಂದರೆ ಅದನ್ನೇ ಕೊಡಬೇಕು. ಯಾಕೆ ಪ್ರಹ್ಲಾದರಾಜ ಯಜ್ಞ ಮಾಡಿದ ಸ್ಥಳ ಅದು. ಇವತ್ತು ನೋಡಿ ಆದ್ವಾನಿ ಎಲ್ಲಿದೆ, ಮಂತ್ರಾಲಯ ಎಲ್ಲಿದೆ. ಆದ್ವಾನಿ ಹೆಸರು ಕೇಳೋರಿಲ್ಲ, ಮಂತ್ರಾಲಯ ಅಂದರೆ ಮಂತ್ರಾಲಯದಿಂದ ಆದ್ವಾನಿ ಬೆಲೆ ಅಷ್ಟೇನೆ. ಅವತ್ತು ಆದ್ವಾನಿ ಕ್ಯಾಪಿಟಲ್ ಆಗಿತ್ತು, ಇವತ್ತು ಮಂತ್ರಾಲಯ ಕ್ಯಾಪಿಟಲ್ ಆಯಿತು. ಇದು ಸ್ಪಿರಿಚುವಲ್ ಕ್ಯಾಪಿಟಲ್ ಆಯಿತು, ಆ ಕ್ಯಾಪಿಟಲ್ ಕೃಷ್ಣಾರ್ಪಣೆ ಹೋಗೇ ಬಿಡ್ತು. ಅಂದರೆ ರಾಯರ ಶಕ್ತಿ ಮಂತ್ರ ಸೇಪ್ ಡೆವಲಪ್ ಆಗಿದ್ರೆ ಡೆವಲಪ್ ಮಾಡೋದು ದೊಡ್ಡದಲ್ಲ, ಡೆವಲಪ್ ಆಗದ್ರೆ ಡೆವಲಪ್ ಮಾಡಿದ್ದು ದೊಡ್ಡದು. ರಾಯರ ಆಗಿದೆ ಫಸ್ಟ್ ಡೆವಲಪರ್, ಲ್ಯಾಂಡ್ ಡೆವಲಪರ್ಗೂ ಫಸ್ಟ್ ರಾಯರಿಗೆ ಹೇಳಬೇಕು. ಫಸ್ಟ್ ಲ್ಯಾಂಡ್ ಡೆವಲಪರ್ ರಾಘವೇಂದ್ರ ಸ್ವಾಮಿಗಳು. ಇವತ್ತು ಅವ್ರು ಮಠ ಕಟ್ಟಿದ್ರೆ ಲ್ಯಾಂಡ್ ಡೆವಲಪೇ ಆಗುತ್ತೆ. ಎಲ್ಲಿ ಹೋದ್ರು ಕೂಡ ಬಿಲ್ಡರ್ಸ್ ಮಾಡೋ ಮೊದಲನೇ ಕೆಲಸ ರಾಯರ್ ಬಿಡೋದು ಜಾಗ ಕೊಡ್ತಾರೆ, ಮೇಡ್ಸಿ ಎಲ್ಲ ಬಿಡುತ್ತೆ ಎಲ್ಲ ಸೈಟ್ಗಳು ಕೂಡ. ಅಂದರೆ ರಾಯರಂತ ಡೆವಲಪರ್ ಯಾರು ಸ್ಪಿರಿಚುವಲ್ ಡೆವಲಪರ್, ಅದು ಬಹಳ ಇಂಪಾರ್ಟೆಂಟ್. ಆ ರೀತಿ ಆಯ್ತಂತೆ. ಅಲ್ಲಿಗೆ ಗೊತ್ತಾಗಲೇ ಅವರಿಗೆ ಕೃಷ್ಣದ್ವೈಪಾಯನರನ್ನು ನೋಡ್ತಾರೆ. ಅನಂತರ ಎರಡು ವರ್ಷ ಎರಡು ತಿಂಗಳು ಎರಡು ದಿವಸ ಬೃಂದಾವನವನ್ನು ಸ್ವತಃ ಮಾಡಿಸ್ಕೊಂಡಿದ್ದು ರಾಯರು. ಇವತ್ತು ವಿಲ್ಲು ಬರಲೆ ಪುರುಷ ಗೋಳಾಡ್ತಾನೆ, ಅಯ್ಯೋ ವಿಲ್ಲು ಬರೀತನ ಹೋಗ್ಬೇಕಲ್ಲ ಅಂತ ಸಂಕಟ ಶುರುವಾಗುತ್ತಾಗಲೇ. ವಿಲ್ಲು ಬರೆಯೋದಂದ್ರೆ ತಾನು ಗುಡ್ ಬೈ ಇರ್ತಿದ್ದಿ ಹ್ಯೂಮನ್ ವರ್ಲ್ಡ್ ಅಂತ ಅರ್ಥ. ವಿಲ್ಲು ಬರೆಯೋದ್ರೆ ಮನುಷ್ಯ ಯೋಚನೆ ಮಾಡ, ವೃಂದಾವನ ಸ್ವತಃ ಹೀಗಿರಬೇಕು ಅಂತ ಹೇಳಿ ಮಾಡಿಸ್ತಾರೆ ರಾಯರು. ಆತೊಂದು ಮಾಡಿಸಿರ್ತಾನೆ, ವೃಂದಾವನ ನನಗೆ ಬೇಡ, ನಮ್ಮ ಇವರಿಗೆ ಬರುತ್ತೆ ವಾದೀಂದ್ರ ತೀರ್ಥರಿಗೆ ಅಂತ ಹೇಳಿ ಇನ್ನೊಂದು ಶಿಲೆ ಸೆಲೆಕ್ಟ್ ಮಾಡ್ತಾರೆ. ಯಾವ ಶಿಲೆ? ಜಿಯಾಲಜಿ ಗೊತ್ತಿದ್ದವರಿಗೆ ಅದು ಏಜ್ ಹೇಳೋದಕ್ಕೆ ಬರುತ್ತೆ. ಜಿಯಾಲಜಿ ಗೊತ್ತಿದ್ರೆ ಏಜ್ ಹೇಳ್ತಾರೆ, ಆದರೆ ಅದರ ಪ್ಯೂರಿಟಿ ಹೇಳೋದಕ್ಕೆ ಬರೋದಿಲ್ಲ ಅವರಿಗೆ. ರಾಘವೇಂದ್ರ ಸ್ವಾಮಿ ಹೇಳ್ತಾರೆ ಇದು ರಾಮದೇವರು ಕೂತ ಕಲ್ಲು, ಆದ್ರಿಂದ ನಮ್ಮ ಅದರಲ್ಲಿ ವೃಂದಾವನ ಆಗಬೇಕು ಅಂತ ಹೇಳಿದರು. ದೇವರು ಹುಟ್ಟಿದ್ರೆ ಸಾಲಿಗ್ರಾಮ ಇದ್ದಾಗ ಲೆಕ್ಕ, ವೃಂದಾವನ ನೋಡ್ಬೇಕಾದ್ರೆ ರಾಮದೇವರು ಕೂತಿದ್ದು ಜ್ಞಾಪಕ ಮಾಡ್ಕೋಬೇಕು ನಾವು. ರಾಮದೇವರು ಕೂತ ಶಿಲೆ ಎತ್ತಿ ಆರಿಸಿಕೊಂಡ್ರಂತೆ ವೃಂದಾವನದಲ್ಲಿ ಪ್ರವೇಶ ಮಾಡ್ತಾರೆ ರಾಯರು. ಅದ್ಭುತ ಪವಾಡ ನಡೆದೋಗುತ್ತೆ. 1600ರಲ್ಲಿ ವಾದಿರಾಜ ಸ್ವಾಮಿಗಳು ಹಾಗೆ ಮಾಡಿರ್ತಾರೆ, 1671ರಲ್ಲಿ ರಾಘವೇಂದ್ರ ಸ್ವಾಮಿಗಳು ಹಾಗೆ ಮಾಡ್ತಾರೆ. ಇಬ್ಬರು ಸಸರಿ ವೃಂದಾವನ ಪ್ರವೇಶ ಮಾಡಿದ ಮಹಾನುಭಾವರು ಅಂದರೆ ಇಬ್ಬರು ಪುಣ್ಯಾತ್ಮರು. ಅಂಥವರು ಪ್ರವೇಶ ಮಾಡಿ ಜಗತ್ತಿಗೆ ಸಂದೇಶ ಕೊಡ್ತಾರೆ. ಆಗ ಸ್ತೋತ್ರ ಹೇಳಿಕೊಂಡು ಅಪ್ಪಣಾಚಾರ್ಯರು ಬರ್ತಾರೆ. ಆ ಸ್ತೋತ್ರಕ್ಕೆ ತಾವು ಅಕ್ಸೆಪ್ಟೆನ್ಸ್ ಕೊಡ್ತಾರೆ. ಸಾಕ್ಷಿ ಹಯಾಶ್ಯೋತ್ರ ಹಿ, ಇದು ಅವ್ರು ಕೊಟ್ಟ ಅಕ್ಸೆಪ್ಟೆನ್ಸ್. ಇಡೀ ನಮ್ಮ ವೈಷ್ಣವ ಪರಂಪರೆಯಲ್ಲಿ ಅತಿ ಹೆಚ್ಚು ಪಠಿತವಾಗತಕ್ಕಂಥ ಸ್ತೋತ್ರಗಳ ಸಾಲಿಗೆ ರಾಘವೇಂದ್ರ ಸ್ತೋತ್ರ ಸೇರುತ್ತೆ. ರಾಘವೇಂದ್ರ ಸ್ವಾಮಿಗಳು ಭರವಸೆ ಕೊಡ್ತಾರೆ. ಹೈಗ್ರೀವ ದೇವರ ಮೇಲೆ ಆಣೆ ಮಾಡಿ ಹೇಳ್ತಾರೆ, ಯಾರು ಸರಿಯಾದ ರೀತಿಯಲ್ಲಿ ಬದುಕ್ತಾರೋ ಅವರ ರಕ್ಷಣೆಯ ಜವಾಬ್ದಾರಿ ಭಗವಂತ ಹೊರುತ್ತಾರೆ. ಯೋ ಭಕ್ತ ಗುರು ರಾಘವೇಂದ್ರ ಚರಣ ದ್ವಂದ್ವಂ ಸ್ಮರಣ್ಯ ಪಠೇತ್ ಸ್ತೋತ್ರಂ ದಿವ್ಯಮಿದಂ ಸದಾ ನಹಿ ಭವೇತ್ ತಸ್ಯ ಅಸುಖಂ ಕಿಂಚನ ಕಿಂತು ಇಷ್ಟಾರ್ಥ ಸಮೃದ್ಧಿರೇವ ಸತತಂ ಕಮಲಾನಾಥ ಪ್ರಸಾದೋದಯಾತ್ ಕೀರ್ತಿ ದಿಗ್ವಿದಿತ ವಿಭೂತಿ ರತುಲ. ಸ್ಟಾಪ್ ಆಯ್ತು ಅವ್ರ ಮಾತಲ್ಲಿಗೆ. ತುಂಗಭದ್ರಾ ನದಿಯಲ್ಲೂ ತುಂಬೆರಿತಾ ಇದೆ, ಆರಾದ್ರೆ ತುಂಬೆರಿತ ಅವತ್ತು ತುಂಬೆರಿತಾ ಇತ್ತು. ನೆನ್ಪಾಡುವ ಅಷ್ಟು ದಿವಸ ಹಿಂದೋಗ್ಬೋದು ನಾವೀಗ ನೆನೆಸ್ಕೊಂಡ್ಬಿಟ್ಟು ಅವತ್ತು ಅಂಥದ್ದೇ ಸೀನು. ಆದ್ರೆ ಇವತ್ತೇ ಆರಾಧನೆ, ಇವತ್ತು ಹೋಗಿ ದೈನ ದಾಟಕ್ಕೆ ಬರೋದಿಲ್ಲ, ಅದನ್ನು ಇಂಪಾಸಿಬಲ್. ಅಂಥ ಪ್ರಸಂಗ ಅಲ್ಲಿ ಬಂದಿದ್ದಾರೆ, ದಾಟಲೇಬೇಕಾಗಿತ್ತು ಅವರು. ಅವರು ಒಂದು ಕಡೆ ಮುಂದೆ ಪ್ರವಾಹ, ಒಳಗೆ ಭಕ್ತಿಯ ಪ್ರವಾಹ, ಒಳಗೆ ಭಕ್ತಿಯ ಪ್ರವಾಹ ಅಲ್ಲಿ ಈ ಪ್ರವಾಹ. ಇದು ದೊಡ್ಡದಾಯಿತು, ಹರೇ ಬಿಟ್ರೆ ಅದರೊಳಗೆ ಹಾರದ ಶ್ರೀಪೂರ್ಣ ಬೋಧ ಗುರುತೀರ್ಥ ಅಂತ ಹೇಳ್ತಾ ಬಂದರು. ವೃಂದಾವನದ ಹತ್ರ ಬಂದರು, ಅಲ್ಲೇ ಫಿನಿಷ್ ಮಾಡಿಬಿಟ್ಟಿದ್ರು. ಆಗಲೇ ಅದನ್ನ ಮೇಲಿನ ಕಲ್ಲು ಇಟ್ಟಾಗಿತ್ತು, ತಷ್ಟ ನಿಂತು ಬಿಟ್ರೆ ಆಗಿದೆ. ತಷ್ಟ ಸಾಕ್ಷಿ ಹಯಾಸ್ಯೋ ಅತ್ರ ಹಿ, ಹೈಗ್ರೀವ ದೇವರ ಸಾಕ್ಷಿ ಅಂತ ಅದಕ್ಕೆ ಅಕ್ಸೆಪ್ಟೆನ್ಸ್ ಕೊಡ್ತಾರೆ ರಾಯರು. ಅವತ್ತಿನಿಂದ ಇವತ್ತಿನವರಿಗೂ ಕೂಡ ಆ ಸ್ತೋತ್ರ ಎಷ್ಟು ಸಿದ್ಧಿ ಪಡ್ಕೊಂಡು ಜನ ಲೆಕ್ಕವೇ ಇಲ್ಲ. ಅಷ್ಟೋತ್ತರ ಅಂತ ಶುರು ಮಾಡ್ತಾರೆ, ದೊಡ್ಡ ಮಠ ಆಗುತ್ತೆ. ಆಮೇಲೆ ಅದೇನೆ ನಾಲ್ಕನೇ ದಿನ ಸೇರ್ತಾರೆ ಅಷ್ಟೇ, ಎಲ್ಲೋ ಭಾನುವಾರ ಭಾನುವಾರ ಕೂಡ್ತಾರೆ, ಅದೇನು ಹೋಟೆಲ್ಗೆ ಹೋಗ್ತಾ ಕಾಫಿ ಕುಡಿತಾ ಮಾಡಿರ್ತಾರೆ. ಅಷ್ಟಕ್ಕೆ ರಾಯರು ಅನುಗ್ರಹ ಮಾಡಿಬಿಡ್ತಾರೆ. ಮತ್ತೆ ದೊಡ್ಡ ಮಠ ಬಂದು ದೊಡ್ಡ ಡೆವಲಪ್ ಆಗಿ ಹೋಗಿಬಿಟ್ಟಿರುತ್ತೆ, ಅವರೆಲ್ಲ ಉದ್ಧಾರ ಆಗೋಗ್ಬಿಡ್ತಾರೆ. ಇನ್ನು ಭಕ್ತಿಯಿಂದ ಮಾಡಿದ್ರೆ ಎಷ್ಟು ಸಿದ್ಧಿ ಬರುತ್ತೆ. ಇಷ್ಟೆಲ್ಲ ಮಾಡಿದ್ದೆ ಅದಕ್ಕೋಸ್ಕರ ರಾಯರು, ತಾವು ದೊಡ್ಡವರಲ್ಲ. ಹರಿರೇವ ಪರಹ, ಹರಿರೇವ ಗುರು, ಹರಿರೇವ ಜಗತ್ ಪಿತೃ ಮಾತೃಗತಿ. ದೇವರನ್ನು ನಂಬಿ ಬದುಕಿ ಎಲ್ಲ ವಿಧವಾದ ಸುಖ ಸಂತೋಷ ಸಾಧನೆ ಸಾಧ್ಯ ಎಂಬುದನ್ನು ಹೇಳೋದಕ್ಕೋಸ್ಕರ ಬಂದ ಗುರುಗಳಾದ್ದರಿಂದ ದೇವರಷ್ಟು ಅನುಗ್ರಹ ಮಾಡಿ ಅವರ ಹೆಸರನ್ನು ಮನೆ ಮನೆಗೆ ಮೂಲೆ ಮೂಲೆಗೆ ತಲುಪ ಹಾಗೆ ಮಾಡಿದ್ದಾನೆ. ಅದನ್ನು ಅರ್ಥ ಮಾಡಿಕೊಂಡು ನಾವು ಅವರ ಆದರ್ಶವನ್ನು ಅವರ ಸಿದ್ಧಾಂತವನ್ನು ನಂಬಿ ಬದುಕಿದರೆ ಅದು ಸಾರ್ಥಕವಾದ ಜೀವನ. ಅಂಥ ಒಂದು ದೀಕ್ಷೆ ತಗೊಳ್ಳೋದಕ್ಕೆ ಆರಾಧನೆಯ ಕಾಲ, ಒಳ್ಳೆ ಪರ್ವಕಾಲ ಇದು. ಅಂಥ ಪರ್ವಕ ಶ್ರಾವಣ ಮಾಸ ಕೃಷ್ಣಪಕ್ಷ ದ್ವಿತೀಯ ವೃಂದಾವನ ಪ್ರವೇಶ ಮಾಡಿದಂಥ ದಿವಸ. ಇವತ್ತು ಮೂರು ದಿವಸದಲ್ಲಿ ಎಷ್ಟು ಜನ ಊಟ ಮಾಡ್ತಾರೆ ಲೆಕ್ಕವೇ ಇಲ್ಲ. ಕೋಟ್ಯಂತರ ಜನ ಊಟ ಮಾಡ್ತಾರೆ. ಯಾವ ಮಠಕ್ಕೆ ಹೋಗಲಿ, 2000, 4000, 8000 ಕೆಳಗೆ ಇಲ್ಲೇ ಇಲ್ಲ. ಖರ್ಚು ಇಷ್ಟು, ಉಳಿದಿದ್ದು ಎಷ್ಟು ಅಂದ್ರೆ ಇಡೀ ವರ್ಷ ಪೂರ್ತಿ ಆಗುತ್ತೆ ಮತ್ತೆ ಅಂತ ಹೇಳ್ತಾರೆ. ಕೇಳಿ ಎಲ್ಲ ಇಸ್ಕೊಳ್ಳಕ್ಕೆ ಸಾಧ್ಯ ಆಗೋದಿಲ್ಲ ಇವರಿಗೆ. ಆ ರೀತಿ ತಂದುಕೊಡ್ತಾರೆ, ನಮ್ಮ ಸೇವೆ ಆಗಬೇಕು, ನಮ್ಮ ಸೇವೆ ಆಗಬೇಕು. ಏನಂದ್ರೆ ನಿಮ್ಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ ಸರ್. ನಿನ್ನೆ ಮೈಸೂರಿಗೆ ಹೋಗಿದ್ದೆ, ನೋಡ್ತಾರೆ ಆಚಾರ್ಯ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ನನಗೆ, ಆ ತರ ಕೊಂದ್ಕೊಳ್ಳಿ ಜನ ಅಂತ ಹೇಳ್ತಾರೆ. ಆ ರೀತಿ ತಂದ್ಕೊಳ್ಳಕ್ ಆಗ್ತಾನೆ ಇಲ್ಲ. ಎಲ್ಲಿಟ್ಕೊಳ್ಳೋಕೆ ಜಾಗ ಇಲ್ಲ, ಆ ರೀತಿ ಕೊಟ್ಟಿದ್ದಾರೆ ಜನ ಅಂತ ಹೇಳಿಬಿಟ್ಟು ಎಲ್ಲೆಲ್ಲೂ ಜಾಗ ಇದೆ, ಎಲ್ಲ ಕಡೆ ಪ್ಯಾಕ್ಡ್. ಇಷ್ಟು ಕೊಟ್ಟಿದ್ದಾರೆ, ಅದೇ ಇನ್ನೂ ಕೊಡೋದಕ್ಕಾಯ್ತಿದ್ದಾರೆ, ಎಲ್ಲಿಟ್ಕೋಬೇಕು ನಾವು ಅಂತ ಕೇಳ್ತಾರೆ. ಈ ನಮಗೆ ಇಷ್ಟು ಅರ್ಥ ಮಾಡ್ಕೋಬೇಕು ನಾವು. ದೇವ್ರ ಹೆಸರುಗಳನ್ನು ಕೂತಿದ್ದಕ್ಕೆ ರಾಯರಿಗೆ ಅಷ್ಟು ಕೊಡ್ತಾರಲ್ಲ, ನಾವು ದೇವ್ರ ಹೆಸರು ಹೇಳಿದರೆ ನಮಗೆ ದೇವರೇ ಎಷ್ಟು ಬೇಕೋ ಅಷ್ಟು ಕೊಟ್ಟೆ ಕೊಡ್ತಾರೆ. ನಮಗೆ ಅದಿಲ್ಲ, ಅಲ್ಲಿ ಕೊಡ್ತಾರೆ ಹೇಗಾರ ಇಸ್ಕೋಬೇಕು, ಆ ಪ್ಲಾನ್ ಮಾಡ್ತೇವೆ ಅಷ್ಟೇ ನಾವು. ಇನ್ನೊಬ್ಬರು ಕಷ್ಟ ಸಂಪಾದನೆ ನಾವು ತಗೊಳ್ಬೇಕು ಅಲ್ಲ. ಆ ಗುಟ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು. ಇಂಜಿನಿಯರ್ ನೋಡ್ತಾರೆ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ನೋಡ್ತಾರೆ ಡಾಕ್ಟರ್ ಆಗಬೇಕು, ಸಾಫ್ಟ್ವೇರ್ ನೋಡ್ತಾರೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ರಾಯರ್ ನೋಡ್ತಾನೆ ಏ ಯಥಾ ಪ್ರಕಾರ ಫಲ ಕೇಳಬೇಕು ಅಷ್ಟೇ, ಏನಿಲ್ಲೇ ಇಲ್ಲ. ನಮ್ಮ ಕೈಯಿಂದ ಆದಷ್ಟು ಇನ್ನೊಬ್ಬರಿಗೆ ಕೊಡಬೇಕು ಅಂತ ಕಲ್ತ್ಕೊಂಡ್ರೆ ಅದು ರಾಯರ ಆರಾಧನೆ ಮಾಡಿದ್ದ ಸಾರ್ಥಕ. ಅವರ ಬಗ್ಗೆ ಹೇಳೋದಕ್ಕೋದ್ರೆ ಕೊನೆಯಿಲ್ಲ, ಮೊದಲಿಲ್ಲ. ಇವತ್ತು ಸ್ಮರಣೆ ಮಾಡಬೇಕು ಅಂತ ಸಂಕ್ಷಿಪ್ತವಾಗಿ ಹೇಳಿರೋದು. ಅವರ ಸ್ಮರಣೆ ನಮ್ಮ ಜೀವನಕ್ಕೆ ಅತ್ಯಂತ ಆಗ್ತಾರೆ. ಅಘಂ ದ್ರಾವಯತೆ ಯಸ್ಮಾತ್ ವೇಂಕಾರೋ ವಾಂಚಿತ ಪ್ರದಃ ರಾಘವೇಂದ್ರ ಇತಿ ತಸ್ಮಾತ್ ಲೋಕೇ ಖ್ಯಾತೋ ಭವಿಷ್ಯತಿ ಅಂತ ಹೇಳ್ತಾರೆ. ಅಘಂ ದ್ರಾವಯತೆ ಇತಿ ರಾಘವೇಂದ್ರ, ನಮ್ಮ ಪಾಪ ಪರಿಹಾರ ಮಾಡತಕ್ಕಂಥ ಗುರುಗಳು. ಅಘಂ ಅದು ಹೇಳ್ತಾ ಅಘಾದ್ರಿ ಸಂಭೇದನ ದುಷ್ಟಿ ವಜ್ರ ಕ್ಷಮಾಸುರೇಂದ್ರೋ ಅವತು ಮಾಂ ಸದಾಯಂ ಅಂತ ಸ್ತೋತ್ರ ಇದೆ. ಅಂಥವರ ಸ್ತೋತ್ರವನ್ನು ಮಾಡಿ ಹರಿಗುರುಗಳ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರಾಯೋಜಕರಾಗಿ ಎಂದಿನಂತೆ ಶ್ರೀಮತಿ ಶ್ರೀ ಡಿ ಎನ್ ಗುರುರಾಜರಾಯರು, ಶ್ರೀಮತಿ ಮತ್ತು ಶ್ರೀ ಎಚ್ ಎಸ್ ವಾಸುದೇವಮೂರ್ತಿಗಳು ಮತ್ತು ಇಬ್ಬರು ಅಂತರಂಗ ಭಕ್ತರು ಪ್ರಾಯೋಜಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರಿಗೆ ಹರಿಗುರುಗಳು ವಿಶೇಷ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ನಮ್ಮ ಮುಂದಿನ ಕಾರ್ಯಕ್ರಮ ಈ ಶನಿವಾರ 23ನೇ ತಾರೀಕು ಕೃಷ್ಣಾಷ್ಟಮಿ, ಕೃಷ್ಣ ಜಯಂತಿ, ಅತ್ಯದ್ಭುತವಾದ ವ್ರತ ಅದವತ್ತು. ಏಕಾದಶಿಗಿಂತ ದೊಡ್ಡ ವ್ರತ ಅಂತ ಹೇಳಿದರೆ ಕೃಷ್ಣಾಷ್ಟಮಿ ವ್ರತ. ಅದರ ಹಿರಿಮೆ ಏನು, ಅದರ ಮಹಿಮೆ ಏನು, ಕೃಷ್ಣನ ಹಿರಿಮೆ ಏನು, ಇವತ್ತು ರಾಯರ ಮಹಿಮೆ ನೋಡಿದ್ದೇವೆ. ರಾಯರಿಂದ ಆರಾಧ್ಯನಾದ ವೇಣುಗೋಪಾಲ ಕೃಷ್ಣ, ಧೀರ ವೇಣುಗೋಪಾಲ ಅಂತಾನೆ ಅವರು ಇಂದು ಏನಿಗೆ ಗೋವಿಂದ ಬರೆದರು ಅದನ್ನು ನೋಡೋಣ ಅಂತ ಹೇಳ್ತಾ, ಮೊನ್ನೆ ಹೈಗ್ರೀವ ಜಯಂತಿ, ನಾಡಿದ್ದು ಕೃಷ್ಣ ಜಯಂತಿ, ಎರಡರ ಮಧ್ಯೆ ರಾಯರ ಆರಾಧನೆ ಬರ್ತಾ ಇದೆ. ಹೈಗ್ರೀವ ಜಯಂತಿಯಿಂದ ಕೃಷ್ಣ ಜಯಂತಿಯವರೆಗೂ ಎರಡು ಜಯಂತಿಗಳ ಮಧ್ಯೆ ರಾಯರು ಕೂತಿದ್ದಾರೆ. ರಾಜ್ಯಂತಗಳಲ್ಲಿ ಆದಾವಂತೇಜ ಮಧ್ಯೇಚ ವಿಷ್ಣು ಸರ್ವತ್ರ ಗೀತೆ ದೃಷ್ಟಾಂತ ಇದ್ದಾಗಿದೆ. ಅವತ್ತು ಸಾಯಂಕಾಲ ಪ್ರವಚನ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಕೃಷ್ಣಾರ್ಪಣ ವಸ್ತು ಸಮರ್ಪಣೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ ಬ್ರಹ್ಮಾಂತಾಗರವ ಸಾಕ್ಷಾತ್ ಇಷ್ಟಂ ದೈವಂ.